IVM.
Hey everybody, welcome to another amazing week on the IVM Podcast Network. If you aren't following us on social media, please do. We're IVM Podcast on Twitter, Facebook, and Instagram. We'd like to thank our sponsors this week, Paytm Money, for supporting the network. Guys, you should definitely check out some of the content that we're doing recently, which is somewhat COVID-related. Pawan's been doing an awesome job on the Pragati Podcast. All Think Policy has also got a tremendous number of really, really great episodes about what's going on and the impact. We talk about this stuff on Cyrus Says, especially in the Cock and Bull episode. On Advertising is Dead, Varun's had a couple of episodes where he's spoken about the impact of this, as is Karthik on the Filter Coffee Podcast. And I mean, like, you know, across the network, definitely do check it out. I'm sure you'll enjoy yourself. And with that, let's get you to your show.
COVID-19 ಕೊರೋನಾ ರೋಗದ ಜೀವಶಾಸ್ತ್ರ ಏನು?
ಒಂದು ವೈರಸ್ ಹೇಗೆ ಕೆಲಸ ಮಾಡುತ್ತೆ?
ಈ SARS-CoV-2 ವೈರಸ್ ನಲ್ಲಿ ಏನ್ ಸ್ಪೆಷಲ್ ಇದೆ?
COVID-19 ಟೆಸ್ಟಿಂಗ್ ಮತ್ತೆ ರಾಪಿಡ್ ಟೆಸ್ಟ್ ಹೇಗೆ ಮಾಡ್ತಾ ಇದೀವಿ?
ಈ ಕೊರೋನಾ ರೋಗಕ್ಕೆ ನಾವು ವ್ಯಾಕ್ಸಿನ್ ಇಲ್ಲ ಔಷಧಿ ತರಬಹುದಾ?
ನಮಸ್ಕಾರ, ನಾನು ಗಣೇಶ್ ಚಕ್ರವರ್ತಿ. ಇದೆಲ್ಲರ ಮೇಲೆ ಮಾತಾಡಲು ನಾವು ನ್ಯಾಷನಲ್ ಸೆಂಟರ್ ಆಫ್ ಬಯಾಲಜಿಕಲ್ ಸೈನ್ಸಸ್ ನ ಪ್ರೊಫೆಸರ್ ಶಶಿ ತೂಟುಪಳ್ಳಿ ಮತ್ತೆ ನಮ್ಮದೇ ಆದ ಪವನ್ ಶ್ರೀನಾಥರ ಜೊತೆ ಮಾತಾಡ್ತಾ ಇದ್ದೀನಿ. ಎಪಿಸೋಡ್ 64ರಲ್ಲಿ COVID-19 ರೋಗ ಮತ್ತೆ ವೈರಸ್ಸಿನ ಸೈನ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಬನ್ನಿ ಕೇಳಿ.
ನಮ್ಮ 64ನೇ ಎಪಿಸೋಡ್ ಮೂರು ಭಾಗದಲ್ಲಿದೆ. ಮೊದಲನೇ ಭಾಗದಲ್ಲಿ ನಾವು ವೈರಸ್ ಅಂದ್ರೆ ಏನು, ವೈರಸ್ ಮತ್ತೆ ಈ ಸಾರ್ಸ್ ಕೋವಿಡ್ 2 ವೈರಸ್ ಇನ ಜೀವಶಾಸ್ತ್ರ ಏನಂತ ಚರ್ಚಿಸುತ್ತೀವಿ. ಪಾರ್ಟ್ 2ನಲ್ಲಿ COVID-19 ಟೆಸ್ಟಿಂಗ್ ಹೇಗಾಗತ್ತೆ, ಆ ಟೆಸ್ಟ್ ಅಲ್ಲಿ ಏನಿದೆ ಮತ್ತು ಮನುಷ್ಯರ ಇಮ್ಯುನಿಟಿ ಬಗ್ಗೆ ಮಾತಾಡ್ತೀವಿ. ಮೂರನೇ ಹಂತದಲ್ಲಿ ನಾವು COVID-19 ರೋಗದ ಮೇಲೆ ವ್ಯಾಕ್ಸಿನ್ಸ್ ಮತ್ತು ಡ್ರಗ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಫೇಕ್ ನ್ಯೂಸ್ ಮತ್ತು ಬ್ಯಾಡ್ ಸೈನ್ಸ್ ಬಗ್ಗೆನೂ ಹರಟೆ ಹೊಡಿತೀವಿ. ನಮ್ಮ ಎಪಿಸೋಡ್ ಲೆಂತ್ ನೋಡಿಕೊಂಡು ಹೆದರಬೇಡಿ, ಬೇಕಂದ್ರೆ 3 ಸೆಷನ್ಸ್ ಅಲ್ಲಿ ನೀವು ಕೇಳಬಹುದು, ಇಲ್ಲ ನಿಮಗೆ ಬೇಕಾದಂತ ಸೆಕ್ಷನ್ ಅನ್ನು ಕೇಳಬಹುದು. ಬನ್ನಿ ಹರಟೆ ಹೊಡೆಯೋಣ,
ತಲೆ ಉಪಯೋಗಿಸಿ ಮಾತಾಡೋಣ,
ತಲೆಯೆಲ್ಲಾ ಮಾತಾಡೋಣ, ಬನ್ನಿ ಹರಟೆ ಹೊಡೆಯೋಣ.
ನಾನು ಪವನ್.
ನಾನು ಸೂರ್ಯ.
ನಾನು ಗಣೇಶ್.
ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ. ಹರಟೆ ಅಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ?
ಬೆಚ್ಚಗ್ ಕೂತ್ಕೊಂಡು ಕಾಫಿನೋ ಟೀನೋ ಕುಡ್ಕೊಂಡು
ಜೊತೆಗೆ ಕಡ್ಲೆಕಾಯಿ ಕಡ್ಲೆ ಪುರಿ ಇದ್ರೆ ಇನ್ನೂ ಚಂದ.
ಅದು ಇದು
ಮಳೆ ಬೆಳೆ ಅವರು ಇವ್ರು
ಹೀಗೆ ಲಂಗು ಲಗಾಮಿಲ್ದೆ ನಡೆಸೋ ಹರಟೆಗೆ ತಲೆ ಬೇರೆ ಸೇರ್ಕೊಂಡ್ರೆ ಹೇಗಿರುತ್ತೆ?
ಶಶಿಯವರೇ ನಮಸ್ಕಾರ, ನಮ್ಮ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸುಸ್ವಾಗತ.
ನಮಸ್ಕಾರ.
ನೀವು NCBS ಅಲ್ಲಿ ಪ್ರೊಫೆಸರ್ ಆಗಿದ್ದೀರಾ ಮತ್ತೆ ಒಬ್ಬರು ಸೈಂಟಿಸ್ಟ್ ಕೂಡ ಆಗಿದ್ದೀರಾ. ಇದೆಲ್ಲ ಈ ಟೈಮ್ಸ್ ನಿಮ್ಗೆಲ್ಲ ಬಹಳ ಬ್ಯುಸಿ ಟೈಮ್ ಅಂತ ನನಗೆ ಅರ್ಥ ಆಗುತ್ತೆ. ಆದ್ರಿಂದ ನಾವು ಇವತ್ತು ನಿಮ್ಮ ಕೆಲಸದ ಬಗ್ಗೆ ಮತ್ತೆ ಈಗ ನಡೀತಾ ಇರೋ ಕೆಲವು ಸಂಘಟನೆಗಳ ಬಗ್ಗೆ ಮಾತಾಡ. ನಿಮ್ಮ ಲ್ಯಾಬ್ದು ವೆಬ್ಸೈಟ್ ಅಲ್ಲಿ ನೀವು ಬರೆದಿದೆ ನಿಮ್ಮ ಕೆಲಸ ಟು ಇನ್ವೆಸ್ಟಿಗೇಟ್ ದಿ ಆರಿಜಿನ್ಸ್ ಅಂಡ್ ಸೆಲ್ಫ್ ಆರ್ಗನೈಸೇಷನ್ ಆಫ್ ಲಿವಿಂಗ್ ಸಿಸ್ಟಮ್ಸ್ ಅಂತ. ಒಂದು ಸರಳವಾಗಿ ಲಿವಿಂಗ್ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳ್ತೀರಾ? ಇಕೋ ಸಿಸ್ಟಮ್ ಅನ್ನೋದು ನಾವೆಲ್ಲ ಕೇಳಿರ್ತೀವಿ, ಲಿವಿಂಗ್ ಸಿಸ್ಟಮ್ ಅನ್ನೋದು ಏನು ಅಂತ ಸ್ವಲ್ಪ ಹೇಳ್ತೀರಾ?
ಲಿವಿಂಗ್ ಸಿಸ್ಟಮ್ ಅಂತಂದ್ರೆ ನಾವು ಬಯಾಲಜಿಗೆ ಯಾವ್ದೇ ಆರ್ಗ್ಯಾನಿಸಮ್ ಇರ್ಲಿ, ಹ್ಯೂಮನ್ಸ್ ಇರ್ಲಿ, ಪ್ಲಾಂಟ್ಸ್ ಇರ್ಲಿ, ಅದನ್ನ ನಾವು ಲಿವಿಂಗ್ ಸಿಸ್ಟಮ್ ಅಂತ ಕರೆಯೋದು. ಇಟ್ಸ್ ನಾಟ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಒಂದ್ ಆರ್ಗ್ಯಾನಿಸಮ್ಗೆ, ಬಟ್ ನೀವು ಹೇಳ್ದಂಗೆ ಇಟ್ ಕ್ಯಾನ್ ಆಲ್ಸೋ ಬಿ ಇಕಾಲಜಿ, ಇಂಟರಾಕ್ಟಿಂಗ್ ಆರ್ಗ್ಯಾನಿಸಮ್ಸ್, ಅದಕ್ಕೆ ಒಂದು ಸಿಸ್ಟಮ್ ಅಂತ ಕರೆಯೋದು. ನಮ್ಮ ಲ್ಯಾಬ್ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಹೌ ದ ಇನಾನಿಮೇಟ್ ಬಿಕಮ್ಸ್ ದ ಲಿವಿಂಗ್. ಇದು ಲಿವಿಂಗ್ಗೂ ನಾನ್ ಲಿವಿಂಗ್ಗೂ ಬೌಂಡ್ರಿ ಇದೆಯಾ, ಇದ್ರೆ ಅದು ಏನು, ಈ ನಾನ್ ಲಿವಿಂಗ್ ಏನಾದ್ರೆ ಲಿವಿಂಗ್ ಆಗತ್ತೆ, ಇಂಥ ಕ್ವೆಶ್ಚನ್ಸ್ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತೀವಿ.
ಓಕೆ, ಇವಾಗ ವೈರಸಸ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಸಾಧಾರಣವಾಗಿ ಮೈಕ್ರೋ ಆರ್ಗಾನಿಸಮ್ಸ್ ಅಂತಂದ್ರೆ ನಾವು ಸುಮಾರು ಇದನ್ನ ಹೇಳ್ತೀವಿ, ವೈರಸ್ ಅಂತ ಒಂದ್ ಬರುತ್ತೆ, ಬ್ಯಾಕ್ಟೀರಿಯಾ ಅಂತ ಒಂದ್ ಬರುತ್ತೆ, ಮತ್ತೆ ಪ್ರೋಟೋಜೋವಾ ಅಂತ ಇನ್ನೇನು ಒಂದ್ ಬರುತ್ತೆ. ಇದೆಲ್ಲ ಹೈಸ್ಕೂಲ್ ಅಲ್ಲಿ ಯಾವಾಗ್ಲೂ ಓದಿದ ಜ್ಞಾಪಕ. ಈ ಒಂದು ಇದರಲ್ಲಿ ವ್ಯತ್ಯಾಸಗಳೇನು ಈ ಮೂರರಲ್ಲಿ?
ಹಾ, ಇದು ವೈರಸ್ ಇಂದ ಶುರು ಮಾಡ್ತೀನಿ, ಯಾಕಂದ್ರೆ ನಾನು ಈಗ ಹೇಳಿದ್ದು ಲಿವಿಂಗ್ಗೂ ನಾನ್ ಲಿವಿಂಗ್ಗೂ ಮಧ್ಯ ಏನಿರ್ಬಹುದು ಅಂತ ಪ್ರಶ್ನೆ ಕೇಳಿದ್ನಲ್ಲ. ಸೊ ವೈರಸ್ ಇಸ್ ಎ ಗುಡ್ ಕ್ಯಾಂಡಿಡೇಟ್, ಯಾಕಂದ್ರೆ ನಮ್ಗೆ ಸ್ಕೂಲಲ್ಲೂ ಓದಿದೀವಿ ವೈರಸ್ ಅದು ಇಟ್ಸ್ ನಾಟ್ ಕ್ಲಿಯರ್, ಅದು ಲಿವಿಂಗ್ ಲಿವಿಂಗ್ ಆಬ್ಜೆಕ್ಟಾ ಇಲ್ಲ ನಾನ್ ಲಿವಿಂಗ್ ಆಬ್ಜೆಕ್ಟಾ, ಸೊ ಇಟ್ ಈಸ್ ಎ ಗುಡ್ ಬೌಂಡರಿ ಎರಡರ ಮಧ್ಯ. ಬಟ್ ಈ ಬ್ಯಾಕ್ಟೀರಿಯಾ ಮೈಕ್ರೋಬ್ಸ್ ಬೇರೆ ಅಂತಂದ್ರೆ ದೇರ್ ಇಸ್ ಎ ಕ್ಲಿಯರ್ ಲೈನ್ ದಟ್ ದೇ ಆರ್ ಆನ್ ದಿ ಅದರ್ ಸೈಡ್ ಲಿವಿಂಗ್ ಆಬ್ಜೆಕ್ಟ್ಸ್ ಅಂತ ಹೇಳ್ಬೋದು. ಆದ್ರೆ ನಮಗೆ ಸಾಧಾರಣವಾಗಿ ಇದೆರಡರ ಪರಿಚಯ ಆಗೋದು ಎಲ್ಲಿ ಅಂತಂದ್ರೆ ರೋಗಗಳಲ್ಲಿ. ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಎರಡು ಕಾಸ್ ಡಿಸೀಸಸ್, ಆದ್ರೆ ಅವುಗಳ ನೇಚರ್ ಬೇರೆ ಆಗಿರುತ್ತೆ.
ಖಂಡಿತ. ಮತ್ತೆ ನಿಮ್ ಲ್ಯಾಬ್ ಅಲ್ಲಿ ನೀವು ಏನೇನ ಸ್ಟಡಿ ಮಾಡ್ತೀರಾ, ಲಿವಿಂಗ್ ಸಿಸ್ಟಮ್ಸ್ ಮತ್ತೆ ವೈರಸಸ್, ಅಥವಾ ಏನೇನನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ತೀರಾ ನೀವು?
ಸೊ ನೀವು ಹೇಳ್ದಂಗೆ ನಮ್ಮ ಇಂಟ್ರೆಸ್ಟ್ ಆರಿಜಿನ್ ಅಂಡ್ ಸೆಲ್ಫ್ ಆರ್ಗನೈಸೇಷನ್ ಆಫ್ ಲಿವಿಂಗ್ ಸಿಸ್ಟಮ್ಸ್. ಆರಿಜಿನ್ ಅಂತಂದ್ರೆ ಅಗೇನ್ ನಾನು ಅದು ಕ್ವೆಶ್ಚನ್ ದಟ್ ಐ ರೇಸ್ಡ್ ಅರ್ಲಿಯರ್, ವೆನ್ ಡಸ್ ಇನ್ಆನಿಮೇಟ್ ಬಿಕಮ್ ಆನಿಮೇಟ್ ಆರ್ ಲಿವಿಂಗ್ ಅಂತ. ಸೊ ಆನ್ ಪ್ರೀಬಯೋಟಿಕ್ ಅರ್ತ್ ಲೈಫೇ ಇಲ್ದಿರ್ ಇದ್ದಾಗ ಬರೀ ಕೆಮಿಸ್ಟ್ರಿ ಆದಾಗ ಆ ಕೆಮಿಸ್ಟ್ರಿ ಲೈಫ್ ಯಾವ ಹೆಂಗಾಯ್ತು, ಅದಕ್ಕೆ ಕಂಡೀಷನ್ಸ್ ಏನು, ಅದ ಆ ತರದ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಮತ್ತೆ ವೈರಸ್ ಇಂಟ್ರೆಸ್ಟ್ ಎಲ್ಲಿ ಬರುತ್ತೆ ಅಂದ್ರೆ ದಿಸ್ ಆಸ್ಪೆಕ್ಟ್ ನಾನು ಹೇಳಿದ್ನಲ್ಲ, ಇದು ಇಟ್ಸ್ ಅಟ್ ದ ಬೌಂಡ್ರಿ ಆಫ್ ದ ಲಿವಿಂಗ್ ಅಂಡ್ ದ ನಾನ್ ಲಿವಿಂಗ್. ಸೊ ದಟ್ ಈಸ್ ಆ ಇಂಟ್ರೆಸ್ಟ್ ಅಲ್ಲಿಂದ ಬರುತ್ತೆ. ಸೊ ಒಂದ್ ಪ್ರಾಜೆಕ್ಟ್ ನಮ್ ಲ್ಯಾಬ್ ಅಲ್ಲಿ ಏನ್ ನಡೀತಿದೆ ವೈರಸ್ ಗಳ ಮೇಲೆ ಅಂತಂದ್ರೆ, ವೈರಸ್ ಗಳು ನಮ್ಮನ್ನೇ ಅಲ್ಲ ಬಟ್ ಬ್ಯಾಕ್ಟೀರಿಯಾನು ಇನ್ಫೆಕ್ಟ್ ಮಾಡುತ್ತೆ. ಸೊ ಇದು ಲ್ಯಾಬ್ ಅಲ್ಲಿ ಸ್ಟಡಿ ಮಾಡಬಹುದು, ಆ ಇನ್ಫೆಕ್ಷನ್ ಹೇಗಾಗತ್ತೆ, ಆ ಇನ್ಫೆಕ್ಷನ್ ಹೇಗ್ ಸ್ಪ್ರೆಡ್ ಆಗುತ್ತೆ, ಅಂಡ್ ಸೊ ದಟ್ ವಿ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಇನ್ ಜನರಲ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ, ನಾಟ್ ಓನ್ಲಿ ಫಾರ್ ಬ್ಯಾಕ್ಟೀರಿಯಾ. ಅದರಿಂದ ನಾವು ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ಹೌ ಇನ್ಫೆಕ್ಷನ್ಸ್ ಇನ್ ಜನರಲ್ ಸ್ಪ್ರೆಡ್. ಸೊ ದೀಸ್ ಆರ್ ದ ಕೈಂಡ್ ಆಫ್ ಕ್ವೆಶ್ಚನ್ಸ್ ದಟ್ ವಿ ಆರ್ ಆಸ್ಕಿಂಗ್ ಇನ್ ದ ಲ್ಯಾಬ್.
ಈ ಬೌಂಡ್ರಿ ಅನ್ನೋದು ನಂಗೊಂದು ಸ್ವಲ್ಪ ಇನ್ನು ಸರಳವಾಗಿ ಅರ್ಥ ಮಾಡಿಸ್ತೀರಾ? ಯಾಕಂತಂದ್ರೆ ನಾನ್ ಲಿವಿಂಗ್ ಅಂಡ್ ಲಿವಿಂಗ್ ಆ ಬೌಂಡ್ರಿ ಒಂಚೂರು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಶಶಿ ಅವರೇ.
ಈಗ ಉದಾಹರಣೆಗೆ ಒಂದು ಕಲ್ಲನ್ನ ತಗೊಳ್ಳೋಣ, ಕಲ್ಲು ಅದು ಲಿವಿಂಗ್ ಅಲ್ಲ ನಾನ್ ಲಿವಿಂಗ್ ಅಂತ ನಾನು ನಿಮ್ಮನ್ನ ಕೇಳಿದ್ರೆ
ನಾನ್ ಲಿವಿಂಗ್ ಅಂತ ಹೇಳ್ತೇನೆ.
ಯಾಕೆ ಅಂತ ಕೇಳಿದ್ರೆ,
ಯಾಕೆ ಅಂತಂದ್ರೆ ಅದಕ್ಕೆ ಸ್ವತಃ ಮಾಡುವಂತಹ ಯಾವುದು ಒಂದು ಕೇಪಬಿಲಿಟಿ ಅನ್ನೋದು ಇರೋದಿಲ್ಲ, ತಾನಾಗೆ ನಿರ್ಧಾರ ತಗೊಳ್ಳುವಂತ ಯಾವುದೇ ತರ ಕೇಪಬಿಲಿಟಿ ಅದಕ್ಕೆ ಇರೋದಿಲ್ಲ. ಯಾರು ಅದನ್ನ ಹೇಗ್ ಉಪಯೋಗಿಸ್ತಾರೋ ಅದಕ್ಕೆ ತಕ್ಕಂಗೆ ಅದ್ ಕೆಲಸ ಮಾಡುತ್ತೆ, ಅಂಡ್ ಅದಕ್ಕೆ ಅಂತ ಆಟೋನಮಸ್ ಆಗಿ ಏನು ಮಾಡಕ್ ಆಗಲ್ಲ ಅದಕ್ಕೆ ಇಲ್ಲಿ ಅನ್ನೋ ಒಂದು ಐಡಿಯಾ.
ಕರೆಕ್ಟ್. ಅಟ್ ಸಮ್ ಲೆವೆಲ್ ಲಿವಿಂಗ್ ಲೈಫ್ ಅಂದ್ರೇನು ಅನ್ನೋ ಡೆಫಿನಿಷನ್ ಮೇಲ್ ನಿರ್ಧಾರ ಆಗಿರುತ್ತೆ. ನಾವು ಒಂದ್ ಮಿನಿಮಮ್ ಡೆಫಿನಿಷನ್ ತಗೊಂಡ್ರೆ, ನೀವ್ ಹೇಳ್ದಂಗೆ ಆಟೋನಮಸ್ ಆಗಿ ಬೈ ಇಟ್ ಸೆಲ್ಫ್ ಏನಾದ್ರೂ ಮಾಡುತ್ತಾ ಅಂತ ಕೇಳ್ಬಹುದು. ದಟ್ಸ್ ಎ ಗುಡ್ ಡೆಫಿನಿಷನ್ ಫಾರ್ ಲೈಫ್. ಇನ್ನೊಂದೇನಂತಂದ್ರೆ, ಒಂದ್ ಆಬ್ಜೆಕ್ಟ್ ಇದ್ರೆ ಅದು ಬೆಳೆದು ಎರಡಾಗತ್ತ, ಎರಡಾದ್ರೆ ಇದಕ್ಕೂ ಅದಕ್ಕೂ ಹೆರಿಡಿಟಿ ಇರುತ್ತಾ, ಇತರ ಡೆಫಿನಿಷನ್ ನಾವು ಮಾಡ್ಕೋಬಹುದು. ಆದ್ರೆ ವೈರಸ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಅದು ಇಟ್ ಈಸ್ ಅನ್ ಆಬ್ಜೆಕ್ಟ್, ಅದ್ರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ, ಆದ್ರೆ ಅದು ಒಂದ್ ಕಲ್ಲಿದ್ದಂಗೆ. ಸೊ ಇಟ್ ಜಸ್ಟ್ ಸಿಟ್ಸ್ ದೇರ್ ಅನ್ಲೆಸ್ ದ ಕಂಡೀಷನ್ಸ್ ಬಿಕಮ್ ರೈಟ್. ಅವಾಗ ಸಪೋಸ್ ಇಟ್ ಗೆಟ್ಸ್ ಇನ್ ಟು ಎ ಹೋಸ್ಟ್ ಆರ್ಗ್ಯಾನಿಸಮ್, ಅವಾಗ ಮಾತ್ರ ಇಟ್ ಕ್ಯಾನ್ ಡಿವೈಡ್ ಅಂಡ್ ರೆಪ್ಲಿಕೇಟ್. ಇದು ಹೋಸ್ಟ್ ಹೊರಗಡೆ ಇದ್ದಾಗ ಒಂದ್ ಕಲ್ ತರ ಕೂತಿರುತ್ತೆ. ಸೊ ಅದು ಅವಾಗ ಅದು ಲಿವಿಂಗ್ ಆ ನಾನ್ ಲಿವಿಂಗ್ ಆ, ಅದಕ್ಕೆ ದೇರ್ ಇಸ್ ದಿಸ್ ಬೌಂಡರಿ ದಟ್ ವಿ ಆರ್ ಅನೇಬಲ್ ಟು ಡಿಸೈಡ್ ವೆನ್ ವೆದರ್ ಇಟ್ಸ್ ಫುಲ್ಲಿ ಲಿವಿಂಗ್ ಆರ್ ನಾಟ್.
ಓಕೆ. ಸೊ ವೈರಸಸ್ ಅನ್ನೋದು ಅದಕ್ಕೇನೆ ಲಿವಿಂಗ್ ಅಲ್ಲ ನಾನ್ ಲಿವಿಂಗ್ ಅಲ್ಲ ಅನ್ನೋ ಒಂದು ಒಪಿನಿಯನ್ ಅಲ್ವಾ?
ಕರೆಕ್ಟ್.
ಸೊ ಇನ್ಫೆಕ್ಷನ್ಸ್ ಗೆ ಬರೋಣ ಅಂತಂದ್ರೆ, ಇವಾಗ ನೀವು ಹೇಳಿದ್ರಿ ಹೊರಗಡೆ ಇದ್ರೆ ಅಥವಾ ಒಂದು ಕಲ್ಲಿದ್ದಾಗೆ ಅದಕ್ಕೆ ಯಾವುದೇ ತರ ಒಂದು ಜೀವ ಅನ್ನೋದು ಇರೋದಿಲ್ಲ ಅಂತ. ಸೊ ಇದಕ್ಕೆ ಒಂದು ಹೋಸ್ಟ್ ಅಂತ ಸಿಕ್ಕಿದ್ರೆ, ಯಾವ್ದೇ ಒಂದು ಪ್ರಾಣಿ ಒಳಗಡೆ ಹೋಯ್ತು, ಯಾವ್ದೇ ಒಬ್ಬ ಮನುಷ್ಯನ ಒಳಗಡೆ ಹೋಯ್ತು ಅಂತಂದ್ರೆ, ಇದಕ್ಕೆ ಆ ಒಂದು ಸಾಮರ್ಥ್ಯ ಹೇಗ್ ಬರುತ್ತೆ, ರೆಪ್ಲಿಕೇಟ್ ಆಗುವಂತಹ ಒಂದು ಸಾಮರ್ಥ್ಯ ಅದಕ್ಕೆ ಹೇಗೆ ಬರುತ್ತೆ?
ಓಕೆ. ಸೊ ನಾನು ಇಲ್ಲೊಂದು ಮತ್ತೊಂದು ಡಿಸ್ಟಿಂಕ್ಷನ್ ಮಾಡಬೇಕು. ಮುಂಚೆ ನಾನು ಸುಮ್ನೆ ಅದು ಉದಾಹರಣೆಗೆ ಕಲ್ ತರ ಅಂತ ಹೇಳಿದೆ, ಆದ್ರೆ ಕಲ್ಲಿಗೂ ಮತ್ತೆ ವೈರಸ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಏನಂತಂದ್ರೆ, ವೈರಸ್ನಲ್ಲಿ ದೇರ್ ಇಸ್ ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ ಎಲ್ಲಿರುತ್ತಪ್ಪ ಅಂತಂದ್ರೆ, ಅದು ವೈರಸ್ಗಳು ಎರಡ್ ತರ ಇರುತ್ತೆ. ಒನ್ ಇಸ್ ಕಾಲ್ಡ್ ಆರ್ ಎನ್ ಎ ವೈರಸ್, ಒನ್ ಇಸ್ ಕಾಲ್ಡ್ ಡಿ ಎನ್ ಎ ವೈರಸ್. ನಮಗೆ ಗೊತ್ತಿದ್ದ ಹಾಗೆ ನಮ್ ಎಲ್ಲರಲ್ಲೂ ಡಿ ಎನ್ ಎ ಆರ್ ಎನ್ ಎ ಇರುತ್ತೆ. ಡಿಎನ್ಎ ಅನ್ನೋದು ನಮ್ಮ ಜೆನೆಟಿಕ್ ಮೆಟೀರಿಯಲ್, ಅದು ಇಟ್ ಇಸ್ ಯುನೀಕ್ ಟು ಆಲ್ ಆಫ್ ಅಸ್ ಅಲ್ವಾ, ಅಂಡ್ ದಟ್ ಈಸ್ ವಾಟ್ ಗಿವ್ಸ್ ಅಸ್ ದಿ ಐಡೆಂಟಿಟಿ. ಆಮೇಲೆ ನಮ್ ಸೆಲ್ಸ್ ಅಲ್ಲಿ ಸಣ್ಣ ಸಣ್ಣ ಮೆಷೀನ್ಸ್ ಇರುತ್ತೆ. ಇದರ ಮೆಷೀನ್ಸ್ ಅಂತಂದ್ರೆ ಪ್ರೋಟೀನ್ಸ್ ಫಾರ್ ಎಕ್ಸಾಂಪಲ್, ಆ ಪ್ರೋಟೀನ್ಸ್ ಈ ಇನ್ಫಾರ್ಮೇಶನ್ ನ ರೀಡ್ ಮಾಡಿ ಇಟ್ ಡೆವಲಪ್ಸ್ ದಿ ಆರ್ಗ್ಯಾನಿಸಮ್. ಅದೇ ತರ ಈ ವೈರಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಈ ಕೊರೋನಾ ವೈರಸ್ಸೇ ಆಗಿರ್ಲಿ, ಇದು ಕೊರೋನಾ ವೈರಸ್ ಒಂದು ಆರ್ ಎನ್ ಎ ವೈರಸ್, ಅದರಲ್ಲಿ ಈ ಆರ್ ಎನ್ ಎ ಇನ್ಫಾರ್ಮೇಶನ್ ಆಗಿರುತ್ತೆ. ಆದ್ರೆ ವೈರಸ್ಗೆ ಬೇರೆ ಮೆಷಿನರಿ ಇರಲ್ಲ, ಅದನ್ನ ರೀಡ್ ಮಾಡಿ ಅದರಿಂದ ಪ್ರೋಟೀನ್ ಮಾಡಿ ಮತ್ತೆ ಇನ್ನೊಂದು ವೈರಸ್ ಡೆವಲಪ್ ಮಾಡೋದಕ್ಕೆ. ಅದಕ್ಕೆ ಅದು ಸೆಲ್ ಒಳಗಡೆ ಬಂದಾಗ ನಮ್ಮ ಸೆಲ್ ಮೆಷಿನರಿನ ಯೂಸ್ ಮಾಡಿ ಆ ವೈರಸ್ ರೆಪ್ಲಿಕೇಟ್ ಆಗುತ್ತೆ. ಸೊ ಈ ರೆಪ್ಲಿಕೇಶನ್ ಪ್ರಾಸೆಸ್ನ ನಾವು ಇನ್ಫೆಕ್ಷನ್ ಅಂತ ಹೇಳ್ಬಹುದು.
ಸೊ ಶಶಿ ಅವರೇ, ನಾನು ಪವನ್ ಇಲ್ಲಿ. ಸೊ ಒಂದು ಈ ವೈರಸ್ ಅಂತ ನೋಡಿದ್ರೆ, ಸೊ ನಮ್ಮ ಬಾಡಿ ನಮ್ಮ ಶರೀರದಲ್ಲಿರೋ ಯಾವ ಸೆಲ್ಸ್ ಇದೆಯೋ ಅವುಗಳಲ್ಲೆಲ್ಲ ಒಂದು ಫ್ಯಾಕ್ಟರಿ ಅಂತ ಇಟ್ಕೊಂಡ್ರೆ, ಯಾಕಂದ್ರೆ ಬೇರೆ ಬೇರೆ ಕೆಲಸ ಮಾಡುತ್ತವೆ, ಬೇರೆ ಬೇರೆ ಪ್ರೋಸೆಸ್ ನಡೀತಾ ಇರತ್ತೆ. ಈ ವೈರಾಣು ಅಂತ ಬರೋದು ನಮ್ಮ ಶರೀರದ ಒಳಗ್ ಬಂದು ನಮ್ಮ ಸೆಲ್ಗ್ ಬಂದು ಆ ಸೆಲ್ ಅಲ್ಲಿರೋ ಫ್ಯಾಕ್ಟರಿನ ಉಪಯೋಗಿಸಿ ಅದ್ರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದಾ ನಾವು?
ಯು ಹ್ಯಾವ್ ಸೆಡ್ ಇಟ್ ವೆರಿ ನೈಸ್ಲಿ. ಒಂದ್ ಫ್ಯಾಕ್ಟರಿ ಇದ್ದ ಹಾಗೆ ನಮ್ ಸೆಲ್ ಆರ್ಗಾನಿಸಮ್ ಕೂಡ ಒಂದ್ ಫ್ಯಾಕ್ಟರಿ ಇದ್ದ ಹಾಗೆ ಈ ವೈರಸ್ ಏನ್ ಮಾಡುತ್ತೆ ಅಂತಪ್ಪ ಅಂದ್ರೆ, ಈ ಫ್ಯಾಕ್ಟರಿ ಒಳಗ್ ಬಂದು ಆ ಫ್ಯಾಕ್ಟರಿ ಮೆಷಿನರಿನ ಹೈಜಾಕ್ ಮಾಡುತ್ತೆ. ಸೊ ಫ್ಯಾಕ್ಟ್ರಿಲಿ ಬೇರೆ ಬೇರೆ ಕೆಲಸ ಆಗ್ಬೇಕಾದ್ದೆಲ್ಲ ಈಗ ದೇ ಆರ್ ಶಿಫ್ಟೆಡ್ ಟು ದ ವೈರಸ್, ಅಂಡ್ ದ ವೈರಸ್ ಸ್ಟಾರ್ಟ್ಸ್ ಬಿಲ್ಡಿಂಗ್ ಇಟ್ ಸೆಲ್ಫ್.
ಸೊ ನಮ್ಮ ಬಯಾಲಜಿಕಲ್ ನ್ಯಾಚುರಲ್ ಆಗಿ ನಾವ್ ಏನ್ ಮಾಡುವಂತ ಒಂದು ಫಂಕ್ಷನ್ ಇರುತ್ತೆ, ಅದನ್ನ ವೈರಸ್ ಬಂದು ಹೈಜಾಕ್ ಮಾಡ್ಬಿಡುತ್ತೆ ಅನ್ನೋ ತರಾನ?
ಕರೆಕ್ಟ್. ಈಗ ಡಿಎನ್ಎ ನಲ್ಲಿ ಇನ್ಫಾರ್ಮೇಶನ್ ಇರುತ್ತೆ, ಜೆನೆಟಿಕ್ ಇನ್ಫಾರ್ಮೇಶನ್, ಅದನ್ನ ಸಣ್ಣ ಪುಟ್ಟ ಮೆಷಿನ್ ರೈಬೋಸೋಮ್ಸ್ ಅಂತ ಹೇಳಿ, ದೇ ಕಮ್ ಅಂಡ್ ರೀಡ್ ದಿಸ್ ಇನ್ಫಾರ್ಮೇಶನ್ ಅಂಡ್ ಆ ಇನ್ಫಾರ್ಮೇಶನ್ ನ ದೇ ಕನ್ವರ್ಟ್ ಇಟ್ ಇನ್ ಟು ಬೇರೆ ಪ್ರೋಟೀನ್ಸ್ಗೆ ಇಲ್ಲ ಲಿಪಿಡ್ಸ್ಗೆ ಆತರ ಮಾಡುತ್ತೆ. ಈ ವೈರಸ್ ಆರ್ ಎನ್ ಎ ಅಥವಾ ಡಿಎನ್ಎ ನಮ್ ಸೆಲ್ ಒಳಗ್ ಬಂದಾಗ ನಮ್ ರೈಬೋಸೋಮ್ಸ್ ಆರ್ ಎನ್ ಎನ ರೀಡ್ ಮಾಡಿ ಅದಕ್ ಬೇಕಾದ ಪ್ರೋಟೀನ್ ಮಾಡುತ್ತೆ. ಸೊ ಆ ಪ್ರೋಟೀನ್ಗಳೆಲ್ಲ ಸೇರಿ ಮತ್ತೆ ಒಂದು ವೈರಸ್ ಆಗಿ ಅಸೆಂಬಲ್ ಆಗುತ್ತೆ. ಸೊ ಹಾಗೆ ನಮ್ಮ ಮೆಷಿನರಿ ಯೂಸ್ ಮಾಡಿ ವೈರಸ್ಗಳು ರೆಪ್ಲಿಕೇಟ್ ಆಗುತ್ತೆ.
ಶಶಿ ಅವರೇ, ಕೊರೋನಾ ವೈರಸ್ಗೆನೆ ಬರೋಣ ಡೈರೆಕ್ಟ್ ಆಗಿ. ಇದರಲ್ಲಿ ಇದಕ್ಕೂ ಮತ್ತೆ ಸಾಧಾರಣ ವೈರಸ್ಗಳಿಗೂ ಏನಾರ ವ್ಯತ್ಯಾಸ ಇದೆಯಾ, ಅಥವಾ ಯಾಕೆ ಇದರಿಂದ ಅಷ್ಟು ಅಪಘಾತಗಳಾಗ್ತಿವೆ, ಯಾಕೆ ಅಷ್ಟೊಂದ್ ಜನ ಮೃತ್ಯು ಹೊಂದುತ್ತಿದ್ದಾರೆ ಇದರಿಂದ? ಇದಕ್ಕೆ ಮತ್ತೆ ಸಾಧಾರಣ ವೈರಸ್ಗಳಿಗೆ ಏನು ಒಂದು ಮುಖ್ಯವಾದ ವ್ಯತ್ಯಾಸ ಅಂತಂದ್ರೆ,
ಬೇಕಾದಷ್ಟು ವೈರಸ್ಗಳಿವೆ. ಈ ಕೊರೋನಾ ವೈರಸ್ ಅನ್ನೋದು ಒಂದ್ ಫ್ಯಾಮಿಲಿ ಆಫ್ ವೈರಸಸ್, ಕೊರೋನಾ ವಿರಿಡೆ ಅಂತ ಹೇಳಿ. ಇದು ಇವುಗಳು ಆರ್ ಎನ್ ಎ ವೈರಸ್ ಕ್ಯಾಟಗರಿಗೆ ಬರುತ್ತೆ. ನಾನು ಹೇಳಿದ್ನಲ್ಲ ಇನ್ಫಾರ್ಮೇಶನ್ ಇರುತ್ತೆ ಅಂತ, ಅದು ಡಿಎನ್ಎ ಫಾರ್ಮ್ ಅಲ್ಲಿ ಇರಲ್ಲ, ಕೊರೋನಾ ವೈರಸ್ಗಳಲ್ಲಿ ಆರ್ ಎನ್ ಎ ಫಾರ್ಮ್. ಬೇರೆ ಬೇರೆ ವೈರಸ್ಗಳು ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ನ, ಇದು ಪಕ್ಷಿಗಳಾಗ್ಲಿ ಬೇರೆ ಆನಿಮಲ್ಸ್ ಆಗ್ಲಿ ನಮ್ಮನ್ನಾಗ್ಲಿ ಇನ್ಫೆಕ್ಟ್ ಮಾಡುತ್ತವೆ. ಅದೇ ತರ ಈ ಕೊರೋನಾ ವೈರಸ್ ಕೂಡ ನಮ್ಮನ್ನ ಮತ್ತೆ ಬೇರೆ ಆನಿಮಲ್ಸ್ ನ ಇನ್ಫೆಕ್ಟ್ ಮಾಡುತ್ತೆ. ಆದ್ರೆ ಈಗ ಈ ಸಾರ್ಸ್ ಕೋವ್ 2 ಅನ್ನೋ ವೈರಸ್ ಬಂದ್ರೆ, ದಿಸ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದಟ್ ಇದು ಹ್ಯೂಮನ್ಸ್ ನ ಇನ್ಫೆಕ್ಟ್ ಮಾಡ್ತಾ ಇದೆ, ಮತ್ತೆ ಇದು ಇಟ್ ಇಸ್ ಕಾಸಿಂಗ್ ಅನ್ ಇನ್ಫೆಕ್ಷನ್ ಅಂಡ್ ದಟ್ಸ್ ಲೀಡಿಂಗ್ ಟು ಸಿಂಪ್ಟಮ್ಸ್ ವಿಚ್ ಕ್ಯಾನ್ ಸಮಟೈಮ್ಸ್ ಬಿ ಡೆಡ್ಲಿ.
ಸೊ ಶಶಿ ಅವರೇ, ಇದು ಸಾರ್ಸ್ ಸಿಓವಿ 2 ಅಂತೀವಲ್ಲ, ಸೊ ಸಾರ್ಸ್ ನಮಗ್ ಮುಂಚೆನು ನಾವು ಕೇಳಿದೀವಿ, ಅವಾಗ 2002 ಸ್ವಲ್ಪ ಆಯ್ತು, 8 ಆಮೇಲೆ ಮರ್ಸ್ ಅಂತಾನು ಕೇಳಿದೀವಿ ಮಿಡ್ಲ್ ಈಸ್ಟ್ ಇಂದ. ಸೊ ಈ ಸಾರ್ಸ್ ಸಿಓವಿ 2 ಅನ್ನೋದು ಎರಡನೇ ಕೊರೋನಾ ವೈರಸ್ ನಮ್ಮ ಮನುಷ್ಯರಗ್ ಬಂದ್ ಹರಡೋದ್ರಲ್ಲಿ?
ಇಲ್ಲ, ನಾನ್ ಹೇಳ್ದಾಗೆ ಕೊರೋನಾ ವೈರಸ್ ಇಸ್ ಅ ಫ್ಯಾಮಿಲಿ. ಫಸ್ಟ್ ಇದು 1930s ಅಲ್ಲಿ ಏನೋ ಇರ್ಬೇಕು, ಐ ಥಿಂಕ್ ದೇ ವರ್ ಡಿಸ್ಕವರ್ಡ್ ಫಸ್ಟ್ ಇನ್ ಚಿಕನ್ಸ್. ಇದು ಕೊರೋನಾ ವೈರಸ್ ನಮ್ಮನ್ನ ಹ್ಯೂಮನ್ಸ್ ನ ಇನ್ಫೆಕ್ಟ್ ಮಾಡೋದು, ಇದು ದಿಸ್ ಇಸ್ ಆಸ್ ಫಾರ್ ಆಸ್ ಐ ನೋ ಇದು 7th.
ಓಹೋ,
ನೀವು ಹೇಳ್ದಂಗೆ 2 ನಮಗೆ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ಇದು ಡೆಡ್ಲಿ ಡಿಸೀಸಸ್ ಆಗಿ ಬಂತು. ಒಂದು ಸಾರ್ಸ್, ಎರಡನೇದು ಮರ್ಸ್ 2002 ಮತ್ತೆ 2012 ನಲ್ಲಿ. ಇನ್ನೂ 5 ಬಟ್ ಅದರಿಂದ ಮೈಲ್ಡ್ ಸಿಂಪ್ಟಮ್ಸ್ ಬರುತ್ತೆ, ಕಾಮನ್ ಕೋಲ್ಡ್ ಆತರ.
ನಮ್ ಶೀತ ನೆಗಡಿ ನಾವು ಯೂಶಲಿ ರೈನೋ ವೈರಸ್ ಅಂತ ಹೇಳ್ತೀವಿ, ಆದ್ರೆ ಈ ಕೊರೋನಾ ವೈರಸ್ಗಳು ಹಿಂದಿಂದು ಒಂದು 20-30% ನಮ್ಮ ಕಾಮನ್ ಕೋಲ್ಡ್ ಅದರಿಂದ ಬರ್ತಾ ಇದೆ ಅಲ್ವಾ ನಮಗೆ?
ಕೋಲ್ಡ್ ಲೈಕ್ ಸಿಂಪ್ಟಮ್ಸ್ ಬೇರೆ ವೈರಸ್ ಇಂದ ಬರ್ತಾ ಇತ್ತು. ಆದ್ರೆ ಈ ಈ ಮೂರು ಸಾರ್ಸ್ ಮರ್ಸ್ ಮತ್ತೆ ಇದು ಸಾರ್ಸ್ ಕೋವ್ ಟೂ ಅಂತ ಕರಿತೀವಿ, ದೀಸ್ ಇವುಗಳು ಸ್ವಲ್ಪ ಹೆಚ್ಚಾಗಿ ಡಿಸೀಸ್ ಕಾಸ್ ಮಾಡ್ತಾ ಇದೆ, ಅಂಡ್ ದೇ ಆರ್ ಮೋರ್ ಸೀರಿಯಸ್ ಅಂಡ್ ಡೆಡ್ಲಿ. ಸೊ ಅದಕ್ಕೆ ವಿ ಆರ್ ಹಿಯರಿಂಗ್, ವಿ ಹ್ಯಾವ್ ಹರ್ಡ್ ಮೋರ್ ಅಬೌಟ್ ದೆಮ್.
ಸೊ ಈ ಇಂಟರ್ನೆಟ್ ಅಲ್ಲಿ ಒಂದು ಇಮೇಜ್ ತುಂಬಾ ಪಾಪ್ಯುಲರ್ ಆಗಿದೆ, ಏನು ಅಂತಂದ್ರೆ ಒಂದು ಬಾಲ್ ತರ ಇರುತ್ತೆ, ಆ ಬಾಲ್ ಸುತ್ತ ಒಳ್ಳೆ ಈ ಗುಂಡು ಪಿನ್ಗಳು ಹಾಕಿರ್ತಾರಲ್ಲ, ಒಂದ್ 1,000 ಗುಂಡು ಪಿನ್ ಹಾಕಿರೋ ತರ ಒಂದು ಇಮೇಜ್ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಅದು ಕೆಲವು ಸಲ ನೋಡಕ್ಕೆ ಒಂಥರ ವಿಚಿತ್ರವಾಗಿರುತ್ತೆ, ಕೆಲವು ಸಲ ಭಯಂಕರವಾಗಿರುತ್ತೆ, ಕೆಲವು ಸಲ ಏನೇನೋ ಅನ್ಸುತ್ತೆ ಅದ್ ನೋಡಿದ್ರೆ. ಇದು ಎಕ್ಸಾಕ್ಟ್ಲಿ ಏನದ್ದು ರೆಪ್ರೆಸೆಂಟೇಷನ್?
ವೈರಸ್ ಲುಕ್ ಡೌನ್ ಮೈಕ್ರೋಸ್ಕೋಪ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಹೀಗೆ ಕಾಣುತ್ತೆ ಮೈಕ್ರೋಸ್ಕೋಪ್ ನಲ್ಲಿ.
ಹೌದಾ?
ಸೊ ನಾವು ಏನ್ ಈ ಸ್ಪೈಕ್ಸ್ ಇಂದಾನೇ ಅದಕ್ಕೆ ಕೊರೋನಾ ವೈರಸ್ ಅಂತ ಹೆಸರು ಬಂದಿರೋದು.
ಓಕೆ.
ಈಗ ಸನ್ ಅಥವಾ ಸ್ಟಾರ್ಸ್ ಸುತ್ತಲೂ ಪ್ಲಾಸ್ಮಾ ಕೊರೋನಾ ಇರುತ್ತೆ.
ಹೌದು.
ಆ ಪಿಕ್ಚರ್ ನೋಡಿದಾಗ, ಇದು ಮೈಕ್ರೋಸ್ಕೋಪ್ ಅಲ್ಲಿ ವೈರಸ್ ಗಳ ಪಿಕ್ಚರ್ ನೋಡಿದಾಗ ಇಟ್ ಲುಕ್ಸ್ ಸಿಮಿಲರ್, ಅದಕ್ಕೆ ಇದಕ್ಕೆ ಕೊರೋನಾ ವೈರಸ್ ಅಂತ ಹೆಸರು. ಇನ್ನೊಂದೇನಂತಂದ್ರೆ, ನೀವ್ ಹೇಳ್ದಂಗೆ ಇದು ಗುಳ್ಪಿನ್ ಅದ ಹಾಕಿದಂಗಿರುತ್ತೆ, ಇನ್ನೊಂದ್ ತರ ಯೋಚನೆ ಮಾಡಿದ್ರೆ ಒಂದ್ ಕ್ರೌನ್ ತರ ಇರುತ್ತೆ. ಸೊ ಅದಕ್ಕೆ ಕೊರೋನಾ ವೈರಸ್. ಏನಪ್ಪ ಇದು ಅಂತಂದ್ರೆ, ನೀವ್ ಹೇಳ್ದಂಗೆ ಒಂದ್ ಬಾಲ್, ಆ ಬಾಲ್ ಯಾವ್ದ್ರಿಂದ ಫಾರ್ಮ್ ಆಗಿರುತ್ತೆ ಅಂತಂದ್ರೆ, ಲಿಪಿಡ್ ಅಂತ ಮಾಲಿಕ್ಯೂಲ್ಸ್ ಇರುತ್ತೆ. ಈ ಮೆಟೀರಿಯಲ್ ಇಂದ ಬಾಲ್ ಆಗಿ ಒಂದ್ ಸ್ಟ್ರಕ್ಚರ್ ಆಗಿರುತ್ತೆ. ಆ ಬಾಲ್ ಒಳಗಡೆ ಆರ್ ಎನ್ ಎ ಮೆಟೀರಿಯಲ್ ಇದೆ. ಮತ್ತೆ ಈ ಗುಂಡ್ ಪಿನ್ ಅಂತಂದ್ರಲ್ಲ, ಅದು ದೇ ಆರ್ ಸರ್ಫೇಸ್ ಪ್ರೋಟೀನ್ಸ್, ವೈರಸ್ ನ ಕವರ್ ಮಾಡಿರೋದು. ದೀಸ್ ಪ್ರೋಟೀನ್ಸ್ ಆರ್ ದ ಒನ್ಸ್ ದಟ್ ಬಂದು ನಮ್ಮ ಸೆಲ್ ಗಳಿಗೆ ಅಟ್ಯಾಚ್ ಆಗುತ್ತೆ, ಅಲ್ಲಿಂದ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ.
ಓಕೆ. ಸೊ ಶಶಿ ಅವರೇ, ನಾವ್ ಸ್ಪೈಕ್ ತರ ನೋಡ್ತಾ ಇರೋದು, ಅದು ಬಂದು ಅಟ್ಯಾಚ್ ಆಗಿ ಒಂದು ಹೋಲ್ ತರ ಓಪನ್ ಮಾಡಿ ಆ ವೈರಸ್ ಅಲ್ಲಿರೋ ಆರ್ ಎನ್ ಎನ ನಮ್ಮ ಶರೀರದ ಸೆಲ್ ಒಳಗೆ ಕಳಿಸ್ಬಿಡತ್ತಲ್ವಾ? ಆಮೇಲೆ ಅದ್ರ ಬಾಕಿ ಎಲ್ಲಾ ಪ್ರೊಸೆಸ್ ಆಗತ್ತೆ, ನಮ್ಮ ಸೆಲ್ಲಿನ ಫ್ಯಾಕ್ಟರಿ ಉಪಯೋಗಿಸಿ ಅದೆಲ್ಲ ಮಲ್ಟಿಪ್ಲೈ ಆಗಿ, ಸೊ ಒಂದು ಸೆಲ್ ಎಂಟರ್ ಆದ್ರೆ ಒಂದು ಕೋಟಿ ಗಟ್ಟಲೆ ಎಲ್ಲ, ಆದ್ರೆ ಲಕ್ಷಾಂತರ ಕೋಟಿ ಗಟ್ಟಲೆ ವೈರಸ್ ಒಂದು ಇನ್ಫೆಕ್ಷನ್ ಒಂದು ಸೆಲ್ ಇಂದ ಆಚೆ ಬಂದ್ಬಿಡ್ಬೋದಲ್ವಾ ಇದಕ್ಕೆ ಆಮೇಲೆ?
ಕರೆಕ್ಟ್ ಪವನ್. ಹೇಳ್ದಾಗೆ ನಮ್ಮ ಸೆಲ್ಸ್ ಕೂಡ ಈ ಲಿಪಿಡ್ ಬಯಲೇಯರ್ ಇರುತ್ತೆ ಪ್ರತಿ ಸೆಲ್ಗೂ ಹೊರಗಡೆ. ನೀವ್ ಹೇಳ್ದಾಗೆ ಈ ಸ್ಪೈಕ್ ಪ್ರೋಟೀನ್ ಬಂದು ಅದ್ರ ಮೇಲೆ ಕೂತ್ಕೊಂಡಾಗ ಈ ಎರಡು ಲಿಪಿಡ್ ಬಯಲೇಯರ್ ಗಳು ಫ್ಯೂಸ್ ಆಗತ್ತೆ. ಫ್ಯೂಸ್ ಆಗಿ ಈ ಆರ್ ಎನ್ ಎ ಒಳಗ್ ಬಂದು ನಮ್ಮ ಮೆಷಿನರಿನ ಹೈಜಾಕ್.
ಈ ಲಿಪಿಡ್ ಬೈಲೇಯರ್ ಅಂತ ಹೇಳಿದ್ರಲ್ಲ, ಈ ಫ್ಯಾಟ್ ಇದು ಮತ್ತೆ ನಾವು ಸೋಪ್ ಉಪಯೋಗಿಸೋದಕ್ಕೂ ಸಂಬಂಧ ಇದೆ ಅಲ್ವಾ? ಸೊ ನಾವು ಸೋಪ್ ಏನಕ್ಕೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಸೊ ನಮ್ ಕೈ ತೊಳ್ಕೊಂಡ್ರೆ ಈ ವೈರಸ್ ಎಲ್ಲ ನಾವು 20 ಸೆಕೆಂಡ್ ಅಲ್ಲಿ ಅದು ಹೋಗ್ಬಹುದು ಅನ್ನೋದು ಅದೇ ಕಾರಣನ?
ಕರೆಕ್ಟ್. ಸೋಪ್ ಅನ್ನೋದು ಕೂಡ ಒಂದ್ ಲಿಪಿಡ್ ತರದ್ದೇ ಮಾಲಿಕ್ಯೂಲ್, ಅದು ಆಂಫಿಫಿಲಿಕ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ ಇದೆರಡಕ್ಕೂ. ಆಂಫಿಫೈಲ್ ಅಂತಂದ್ರೆ ಇದು ಫೈಲ್, ಫಿಲಿಕ್ ಅಂದ್ರೆ ಲವಿಂಗ್, ಹೈಡ್ರೋಫಿಲಿಕ್ ಅಂತ ಹೇಳಿದ್ರೆ ವಾಟರ್ ಲವಿಂಗ್, ಹೈಡ್ರೋಫೋಬಿಕ್ ಅಂತ ಹೇಳಿದ್ರೆ ವಾಟರ್ ಹೇಟಿಂಗ್. ಆದ್ರೆ ಈ ಮಾಲಿಕ್ಯೂಲ್ಗಳು ಸೋಪ್ ಮತ್ತೆ ಈ ಲಿಪಿಡ್ಸ್ಗಳು ಎರಡು ಪಾರ್ಟ್ಸ್ ಇರುತ್ತೆ, ಅದಕ್ಕೆ ಹೈಡ್ರೋಫಿಲಿಕ್ ಪಾರ್ಟ್ ಇರುತ್ತೆ, ಹೈಡ್ರೋಫೋಬಿಕ್ ಪಾರ್ಟ್ ಇರುತ್ತೆ. ಸೊ ಈ ಲಿಪಿಡ್ ನೀವು ಹೇಳ್ದಾಗೆ ಬೈಲೇಯರ್ ಅಂತಂದ್ರಲ್ಲ, ಸೊ ಈ ಹೈಡ್ರೋಫೋಬಿಕ್ ಪಾರ್ಟ್ ಗಳು ಎರಡು ಒಟ್ಟಿಗೆ ಸೇರಿ ಹೈಡ್ರೋಫಿಲಿಕ್ ಪಾರ್ಟ್ ಗಳು ಎರಡು ಹೊರಗಡೆ ಇದ್ದಾಗ ಒಂದು ಶೀಟ್ ತರ ಫಾರ್ಮ್ ಆಗುತ್ತೆ, ಅದನ್ನ ಬೈಲೇಯರ್ ಅಂತ ಕರಿತೀವಿ. ಸೊ ಈ ಸೆಲ್ಸ್ ಮತ್ತೆ ಈ ಪರ್ಟಿಕ್ಯುಲರ್ ಕೊರೋನಾ ವೈರಸ್ ಎನ್ವೆಲೋಪ್ ಯಾವ್ದಿದೆಯಲ್ಲ ಅದು ಈ ಲಿಪಿಡ್ ಬೈಲೇಯರ್ ಎನ್ವೆಲೋಪ್. ಸೋಪ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಸಿಮಿಲರ್ ಟೈಪ್ ಆಫ್ ಮಾಲಿಕ್ಯೂಲ್ ಆದ್ರಿಂದ ಈ ಬೈಲೇಯರ್ ಒಳಗೆ ಬಂದು ಸೇರಿ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ಅಲ್ಲಿ ಫಾರ್ಮ್ಸ್ ಎ ಸ್ಮಾಲ್ ಹೋಲ್, ಅದರಿಂದಾಗಿ ಈ ಬೈಲೇಯರ್ ರಿಪ್ ಆಗುತ್ತೆ, ಟೇರ್ ಆಗುತ್ತೆ. ನಾವು ಸೋಪ್ ಉಪಯೋಗಿಸಿದಾಗ ಈ ವೈರಸ್ಗಳು ದೇ ಬ್ರೇಕ್ ಇನ್ ಟು ಪೀಸಸ್ ಬಿಕಾಸ್ ಆಫ್ ದಟ್.
ಪೀಸಸ್ ಆದ್ರೆ ಅದು ಒಟ್ಟುಗೂಡಿ ಏನು ಜಾಸ್ತಿ ಹಾನಿ ಮಾಡಕ್ ಆಗಲ್ಲ ಅನ್ನೋ ಐಡಿಯಾನ ಅಥವಾ ಹೇಗೆ?
ಹಾ, ಪೀಸಸ್ ಆದಾಗ ಏನಾಗತ್ತೆ ಅಂತಂದ್ರೆ ಆರ್ ಎನ್ ಎ ಹೊರಗಡೆ ಬರುತ್ತೆ, ಮತ್ತೆ ಈ ನೀವು ಈ ಸ್ಪೈಕ್ ಪ್ರೋಟೀನ್ಸ್ ಎಲ್ಲ ದೇ ಆಲ್ ಫಾಲ್ ಅಪಾರ್ಟ್. ಈ ಸ್ಟ್ರಕ್ಚರ್ ಬಂದು ನಮ್ಮ ಸೆಲ್ ಮೇಲೆ ಕೂತ್ಕೊಂಡು ಈ ಸ್ಟ್ರಕ್ಚರ್ಸ್ ಎಲ್ಲ ನಮ್ಮ ಸೆಲ್ ಒಳಗೆ ಹೋಗೋದು ಅವಾಗ ಸಾಧ್ಯ ಆಗೋದಿಲ್ಲ.
ಓಕೆ.
ಆದ್ರಿಂದ ಬ್ರೇಕ್, ವೈರಸ್ ಹೊರಗಡೆನೆ ಈ ಸೋಪ್ ಮೂಲಕ ಬ್ರೇಕ್ ಆದ್ರೆ ಇನ್ಫೆಕ್ಷನ್ ಆಗೋದ್ ಚಾನ್ಸ್ ಇಲ್ಲ.
ಓಕೆ. ಸೊ ನೀವು ವೈರಸ್ ಬಗ್ಗೆ ಸುಮಾರು ಹೇಳಿದ್ರಿ. ಸೊ ಈ ಕೊರೋನಾ ವೈರಸ್ ಅನ್ನೋದು ಸಾಧಾರಣವಾಗಿ ಬಾಕಿ ವೈರಸ್ ತರ ಬಂದು ನಮ್ಮ ಸಿಸ್ಟಮ್ಗಳನ್ನ ಹೈಜಾಕ್ ಮಾಡಿ ಅದೇ ತರ ಮಾಡುತ್ತಾ, ಅಥವಾ ಈಗ ಕೆಲವ್ರು ಹೇಳ್ತಾರೆ ಮೂಗು ಬಾಯಿ ಇದ್ರೊಳಗಿಂದ ಹೋಗುತ್ತೆ ಮತ್ತೆ ಲಂಗ್ಸ್ಗೆ ಫುಲ್ ಎಫೆಕ್ಟ್ ಆಗತ್ತೆ, ಇದ್ರಲ್ಲಿ ಏನಾರ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಇದೆಯಾ, ಅಥವಾ ಕಾಯಿಲೆ ಅನ್ನೋದು ಬೇರೆ ತರಾನು ಬರೋ ಸಾಧ್ಯತೆಗಳಿದ್ವ?
ನೀವ್ ಹೇಳ್ದಂಗೆ ವೈರಸ್ಗಳು ಬೇರೆ ಬೇರೆ ರೀತಿಯಿಂದ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಈ ಸಾರ್ಸ್ ಕೋಟು ಅನ್ನೋದು ಇಟ್ ಇಸ್ ಸ್ಪೆಸಿಫಿಕಲಿ ಅಟ್ಯಾಕಿಂಗ್ ದೀಸ್, ಬಟ್ ಎಂಟ್ರಿ ಪಾಯಿಂಟ್ ಇಸ್ ದೀಸ್ ಏರಿಯಾಸ್ ENT. ನೀವ್ ಹೇಳ್ದಂಗೆ ಅದಕ್ಕೆ ಕಾರಣ ಏನಂತಂದ್ರೆ, ಒಂದ್ ಪಾಸಿಬಿಲಿಟಿ ಕುಡ್ ಬಿ ದಟ್ ಈ ಏರಿಯಾಸ್ ನಲ್ಲಿ ನಮ್ಗೆ ಯಾವ್ದಾದ್ರು ಯಾವ್ದೇ ಸೆಲ್ ಇರುತ್ತೋ ಆ ಸೆಲ್ಗಳ ಸರ್ಫೇಸ್ ಮೇಲೆ ACE2 ಅಂತ ಒಂದು ಪ್ರೋಟೀನ್ ಕೂತಿರುತ್ತೆ. ಸಾರ್ಸ್ ಕೋವ್ ಟು ಆ ACE2 ಅನ್ನೋ ಪ್ರೋಟೀನ್ನ ಸ್ಪೆಸಿಫಿಕ್ ಆಗಿ ಅದಕ್ಕೆ ಬೈಂಡ್ ಆಗತ್ತೆ. ಅದಕ್ಕೆ ಬೈಂಡ್ ಆಗಿ ಅಲ್ಲಿಂದ ಇಟ್ ಸ್ಟಾರ್ಟ್ಸ್ ಫ್ಯೂಸಿಂಗ್ ದ ಬಯಲೇಯರ್ ಅಂಡ್ RNA ಒಳಗೆ ಬರುತ್ತೆ. ACE2 ಅನ್ನೋದು ನಮ್ಮ ನೋಸ್ ಮತ್ತೆ ಲಂಗ್ಸ್ ಈ ಸೆಲ್ಗಳಲ್ಲಿ ಜಾಸ್ತಿ ಇದ್ದದ್ರಿಂದ ಇಲ್ಲಿಂದ ಇನ್ಫೆಕ್ಷನ್ ನಮಗೆ ಸ್ಟಾರ್ಟ್ ಆಗ್ತಾ ಇದೆ ಈ ಕೊರೋನಾ ವೈರಸ್.
ಶಶಿಯವರೇ, ನಾನ್ ಹೇಳ್ತಾ ಇರೋದು ಸರಿನಾ ಅಂತ ಹೇಳಿ, ಈ COVID-2 ಈ SARS-CoV-2 ಒಂದು ಸ್ಪೆಷಲ್ಟಿ ಏನು ಅಂದ್ರೆ, ಯೂಶಲಿ ತುಂಬಾ ಬೇರೆ ಕೊರೋನಾ ವೈರಸ್ ಯಾವ್ದು ನಮ್ಗೆ ಶೀತ ನೆಗಡಿ ಎಲ್ಲ ಕೊಡುತ್ತೋ ಅದು ನಮ್ಮ ಅಪ್ಪರ್ ರೆಸ್ಪಿರೇಟರಿ ಸಿಸ್ಟಮ್ ಬರುತ್ತೆ, ಅಂದ್ರೆ ಗಂಟ್ಲು ಮೂಗು ಬಾಯಿ ಅಲ್ಲಿ ಇನ್ನು ಜಾಸ್ತಿ ಇನ್ಫೆಕ್ಷನ್ ಬರೋದು. ಈ ನಿಮೋನಿಯಾ ಮತ್ತೆ ಸಾರ್ಸ್ ಮೊದಲನೇ ಸಾರ್ಸ್ ಅದೆಲ್ಲ ಇನ್ನು ಲೋವರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ನಲ್ಲಿ ಇನ್ನು ಜಾಸ್ತಿ ಇತ್ತು, ಅಂದ್ರೆ ನಮ್ಮ ಲಂಗ್ಸಿನ ಕೆಳಗೆ ನಮ್ಮ ಲಂಗ್ಸ್ ಅಲ್ಲಿ ಇದೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಟ್ರಾನ್ಸ್ಫರ್ ಆಗೋದು ಆಲ್ವಿಯೋಲೈ ಅಂತ ಕೇಳಿದೀವಲ್ಲ, ನಮ್ಮ ಲಂಗ್ ಎಕ್ಸ್ಪ್ಯಾಂಡ್ ಆಗ ಅದು ಒಳ್ಳೆ ಬಲೂನ್ ತರ ಎಕ್ಸ್ಪ್ಯಾಂಡ್ ಆಗುತ್ತೆ, ಅಲ್ಲೆಲ್ಲ ಇನ್ನು ಇನ್ಫೆಕ್ಷನ್ ಜಾಸ್ತಿ ಅದಾಗ್ತಾ ಇತ್ತು. ಈ COVID-19 SARS-CoV-2 ಅಪ್ಪರ್ ಮತ್ತೆ ಲೋವರ್ ಎರಡರಲ್ಲೂ ಜಾಸ್ತಿ ಇನ್ಫೆಕ್ಷನ್ ತೋರಿಸುತ್ತೆ. ಸೊ ಅದರಿಂದ ಅಪ್ಪರ್ ಇಂದ ಜಾಸ್ತಿ ತೋರಿಸುವಾಗ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನಾವು ಕೆಮ್ಮೋದ್ರಿಂದ ಇನ್ನು ಜಾಸ್ತಿ ಆರಾಮವಾಗಿ ಬೇರೆಯವ್ರಿಗೆ ಹರಡಬಹುದು. ಅದೇ ತರ ಕೆಳಗ್ ಹೋಗೋದ್ರಿಂದ ಆ ನಿಮೋನಿಯಾ ಇನ್ನು ಸಿವಿಯರ್ ಸಿಂಪ್ಟಮ್ಸ್ ಇಂದ ಮರಣನೂ ಜಾಸ್ತಿ. ಸೊ ಅದು ಎರಡು ಒಟ್ಟಿಗೆ ಒಂದೇ ವೈರಸ್ ಇಂದ ಈ ತರ ಇನ್ಫೆಕ್ಷನ್ ಆಗ್ತಾ ಇರೋದ್ರಿಂದ ಇದು ಇನ್ನೂ ಡೆಡ್ಲಿ ಆಗಿದೆ ಅಂತ ನನ್ಗನ್ಸುತ್ತೆ. ಇದು ಬ್ರಾಡ್ಲಿ ಸರಿನಾ ಶಶಿ?
ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ವೈರಲ್ ಲೋಡ್ ಅಂತ ಏನಂತ ಹೇಳ್ತೀವಿ, ವೈರಲ್ ಲೋಡ್ ಅಂದ್ರೆ ಇದು ದ ನಂಬರ್ ಆಫ್ ವೈರಸಸ್. ನೀವ್ ಹೇಳ್ದಂಗೆ COVID-19 ಆರ್ ಸಾರ್ಸ್ ಕೋವ್ ಟೂಗೆ ಇಟ್ಸ್ ಹೈಯೆಸ್ಟ್ ಇನ್ ದ ಥ್ರೋಟ್ ನೋಸ್ ರೀಜನ್ಸ್.
ಶಶಿಯವ್ರ ಜೊತೆ ನಮ್ಮ ಚರ್ಚೆ ಮುಂದುವರಿಸೋಣ ಒಂದು ಸಣ್ಣ ಬ್ರೇಕಿನ ನಂತರ.
How many times have you motivated yourself to improve your sleep or lose weight or be more productive? How many times have you failed? Hi, my name is Ashton Doctor. Tune into my show, The Habit Coach Podcast, where we focus on creating small, tiny habits to improve your life instead of those big, impossible tasks. So make listening to me a habit every Monday, Wednesday and Friday on the IVM Podcast app or ivmpodcast.com or on your favorite podcasting app.
ನಮಸ್ಕಾರ, ಇವತ್ತು ನಾವು ಶಶಿ ತೂಟುಪಳ್ಳಿ ಅವ್ರ ಜೊತೆ ಇದ್ದೀವಿ, ನಮ್ಮ ಚರ್ಚೆ ಮುಂದುವರಿಸೋಣ. ಶಶಿಯವರೇ, ಈ ಒಂದು ಇನ್ಫೆಕ್ಷನ್ಸ್ ಬಗ್ಗೆ ನಾವೀಗ ಮಾತಾಡ್ತಾ ಇದ್ವಿ, ಇದರಲ್ಲಿ ಮೈಲ್ಡ್ ಇನ್ಫೆಕ್ಷನ್ ಮತ್ತೆ ಎಕ್ಸ್ಟ್ರೀಮ್ ಇನ್ಫೆಕ್ಷನ್ ಅಂತ ಸುಮಾರು ತರ ಇದು ಬರ್ತಾ ಇದೆ. ಅಂದ್ರೆ ಕೆಲವ್ರು ಹೇಳ್ತಿದ್ದಾರೆ ಈ ಕೊರೋನಾ ಇಂದ ಕೆಲವ್ರಿಗೆ ಮರಣ ಹೊಂತಾರೆ, ಕೆಲವ್ರಿಗೆ ಏನು ಆಗೋದಿಲ್ಲ, ಕೆಲವ್ರಿಗೆ ಒಂದ್ ಸ್ವಲ್ಪ ಸಿಂಪ್ಟಮ್ಗಳು ಕಾಣಿಸ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಹೊರಟೋಗುತ್ತೆ ಅಂತ. ಈ ಎಕ್ಸಾಕ್ಟ್ಲಿ ಏನ್ ಮಾಡ್ತಾ ಇದೆ ಈ ವೈರಸ್ ಅನ್ನೋದು?
ಯಾವುದೇ ವೈರಸ್ ಇನ್ಫೆಕ್ಷನ್ ಆಗಿರ್ಲಿ, ಮೂರ್ನಾಲ್ಕು ನೀವ್ ಹೇಳಿದ್ರಲ್ಲ ಪರಿಸ್ಥಿತಿಗಳಾಗ್ಬಹುದು. ವೈರಸ್ ಇನ್ಫೆಕ್ಷನ್ ಬಂದ್ರೆ ಅಸಿಂಪ್ಟೊಮ್ಯಾಟಿಕ್ ಆಗಿ ಇರಬಹುದು, ಅದು ಮೈಲ್ಡ್ ಆಗುವ ಮೈಲ್ಡ್ ಸಿಂಪ್ಟಮ್ಸ್ ಬರಬಹುದು. ಅದೇ ತರ ಈ ಕೊರೋನಾ ವೈರಸ್ಗೂ ಆಗ್ತಾ ಇದೆ. ಆದ್ರೆ ಇದರಲ್ಲಿ ವ್ಯತ್ಯಾಸ ಏನಂತಂದ್ರೆ, ಇದು ಈ ಅಸಿಂಪ್ಟೊಮ್ಯಾಟಿಕ್ ಅವರಿಂದ ಕೂಡ ತುಂಬಾ ಹರಡ್ತಾ ಇದೆ. ಹರಡೋ ರೀತಿ ಕೂಡ ಇಟ್ಸ್ ಅ ವೆರಿ ಸಿಂಪಲ್ ಅಂಡ್ ಎಫೆಕ್ಟಿವ್ ರೂಟ್ ಫಾರ್ ದ ವೈರಸ್. ಯಾಕಂತಂದ್ರೆ ನಾವು ಮುಂಚೆ ಹೇಳ್ದಂಗೆ ದ ವೈರಲ್ ಲೋಡ್ ಇಸ್ ದ ಹೈಯೆಸ್ಟ್ ಇನ್ ದ ನೋಸ್ ಮೌತ್ ರೀಜನ್ಸ್. ಆದ್ರಿಂದ ನಾವು ಮಾತಾಡ್ಬೇಕಾದ್ರೂ ಕೂಡ ಇಟ್ ಹ್ಯಾಸ್ ದ ಚಾನ್ಸ್ ಟು ಸ್ಪ್ರೆಡ್. ಮತ್ತೆ ಮುಂಚೆ ಪವನ್ ಹೇಳಿದ ಹಾಗೆ ಇಟ್ can go down and cause these pneumonia like symptoms and also severe respiratory conditions. Adrinda, it requires intensive care. And intensive care correct time ಸಿಗ್ಲಿಲ್ಲ ಅಂತಂದ್ರೆ ಇಟ್ ಕ್ಯಾನ್ ಟರ್ನ್ ಡೆಡ್ಲಿ.
ಸೊ ನನ್ನ ಒಂದು ಪ್ರಶ್ನೆ ಸ್ವಲ್ಪ ಬಿಗಿನರ್ ಲೆವೆಲ್ ಕ್ವೆಶ್ಚನ್ ಅಂತಾನೆ ಹೇಳ್ಬೋದು. ಹೇಗೆ ಅಂದ್ರೆ, ನೀವ್ ಹೇಳಿದ್ರಿ ವೈರಸ್ ಅನ್ನೋದಕ್ಕೆ ಅಟೋನಮಸ್ ಆಗಿ ಮಾಡುವಂತ ಯಾವ್ದೇ ಒಂದು ಸಾಮರ್ಥ್ಯ ಇರಲ್ಲ. ಒಂದು ಬಾಡಿ ಒಳಗಡೆ ಹೋದ್ಮೇಲೆ ಅದರದ್ದು ಕೆಲ್ಸಗಳು, ಅದರದ್ದು ಇದನ್ನ ಕ್ವಾಲಿಟಿಗಳನ್ನ ಆಚೆ ತರಿಸಕ್ ಆಗದು ಅಂತ. ಬಟ್ ಈ ತರ ಒಂದು ಸ್ಪ್ರೆಡ್ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ತರ ಅದರಿಂದ ಪರಿಣಾಮ ಬರುತ್ತೆ ಅಂತಂದ್ರೆ, ಅದಕ್ಕೆ ಆದಂತಹ ಏನೋ ಒಂದು ಇಂಟೆಲಿಜೆನ್ಸ್ ಅನ್ನೋದು ಇರುತ್ತಾ, ಅಥವಾ ಅದು ಸುಮ್ನೆ ರ್ಯಾಂಡಮ್ ಆಗಿ ಹೇಗ್ ಬೇಕು ಎಫೆಕ್ಟ್ ಆಗತ್ತಾ ಜನಗಳನ್ನ?
ಇಲ್ಲ, ವೈರಸ್ ಅನ್ನೋದು ಎಲ್ಲರಿಗೂ ಸೇಮ್. ಈ ಸಿಂಪ್ಟಮ್ಸ್ ಅನ್ನೋದು ಇಟ್ ಇಸ್ ಓನ್ಲಿ ನಮ್ಮ ರಿಯಾಕ್ಷನ್ ಟು ದಟ್ ವೈರಸ್.
ಓಕೆ.
ಅದು ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ತರ ಇರ್ಬೋದು ಆ ರಿಯಾಕ್ಷನ್. ಅಂಡ್ ದಟ್ ರಿಯಾಕ್ಷನ್ ವಿಲ್ ಡಿಪೆಂಡ್ ಆನ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಅದು ಇಟ್ಸ್ ನಾಟ್ ಓನ್ಲಿ ಹೌ ದ ವೈರಸ್ ಇನ್ಫೆಕ್ಟ್ಸ್ ಅಸ್, ಬಟ್ ಆಲ್ಸೋ ನಮ್ಮ ಬಾಡಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಅದಕ್ಕೆ ಹೇಗ್ ರಿಯಾಕ್ಟ್ ಆಗುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಆ ವೈರಸ್ ನ ಹೇಗೆ ಟ್ಯಾಕಲ್ ಮಾಡುತ್ತೆ, ಅದ್ರ ಮೇಲೆ ಆಧಾರ ಪಟ್ಟಿರುತ್ತೆ.
ಸೊ ಗಣೇಶ್ ಅವರೇ, ನಾ ಇಲ್ಲೊಂದು ಆಡ್ ಮಾಡ್ಬೇಕಂದ್ರೆ, ನೀವು ತುಂಬಾ ಸತಿ ಬೇರೆ ಬೇರೆ ಲೀಡರ್ಸ್ ಅವರ ಸ್ಪೀಚ್ ಎಲ್ಲಾ ಕೇಳಿದ್ರೆ, ಈ ವೈರಸ್ ಇಷ್ಟೊಂದು ಬುದ್ಧಿ ಇದೆ, ಈ ಒಂದು ರೋಗಕ್ಕಿಷ್ಟೊಂದು ಬುದ್ಧಿ ಇದೆ, ಇಷ್ಟು ಚಾಲು ಆಗಿ ಬರ್ತಾ ಇದೆ ಅಂತೆಲ್ಲ ಮಾತಾಡ್ತಾರೆ. ಅದು ನಾವು ಇಂಗ್ಲಿಷ್ ಅಲ್ಲಿ ಆಂಥ್ರೋಪೋಮಾರ್ಫೈಸಿಂಗ್ ಅಂತೀವಲ್ಲ, ನಾವು ಮನುಷ್ಯರು ನಾವ್ ಹೇಗ್ ಯೋಚನೆ ಮಾಡ್ತೀವೋ ಅದೇ ಆ ಮನುಷ್ಯ ರೂಪ ಬೇರೆಯವ್ರಿಗೂ ಕೊಡ್ತೀವಿ ಅಂತ ತುಂಬಾ ಸತಿ ಹಂಗ್ ಮಾತಾಡ್ತೀವಿ. ಸೊ ವೈರಸ್ ಆಗ್ಲಿ ಬ್ಯಾಕ್ಟೀರಿಯಾ ಆಗ್ಲಿ, ಅವುಗಳಿಗೆ ಆತರ ಬುದ್ಧಿ ಅಂತ ಇಲ್ಲ. ಆದರೆ ಅವುಗಳಿಗೆ ಎವಲ್ಯೂಷನ್ ಇದೆ, ಮ್ಯೂಟೇಷನ್ ಇದೆ, ಎಫೆಕ್ಟ್ ಇದೆ, ಅದ್ರ ಬಗ್ಗೆ ಇನ್ನು ಆಮೇಲೆ ಮಾತಾಡೋಣ. ಅದರಿಂದ ತುಂಬಾ ಸತಿ ಬರೋವಾಗ ಇದೊಂದು ಹೇಗೆ ಸುಮ್ನೆ ಬರೀ ಒಂದು ಭೂಕಂಪ ಅಲ್ಲ, ಆದ್ರೆ ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಬರ್ತಾ ಇದೆ, ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದೆ ಅಂತ ನಮಗ್ ಅನ್ಸುತ್ತೆ ತುಂಬಾ ಸತಿ. ಆದ್ರೆ ಆ ವೈರಸ್ಗೆ ಆತರ ಒಂದು ಬುದ್ಧಿ ಶಕ್ತಿ ಅಂತ ಏನು ಇಲ್ಲ.
ಓಕೆ, ಟೆಸ್ಟಿಂಗ್ ಇಗ್ ಬರೋಣ ಒಂದ್ ಸ್ವಲ್ಪ ಇವಾಗ. ಯಾಕಂದ್ರೆ ನಾವು ಇವಾಗ ಸುಮಾರು ಒಂದ್ ತಿಂಗಳಿಂದ ಎಲ್ಲ ಲಾಕ್ಡೌನ್ ಅಲ್ಲಿ ಇದೀವಿ, ಅಂಡ್ ಇಲ್ಲಿ ಬೇರೆ ಬೇರೆ ತರ ಬೇರೆ ಬೇರೆ ತರ ಅಭಿಪ್ರಾಯಗಳಿವೆ. ಏನಂದ್ರೆ ಟೆಸ್ಟಿಂಗ್ ಮಾಡ್ತಿದ್ರೆ ನಮ್ಗೆ ಈ ಲಾಕ್ಡೌನ್ ಅಷ್ಟೊಂದು ಉಪಯುಕ್ತ ಅಲ್ಲ ಅನ್ನೋ ತರ ಒಂದು ಐಡಿಯಾ ಇದೆ. ಬಟ್ ಇವಾಗ ಟೆಸ್ಟಿಂಗ್ ಅನ್ನೋದು ಏನು ಅಂತಂದ್ರೆ, ಸಾಕಷ್ಟು ಎಕ್ಸ್ಪೆನ್ಸಿವ್ ಇದೆ. ಅಂದ್ರೆ ತುಂಬಾ ಸುಲಭ ಅಲ್ಲ, ಅಂದ್ರೆ ಏನೇನೋ 4,500 to 6,000 ತನಕ ಆಗುತ್ತೆ, ಕೆಲವರು 7,000 ಮೇಲೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಬರೀ ಇನ್ಫೆಕ್ಷನ್ ಇದೆಯಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ. ಈ ಟೆಸ್ಟ್ಗಳು ಸ್ವಲ್ಪ ಹೇಗೆ ವರ್ಕ್ ಆಗುತ್ತೆ, ಟೆಸ್ಟ್ ಇಷ್ಟೊಂದು ಕಾಸ್ಟ್ಲಿ ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ?
ಖಂಡಿತ ಗಣೇಶ್, ಬೇಕಂದ್ರೆ ನಾನು ಶುರು ಮಾಡ್ತೀನಿ. ಸೊ ನಾನ್ ಹೇಳಕ್ ಮುಂಚೆ, ನಾನ್ ಬಯಾಲಜಿ ಓದಿ ಒಂದು 10 ಆಯ್ತು ಆಮೇಲೆ, ಬಟ್ ಈಗ ಕಳೆದ ತಿಂಗಳಲ್ಲಿ ಒಂದಷ್ಟು ಇಂಗ್ಲಿಷ್ ಅಲ್ಲಿ ಬೇರೆ ಇದರಲ್ಲಿ ಪಾಡ್ಕಾಸ್ಟ್ ರೆಕಾರ್ಡ್ ಮಾಡಿ ಬೇರೆಯವರಿಂದನೂ ಒಂದಷ್ಟು ಮಾಹಿತಿ, ಒಂದಷ್ಟು ಜ್ಞಾನ ಸಿಕ್ಕಿದೆ. ಸೊ ಇದರಲ್ಲಿ ಫಸ್ಟ್ ಏನಂದ್ರೆ, ನಾವ್ ಯೂಶಲಿ ಏನೋ ಒಂದು ಒಂದು ಡೆಂಗಿ ಬಂತು, ಹೋಗಿ ಟೆಸ್ಟ್ ಮಾಡಿ ಬೇರೆ ಏನಾದ್ರೂ ಮಾಡಿ ಅಂದ್ರೆ ಒಂದು 500 to 1,000 ಆ ತರ ಕೊಟ್ಟು ಟೆಸ್ಟ್ ಮಾಡ್ತೀವಿ. ಇದು ಏನಕ್ಕೆ ಇಷ್ಟು ಕಾಸ್ಟ್ಲಿ ಅಂದ್ರೆ, ಇದು ಸುಮ್ನೆ ಜನ ಏನ್ ದುಡ್ಡು ಕೀಳ್ತಾ ಇಲ್ಲ, ಇದು ಹೊಸ ತರದ ಟೆಸ್ಟ್. ಈ ಟೆಸ್ಟ್ ಈ ಸ್ಕೇಲ್ ಅಲ್ಲಿ ಇಂಡಿಯಾನಲ್ಲಿ ಮುಂಚೆ ಯಾವತ್ತೂ ಉಪಯೋಗಿಸಿಲ್ಲ. ಸೊ ಮೇನ್ ಟೆಸ್ಟ್ ಯಾವ ಮೊದ್ಲಿಂದ ಶುರು ಮಾಡಿದ್ರು ಸರ್ಕಾರ, ಆಮೇಲೆ ಪ್ರೈವೇಟ್ ಸೆಕ್ಟರ್ಗೂ ಓಪನ್ ಮಾಡಿದ್ರು, ಅದು RT-PCR ಟೆಸ್ಟ್ ಅಂತ ಬರುತ್ತೆ. ಅಂದ್ರೆ ಕೋವಿಡ್ ವೈರಸ್ ಅಲ್ಲಿ RNA ಇದೆಯಲ್ಲ, ಆ RNAನ ಗುರುತಿಸೋ ತರ ಟೆಸ್ಟ್ ಇದು. ತುಂಬಾ ಸತಿ ನಾವು ಬಾಕಿ ಟೆಸ್ಟ್ ಎಲ್ಲ ಮಾಡುವಾಗ ಆಂಟಿಬಾಡಿ ಟೆಸ್ಟ್ ಅಂತ ಎಲ್ಲ ಹೇಳ್ತೀವಿ, ಅದ್ರ ಬಗ್ಗೆ ಆಮೇಲೆ ಇನ್ನು ಸ್ವಲ್ಪ ಮಾತಾಡೋಣ. ಬಟ್ ಈ ಆಂಟಿಬಾಡಿ ಟೆಸ್ಟ್ ಅನ್ನೋದು ಜಸ್ಟ್ ನಮ್ಮ ಬಾಡಿ ಇನ್ ಅ ರೆಸ್ಪಾನ್ಸ್, ನಮ್ಮ ಇಮ್ಯೂನ್ ಸಿಸ್ಟಮ್ ರೆಸ್ಪಾಂಡ್ ಮಾಡುತ್ತಲ್ಲ, ಒಂದು ವೈರಸ್ ಇಲ್ಲ ಬ್ಯಾಕ್ಟೀರಿಯಾ ಬಂದ್ ನಮ್ಮನ್ನ ಅಫೆಕ್ಟ್ ಮಾಡುತ್ತೆ, ಆ ರೆಸ್ಪಾನ್ಸ್ ನಮ್ಮ ಬ್ಲಡ್ ಅಲ್ಲಿ ಅದ್ ನಿಲ್ಲುತ್ತೆ, ಏನೋ ಒಂದು ಇಮ್ಯೂನೋಗ್ಲೋಬ್ಯುಲಿನ್ ಏನೋ ಒಂದು ಆಂಟಿಬಾಡಿ ಅಂತ ಏನೋ ನಿಲ್ಲುತ್ತೆ, ಅದನ್ನ ಅದು ಇದೆಯಾ ನಿಮ್ ರಕ್ತದಲ್ಲಿ ಅಂತ ಟೆಸ್ಟ್ ಮಾಡೋದು ನಾವು ಯೂಶುವಲಿ. ಇದು ತುಂಬಾ ಸ್ಪೆಷಲ್ ಏನಕ್ಕೆ ಅಂದ್ರೆ, ಆ ವೈರಸ್ ಅಲ್ಲಿರೋ ಸ್ಪೆಸಿಫಿಕ್ RNA ಅದು ಇದೆಯಾ ಅಂತ ಹೋಗಿ ನೋಡುತ್ತೆ. ಸೊ ಆ ತರ ಟೆಸ್ಟ್ ಯೂಶಲಿ ಸಂಶೋಧಕರು ರಿಸರ್ಚ್ ಅಲ್ಲಿ ಉಪಯೋಗಿಸ್ತಾ ಇದ್ರು. ಇದಕ್ ಮುಂಚೆ ಗೊತ್ತಿರೋ ಪ್ರಕಾರ ಇಂಡಿಯಾನಲ್ಲಿ I think H1N1 ಮಾತ್ರ ಸ್ವಲ್ಪ ನಂಬರ್ ಅಲ್ಲಿ ನಾವು ಕ್ಲಿನಿಕಲ್ ಆಗಿ ಉಪಯೋಗಿಸಿದ್ವಿ. ಜಗತ್ತಲ್ಲಿ ಬೇರೆ ಬೇರೆ ಕಡೆ ಝೀಕಾ ವೈರಸ್ ಪ್ರಾಬ್ಲಮ್ ಆದಾಗ, ಬೇರೆ ಪ್ರಾಬ್ಲಮ್ ಆದಾಗ, ಇಬೋಲಾ ಆಫ್ರಿಕಾ ಹರಡ್ತಾ ಇದ್ದಾಗ ಈ ತರ ಸ್ವಲ್ಪ DNA RNA ಟೆಸ್ಟ್ ಗಳೆಲ್ಲ ಬರ್ತಾ ಇತ್ತು. ಇದ್ರ ಬಗ್ಗೆನೆ ನಾವು ಒಂದು ಫುಲ್ ಎಪಿಸೋಡೇ ಮಾಡಬಹುದು. ಬಟ್ ಸ್ವಲ್ಪ ಹೇಗಿದ್ರ ಟೆಸ್ಟ್ ವರ್ಕ್ ಆಗತ್ತೆ ಮತ್ತೆ ಏನಕ್ಕೆ ಇದು ಇಷ್ಟು ಬೆಲೆ ಜಾಸ್ತಿ ಅಂತ. ಫಸ್ಟ್ ಈಗ 4,500 ರೂಪಾಯಿಗೆ ಸರ್ಕಾರ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಪ್ರೈವೇಟ್ ಸೆಕ್ಟರ್ ಟೆಸ್ಟ್ ಮಾಡಬೇಕು ಅಂದ್ರೆ. ಅಂಡ್ ಪ್ರೈವೇಟ್ ಸೆಕ್ಟರ್ ಇಂದ ಏನ್ ಸುದ್ದಿ ಬರ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಇದು ಅಟ್ ಕಾಸ್ಟ್ ಪ್ರೈಸಿಂಗ್ ಮಾಡ್ತಾ ಇದಾರೆ, ತುಂಬಾ ಏನ್ ಇದರ ಪ್ರಾಫಿಟ್ ಅಂತ ನೋಡ್ತಾ ಇಲ್ಲ ಅಂತ ಅಟ್ಲೀಸ್ಟ್ ಆತರ ಮಾಹಿತಿ ಬರ್ತಾ ಇದೆ ನಮಗೆ. ಸೊ ಈ 4,500 ರೂಪಾಯಲ್ಲಿ 1,500 ರೂಪಾಯಿ ಬರೀ ಸ್ಯಾಂಪಲ್ ಕಲೆಕ್ಷನ್ ಹೋಗ್ತಾ ಇದೆ. ಓಕೆ, ಇದು ಮುಖ್ಯ ಅರ್ಥ ಮಾಡ್ಕೊಳಕ್ಕೆ. ಯಾಕಂದ್ರೆ ಒಬ್ರು ಕೋವಿಡ್ ಪೇಷಂಟ್ ಇದ್ರೆ ಇಲ್ಲ ಇನ್ಫೆಕ್ಷನ್ ಇದ್ರೆ ದೇರ್ ವೆರಿ ಇನ್ಫೆಕ್ಷಿಯಸ್ ಅಲ್ವಾ. ಸೊ ಒಂದು ಕೆಮ್ಮಿದ್ರೆ ಏನಾದ್ರೂ ಮಾಡಿದ್ರೆ ಇದು ಹರಡಬಹುದು. ಪ್ಲಸ್ ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಗೆ ಇದು ಹರಡಿದ್ರೆ ಇದು ತುಂಬಾನೇ ಪ್ರಾಬ್ಲಮ್. ನೀವು ಆಂಟಿಬಾಡಿ ಟೆಸ್ಟ್ ಮಾಡ್ಬೇಕಂದ್ರೆ ಅವ್ರದ್ದು ರಕ್ತ ತಗೋಬೇಕು, ನೀವು ಒಂದು ಡ್ರಾಪ್ ತಗೋಬೇಕಾಗ್ಬಹುದು, ಇಲ್ಲ ಒಂದು ಸಿರಿಂಜ್ ಹಾಕಿ ಸ್ವಲ್ಪ ತಗೊಳ್ಳೋದು. ನಮ್ ಚರ್ಮ ತುಂಬಾ ಇಟ್ಸ್ ಈ ವೈರಸ್ ಬ್ಯಾಕ್ಟೀರಿಯಾ ಎಲ್ಲ ನಿಲ್ಸೋದಕ್ಕೆ ನಮ್ ಚರ್ಮಕ್ಕಿಂತ ಬೇರೆ ಯಾವುದು ಬೆಟರ್ ಸೋರ್ಸ್ ಇಲ್ಲ. ಸೊ ನೀವು ಸುಮ್ನೆ ರಕ್ತ ಎಳೆಯುವಾಗ ನೀವು ಸ್ವಲ್ಪ ಸೇಫ್ಟಿ ಇಟ್ಕೋಬೇಕು, ತುಂಬಾ ಏನ್ ತೊಂದರೆ ಇಲ್ಲ. ಆದ್ರೆ ಈ ಟೆಸ್ಟ್ ಮಾಡೋದಕ್ಕೆ ನಿಮಗೆ ಆ ವೈರಸ್ ಎಲ್ಲಿ ಇನ್ಫೆಕ್ಟ್ ಮಾಡಿದೆಯೋ ಅದರದ್ದು ಒಂದು ಸ್ಯಾಂಪಲ್ ತಗೋಬೇಕು. ಅಂದ್ರೆ ನಮ್ ಬಾಯಿ ತೆಗೆದು ನಮ್ ಗಂಟ್ಲಿಂದ ತೆಗಿಬೇಕು, ಥ್ರೋಟ್ ಸ್ವಾಬ್ ಅಂತೀವಲ್ಲ. ಇಲ್ಲ ಅಂದ್ರೆ ತುಂಬಾ ಸತಿ ಜನಕ್ಕೆ ಇನ್ನು ಡೀಪ್ ಆಗಿ ಹೋಗಿ ನಮ್ ಲಂಗ್ಸ್ ಇಂದ ಒಂದ್ ಸ್ವಲ್ಪ ಸ್ಯಾಂಪಲ್ ತೆಗಿಬೇಕು ಅಂತ. ಸೊ ಆ ಕಲೆಕ್ಷನ್ ಪ್ರೋಸೆಸ್ ಅಲ್ಲೇ ಒಂದಷ್ಟು ವೈರಸ್ ಆಚೆ ಬಂದ್ಬಿಡ್ಬಹುದು. ಸೊ ಯಾರ್ಯಾರು ಕಲೆಕ್ಟ್ ಮಾಡ್ತಾರೋ ಅವರು ಸಿಂಗಲ್ ಟೈಮ್ ಯೂಸ್ಗೆ ಮಾಸ್ಕ್ ಹಾಕಿ ಫುಲ್ ಬಾಡಿ ಪ್ರೊಟೆಕ್ಷನ್ ಗೇರ್ ಎಲ್ಲ ಇಟ್ಕೊಂಡು ಕಲೆಕ್ಟ್ ಮಾಡ್ಬೇಕು. ಅದು ಪ್ಲಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ 1,500 ರೂಪಾಯಿ ಹೋಯ್ತು, ಸರಿನಾ. ಸೊ ಇದನ್ನ ನಾವು ಓವರ್ ಟೈಮ್ ಕಡಿಮೆ ಮಾಡಬಹುದು, ಸ್ಕೇಲ್ ಜಾಸ್ತಿ ಆಗ್ತಾ ಕಡಿಮೆ ಮಾಡಬಹುದು. ಬಟ್ 1,500 ರೂಪಾಯಿ ಅಲ್ಲೇ ಹೊರಟೋಗುತ್ತೆ. 3,000 ರೂಪಾಯಿ ಏನಕ್ಕೆ ಈ ಟೆಸ್ಟ್ ಬರುತ್ತೆ ಅಂದ್ರೆ, ಈ ಟೆಸ್ಟ್ ಬಗ್ಗೆ ಸ್ವಲ್ಪ ಹೇಳೋಣ. ನಾ ಹೇಳದ್ನಲ್ಲ SARS-CoV ವೈರಸ್ಸಿನ RNA ಇದು ಕಂಡಿಡಿಯುತ್ತೆ. ಸೊ ಈಗ ಈ ವೈರಸ್ ಅಲ್ಲಿ RNA ನೀವು ಕಂಡಿಡಿಬೇಕಂದ್ರೆ ಬೇರೆ ಬೇರೆ ಸ್ಟೆಪ್ಸ್ ಇದೆ, ಅದ್ರಲ್ಲೆಲ್ಲ ನಿಮಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಫಸ್ಟ್ ನಾವು ಸ್ಯಾಂಪಲ್ ತಗೊಳ್ಳೋದು. ಸೊ ಫಸ್ಟ್ ಏನ್ ಮಾಡ್ಬೇಕು, ಈ ಸ್ಯಾಂಪಲ್ ಅನ್ನ ಕೇರ್ಫುಲ್ ಆಗಿ ತಗೊಂಡು ಅದು ಕೋಲ್ಡ್ ಟೆಂಪರೇಚರ್ ಅಲ್ಲಿ ಲ್ಯಾಬ್ ತನಕ ಕರ್ಕೊಂಡು ಹೋಗಿ ಆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಮ್ ಸೆಲ್ಸ್ ಅನ್ನ ನಾವು ಬಿಡಿಸ್ಬೇಕು. ಯಾಕಂದ್ರೆ ಈ ವೈರಸ್ಸಿನ RNA ನಮ್ ಸೆಲ್ ಒಳಗ್ ಕೂತಿದೆ ಅಲ್ವಾ, ಹೊರಗಂತೂ ಜಾಸ್ತಿ ಇಲ್ದೆ ಇರಬಹುದು, ಗೊತ್ತಿಲ್ಲ. ಸೊ ಅದನ್ನೆಲ್ಲ ಒಡೆದು ಎಲ್ಲದನ್ನು ಬೇರೆ ಬೇರೆ ಮಾಡಿ ಬರೀ ಆ RNA ನ ನಾವು ಸೆಪರೇಟ್ ಮಾಡ್ಬೇಕು. ಅದು ಮಾಡೋದೇ ಅದು ಸುಲಭ ಅಂದ್ರೆ ಎಸ್ಟಾಬ್ಲಿಷ್ಡ್, ಆದ್ರೆ ಬೇರೆ ಬೇರೆ ಸ್ಟೆಪ್ಸ್ ಇದೆ. ಅದು ಎಲ್ಲದಕ್ಕೂ ಸ್ಪೆಷಲ್ ರಿಯೇಜೆಂಟ್ ಬೇಕು, ದುಡ್ಡು ಬೇಕು, ಅದನ್ನೆಲ್ಲ ಸ್ಪೆಂಡ್ ಮಾಡ್ಬೇಕು. ಇದ್ರಲ್ಲಿ ಒಂದ್ ಹೇಳ್ತೀನಿ, ನಮ್ಮ DNA ಅನ್ನೋದು ಡಬಲ್ ಹೆಲಿಕ್ಸ್ ಅಲ್ವಾ, ನಾವು ಶೇಪ್ ಎಲ್ಲ ನೋಡಿದೀವಿ. DNA ಅನ್ನೋದು ತುಂಬಾ ಸ್ಟೇಬಲ್, ಅಂದ್ರೆ ಅದು ಈಸಿಯಾಗಿ ಅದು ಡಿಸ್ಟ್ರಾಯ್ ಆಗೋಗಲ್ಲ. RNA ಅಂದ್ರೆ ವಿಪರೀತ ಡೆಲಿಕೇಟ್, ನಮ್ ಅಂದ್ರೆ ಸೆಲ್ ಒಳಗ ಆರಾಮವಾಗಿ ಅದು ಕೆಲಸ ಮಾಡ್ಕೊಂಡಿರತ್ತೆ. ನಮ್ ಟೆಸ್ಟ್ ಟ್ಯೂಬ್ ತಂದಾಗ ಅದು ವೆರಿ ಈಸಿಲಿ ಇಟ್ ಕ್ಯಾನ್ ಗೋ ಅವೇ. ಇನ್ಫ್ಯಾಕ್ಟ್ ನೀವು ಡಿಸ್ಟಿಲ್ಡ್ ವಾಟರ್ ಉಪಯೋಗಿಸಿದ್ರೇನು, ಆ ಡಿಸ್ಟಿಲ್ಡ್ ವಾಟರ್ ಅಲ್ಲಿ ಟ್ರೇಸ್ ಅಮೌಂಟ್ ಏನಾದ್ರೂ ಒಂದ್ ಎನ್ಝೈಮ್ ಇದ್ರೆ ಈ RNA ನ ಬಂದ್ ತಿನ್ಬಿಡೋ ತರದ್ದು, RNA ಮಾಯ ಆಗೋಗುತ್ತೆ. ಸೊ ಅದು ಇಟ್ ಇಸ್ ಅ ವೆರಿ ಡೆಲಿಕೇಟ್ ಥಿಂಗ್. ಸೊ ಅದು ಜಸ್ಟ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಸ್ಟೋರ್ ಮಾಡೋದಕ್ಕೆ ಸ್ವಲ್ಪ ಕಾಸ್ಟ್ ಬೇಕು. ಅದು ಸ್ಟೋರ್ ಮಾಡಿದ್ಮೇಲೆ ಅದೇ ಆ RNA ಇದು ಒಂದು ಸೀಕ್ವೆನ್ಸ್ ಅಲ್ವಾ, ಅದು ಇನ್ಫಾರ್ಮೇಶನ್ ಅಂತ ಶಶಿ ಅವರು ಹೇಳ್ತಾ ಇದ್ರು. ಅಂದ್ರೆ ಒಂದು ಒಂದಷ್ಟು ಲೈನ್ಸ್ ಆಫ್ ಕಂಪ್ಯೂಟರ್ ಕೋಡ್ ತರ DNA ನಲ್ಲಿ ATGC ಅಂತ ಇರುತ್ತೆ, RNA ನಲ್ಲೂ ಅದೇ ತರ 4 ಅಕ್ಷರ ಇರುತ್ತೆ. ಸೊ 4 ಅಕ್ಷರ ಇಟ್ಕೊಂಡು ಒಂದು ಕೋಡ್. ಸೊ ನಾವ್ ಇವಾಗ ಟೆಸ್ಟ್ ಮಾಡ್ಬೇಕು ಅಂದ್ರೆ, ಒಂದು ಇದ್ರಲ್ಲಿ ಇನ್ನೊಂದು ಸ್ಪೆಷಲ್ ಏನಾಯ್ತು ಅಂದ್ರೆ, ಈಗ 2020 ಜನವರಿ ಹೊತ್ತಿಗೆನೆ ಈ ಇಡೀ ವೈರಸ್ಸಿನ RNA ಸೀಕ್ವೆನ್ಸ್, ಜೀನೋಮ್ ಅಂತ ಏನ್ ಕರಿತೀವೋ, ಫುಲ್ ಜೀನೋಮ್ ಸೀಕ್ವೆನ್ಸ್ ಮಾಡಿ ಪಬ್ಲಿಷ್ ಮಾಡಿದ್ರು. ಇದು ಮುಂಚೆ ನಮ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಯಾವಾಗ 1999 ಅಲ್ಲೋ ಏನೋ ಶುರು ಮಾಡಿದಾಗ, ಜಸ್ಟ್ ಮನುಷ್ಯರದು ಒಂದು ಜೀನೋಮ್ ಮಾಡಬೇಕು ಅಂದ್ರೆ ಒಂದ್ ಅಷ್ಟು ಟೈಮ್ ತಗೊಂಡ್ತು. ಈಗ ಒಂದು ವೈರಸ್ ಆಗ್ಲಿ, ಒಂದು ಹೊಸ ಆರ್ಗಾನಿಸಮ್ ಆಗ್ಲಿ, ಒಂದು ಹಾವ್ ಆಗ್ಲಿ, ಅದರದೆಲ್ಲ ಜೀನೋಮ್ ಫುಲ್ ಸೀಕ್ವೆನ್ಸ್ ಮಾಡೋದು ಇನ್ನು ಸುಲಭ ಆಗಿದೆ. ಸೊ ಆ ಫುಲ್ ಸೀಕ್ವೆನ್ಸ್ ನಮಗ್ ಗೊತ್ತಿದೆಯಲ್ಲ. ಸೊ ಅದ್ರಲ್ಲಿ ಏನ್ ಯುನೀಕ್ ಆಗಿದೆ ಅಂದ್ರೆ, ಒಂದು ಸೆಂಟೆನ್ಸ್ ಅದರಲ್ಲಿ ಯಾವ್ದು ಸ್ಪೆಷಲ್ ಆಗಿದೆ ಬೇರೆ ಎಲ್ಲೂ ಆ ಸೆಂಟೆನ್ಸ್ ಕಾಣಿಸೋದೇ ಇಲ್ಲ. ಬೇರೆ ವೈರಸ್ ಅಲ್ಲಾಗ್ಲಿ, ಮನುಷ್ಯರಲ್ಲಾಗ್ಲಿ, ಬೇರೆ ಎಲ್ಲೂ ಆ ಸೆಂಟೆನ್ಸ್ ಕಾಣಿಸ್ಲೇಬಾರದು. ಆ ತರ ಸೆಂಟೆನ್ಸ್ ಅನ್ನ ಹೋಗಿ ಹುಡುಕಿ ಅದನ್ನ ಟೆಸ್ಟ್ ಮಾಡಬಹುದಾ ಅಂತ. ಸೊ ನಾನು ಇಫ್ ಯು ಪರ್ಮಿಟ್ ಮೀ ನಾವು ನಮ್ ಸಂವಿಧಾನದ ಎಕ್ಸಾಂಪಲ್ ಉಪಯೋಗಿಸ್ತೀನಿ. ಓಕೆ, ನಮ್ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲಮ್ಲಿ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ಡ್ ಎಟ್ಸೆಟ್ರಾ ಎಟ್ಸೆಟ್ರಾ. ಸೊ ಆ ತರ ನೋಡಿದ್ರೆ ಅದು ಆ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಒಂದು ಯುನೀಕ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಅದು ತುಂಬಾ ಬೇರೆ ಕಡೆ ಅದೇ ಪದಗಳು ಬರಲ್ಲ. ಸೊ ಆ ತರ ಗುರ್ತಿಟ್ಕೊಂಡು, ಸೊ ಪ್ರಿಯಾಂಬಲ್ ಅಲ್ಲಿ ಮೇ ಬಿ ಮೊದಲನೇ ಲೈನ್ ಇಂದ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲೆಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ, ಅದನ್ನ ಒಂದು ಪ್ರೈಮರ್ ಅಂತ ಹೇಳ್ತೀವಿ. ಆ ಸೀಕ್ವೆನ್ಸ್ ಅನ್ನ ಸೆಪರೇಟ್ ಆಗಿ ಜನ ಅದಕ್ಕೆ ಕಾಂಪ್ಲಿಮೆಂಟರಿ ಒಂದು ಸೀಕ್ವೆನ್ಸ್ ಅನ್ನ ಜನರೇಟ್ ಮಾಡಿ ಅದು ಲ್ಯಾಬ್ ಅಲ್ಲಿ ಅದು ಪ್ರೈಮರ್ ಅಂತ ಪ್ರೊಡ್ಯೂಸ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇವಾಗ ನೋಡಿ, ಇದು ಸಾಲೆಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ. ಸೊ ನೀವು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೋಗಿ ಹುಡುಕಿದ್ರೆ ನಿಮ್ಗೆ ಈ ಪದ ಸಿಗಲ್ಲ. ಅದೇ ತರ ಕೊನೆಗ್ ನೋಡಿ, ಇನ್ ಆರ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ದಿಸ್ 26th ಡೇ ಆಫ್ ನವೆಂಬರ್ 1949. ಅದು ಬೇರೆ ಎಲ್ಲೂ ನಿಮಗೆ ಆ ಲ್ಯಾಂಗ್ವೇಜ್ ಬರದೇ ಇರಬಹುದು. ಅದು ಎರಡನೇ ಪ್ರೈಮರ್ ಇಟ್ಕೊಳ್ಳೋಣ. ಸೊ ಇದು ಎರಡರ ಮಧ್ಯೆ ನಮ್ಮ ಪ್ರಿಯಾಂಬಲ್ ನ ಮೋಸ್ಟ್ ಆಫ್ ದ ಟೆಕ್ಸ್ಟ್ ಬಂದ್ಬಿಡುತ್ತೆ. ಇದೆರಡು ಬಿಟ್ಟು ಇದು ಎರಡು ಪ್ರೈಮರ್, ಸರಿನಾ? ಅದ್ರ ಮಧ್ಯೆ ಒಂದು ಪ್ರೋಬ್ ಅಂತಾನು ಇರುತ್ತೆ. ಸೊ ಮೇ ಬಿ ಇವಾಗ ನಾವು ನಮ್ಮ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಇರ್ಲಿ ಇಲ್ದೆ ಇರ್ಲಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಇದ್ರ ಬಗ್ಗೆ ಎಲ್ಲ ಮಾತು ಬರುತ್ತೆ. ಸೊ ಫ್ರೆಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಂಡ್ ಯೂನಿಟಿ ಆಫ್ ದ ನೇಷನ್, ಆ ತರ ಏನೋ ಒಂದು ಸೀಕ್ವೆನ್ಸ್ ಇಟ್ಕೊಂಡು ಅದಕ್ಕೆ ಆ ಆರ್ ಎನ್ ಎ ಸೀಕ್ವೆನ್ಸ್ ಜೊತೆ ಯಾವ್ದೋ ಒಂದು ಬೇರೆ ಒಂದು ಕಾಂಪೌಂಡ್ ಅದನ್ನ ಅಟ್ಯಾಚ್ ಮಾಡಿ ಆ ಕಾಂಪೌಂಡ್ ಅದ ಬಿಡಿಸಿದಾಗ ಅದು ಏನೋ ಒಂದ್ ಸ್ವಲ್ಪ ಲೈಟ್ ಕೊಡುತ್ತೆ, ಸ್ವಲ್ಪ ಫ್ಲೋರೆಸೆನ್ಸ್ ಕೊಡುತ್ತೆ. ಸೊ ಅದಕ್ಕೆ ಅದನ್ನ ಪ್ರೋಬ್ ಅಂತ ಹೇಳ್ತೀವಿ. ಸೊ ಇದು ಮೂರು ನಾವು ಬೇರೆ ಬೇರೆ ಕಡೆ ಸಪ್ಲೈಯರ್ಸ್ ಇಂದ ತಗೊಂಡು ಈ ಆರ್ ಎನ್ ಎ ಎಕ್ಸ್ಟ್ರಾಕ್ಟೆಡ್ ಸ್ಯಾಂಪಲ್ ಇಟ್ಕೊಂಡು ಇದೆಲ್ಲ ಆಡ್ ಮಾಡಿ ಪಿ ಸಿ ಆರ್ ಅಂತ ಒಂದು ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಇದೊಂದು ಆಲ್ಮೋಸ್ಟ್ ಈಗೇನು 40-45 ವರ್ಷ ಹಳೆ ಟೆಕ್ನಾಲಜಿ, ಇದು 70s ಅಲ್ಲಿ ಶುರು ಆಯ್ತು, ಅದಕ್ಕೆ ಆಮೇಲೆ ಇಂಪ್ರೂವ್ ಹಾಕೊಂಡು ಬಂದಿದೆ. ಅದ್ರ ಟೆಕ್ನಾಲಜಿ ಏನಂದ್ರೆ, ಸಣ್ಣ ಅಮೌಂಟ್ ಆಫ್ ಆರ್ ಎನ್ ಎ ಇಲ್ಲ ಡಿ ಎನ್ ಎ ಸ್ಯಾಂಪಲ್ ಇಟ್ಕೊಂಡು ಅದನ್ನ ಹೇಗೆ ಮಲ್ಟಿಪ್ಲೈ ಮಾಡೋದು ಸೆಲ್ಸ್ ಉಪಯೋಗಿಸದೆ, ಅಂದ್ರೆ ಅದು ಟೆಂಪರೇಚರ್ನ ಕಡಿಮೆ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡು ಒಂದು ಸೈಕಲ್ ತರ 6-9 ಅವರ್ಸ್ ಅಲ್ಲಿ ಈ ಆರ್ ಎನ್ ಎನ ಫಸ್ಟ್ ಡಿ ಎನ್ ಎ ಕನ್ವರ್ಟ್ ಮಾಡಿ ಆ ಡಿ ಎನ್ ಎದು ಆಂಪ್ಲಿಫೈ ಆಗುತ್ತೆ. ಸೊ ಇವಾಗ ಅದು ಜಾಸ್ತಿ ಆಗ್ತಾ ಆಗ್ತಾ ನಾ ಪ್ರೋಬ್ ಅಲ್ಲಿ ಏನೋ ಸ್ವಲ್ಪ ಕಲರ್ ಬರೋ ತರ ಇದೆ ಅನ್ನಲ್ಲ, ಎಲ್ಲಿ ಜಾಸ್ತಿ ಆಗುತ್ತೋ ಸ್ವಲ್ಪ ನಿಮಗ್ ಕಲರ್ ತೋರಿಸಿ. ಸೊ ಈ ಟೆಸ್ಟ್ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ, ಇದು ಈ ಸ್ಪೆಸಿಫಿಕ್ ಆರ್ ಎನ್ ಎ ಅಂದ್ರೆ ನಿಮ್ಮ ವೈರಸ್ಸಿನ ಆರ್ ಎನ್ ಎ ಸ್ಯಾಂಪಲ್ ಅಲ್ಲಿ ಇದ್ರೆ ನಿಮಗೆ ಟೆಸ್ಟ್ ಅಲ್ಲಿ ಕಲರ್ ತೋರಿಸುತ್ತೆ. ಅದು ಜಾಸ್ತಿ ಕಲರ್ ತೋರಿಸದಷ್ಟು ಶಶಿ ಅವ್ರು ಹೇಳಿದ್ತರ ವೈರಸ್ಸಿನ ಲೋಡ್ ಇನ್ನೂ ಜಾಸ್ತಿ ಇರುತ್ತೆ.
ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಇದು ಸಂವಿಧಾನ ಎಕ್ಸಾಂಪಲ್ ತುಂಬಾ ಚೆನ್ನಾಗಿತ್ತು. ಐ ಲೈಕ್ ಇಟ್ ವೆರಿ ಮಚ್. ನೀವು ಹೇಳಿದಾಗೆ ಈ ಆರ್ ಟಿ ಪಿ ಸಿ ಆರ್ ಅನ್ನೋದು ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟೆಕ್ನಿಕ್. ಆ ಸೆನ್ಸಿಟಿವಿಟಿ ಎಷ್ಟು ಅಂತಂದ್ರೆ, ಒಂದು ವೈರಸ್ ಕೂಡ ನಾವು ಡಿಟೆಕ್ಟ್ ಮಾಡಬಹುದು ಇನ್ ಪ್ರಿನ್ಸಿಪಲ್ ದ ಆರ್ ಎನ್ ಎ ಫ್ರಮ್ ಎ ಸಿಂಗಲ್ ವೈರಸ್. ಯಾಕಂತಂದ್ರೆ ಈ ಪಿ ಸಿ ಆರ್ ಅನ್ನೋ ಟೆಕ್ನಿಕ್ ಇಟ್ಸ್ ಎ ಸೈಕ್ಲಿಂಗ್ ಟೆಕ್ನಿಕ್ ನೀವು ಹೇಳಿದ ಹಾಗೆ, ಅಂಡ್ ಇಟ್ ಆಂಪ್ಲಿಫೈಸ್ ದ ಅಮೌಂಟ್. And so adrinda it's a extremely sensitive technique if the right primers are indeed chosen.
ಹೌದು. ಅಂಡ್ ಸೊ ಇದ್ರಲ್ಲಿ ಇನ್ನೊಂದೇನಂದ್ರೆ ಗಣೇಶರೇ, ಏನಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು ಅಂದ್ರೆ, ಇದು ಮಾಡುವಾಗ ಬ್ಯಾಚ್ ಆಗಿ ಮಾಡ್ತೀವಿ. ಬಾಕಿ ತುಂಬಾ ಟೆಸ್ಟ್ ನಾವು ಪರ್ ಟೆಸ್ಟ್ ಸಿಂಗಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಬ್ಲಡ್ ಟೆಸ್ಟ್ ಎಲ್ಲ ಮಾಡುವಾಗ ಬ್ಯಾಚ್ ಅಲ್ಲಿ ಏನ್ ಮಾಡೋದು ಬೇಕಾಗಿಲ್ಲ. ಆದ್ರೆ ಇದು 6-9 ಅವರ್ಸ್ ನಡಿ ಓಡುತ್ತಲ್ಲ, ಇದು ಆಲ್ಮೋಸ್ಟ್ 94 ಸ್ಯಾಂಪಲ್ಸ್ ಏನೋ ಬೇಕು ಒಂದು ಬ್ಯಾಚ್ ಫಿಲ್ ಮಾಡೋದಕ್ಕೆ. ಸೊ ಅದಕ್ಕೆ ತುಂಬಾ ಸತಿ ಜಸ್ಟ್ 9 ಅವರ್ಸ್ ತಗೊಂಡ್ರೇನು, ಟ್ರಾನ್ಸ್ಪೋರ್ಟ್ ಟೈಮ್ ಇನ್ಕ್ಲೂಡ್ ಮಾಡಿದ್ರೇನು, ಅದಕ್ಕೆ ತುಂಬಾ ಜನಕ್ಕೆ 5-6 ದಿನ ತಗೋತಾ ಇದೆ ಟೆಸ್ಟ್ ಬರೋಕೆ. ಯಾಕೆ ತುಂಬಾ ಸತಿ ಜಸ್ಟ್ ಜನ ಲ್ಯಾಬಲ್ ಸ್ವಲ್ಪ ಕಾಯ್ಬೇಕಾಗತ್ತೆ ಅಷ್ಟು ಸ್ಯಾಂಪಲ್ಸ್ ಬರ್ಲಿ ನಮ್ಮ ಹತ್ರ ಅಂತ. ಸೊ ನಾವು ಸ್ಕೇಲ್ ಅಪ್ ಅಂತ ಮಾಡುವಾಗ, ರ್ಯಾಂಪಿಂಗ್ ಅಪ್ ಟೆಸ್ಟಿಂಗ್ ಅಂತ, ಈಗ ಇಂಡಿಯಾಲಿ ಎಲ್ಲಾ ಮೊದ್ಲಿಂದ ಸೇರಿಸಿದ್ರೆ ಒಂದು, ನಾನು ಈಗ ನಂಬರ್ ನೋಡ್ತಾ ಇದ್ದೀನಿ, ಒಂದು 4.5 lakh ಮೇಲೆ ಟೆಸ್ಟ್ ಆಗಿದೆ ಇವತ್ತಿನ ತನಕ. ಆದ್ರೆ ಪರ್ ಡೇ ನಾವೊಂದು 27,000 ಇಲ್ಲ 28,000 ಟೆಸ್ಟ್ ದಾಟಿಲ್ಲ, ಇದು ಬೇರೆ ಬೇರೆ ಲ್ಯಾಬ್ಸ್ ಎಲ್ಲ ಸೇರಿಸಿ. ಸೊ ನಾವು ಸ್ಕೇಲ್ ಜಾಸ್ತಿ ಮಾಡದಷ್ಟು, ನಮ್ಮ ಟೆಸ್ಟಿಂಗ್ ಬೇರೆ ಮಾಡದಷ್ಟು ಕಾಸ್ಟ್ ಪ್ರೋಸೆಸ್ ಇದೆಲ್ಲ ಇನ್ನು ಸ್ವಲ್ಪ ಸಿಂಪ್ಲಿಫೈ ಆಗಬಹುದು.
ಶಶಿ ಅವರೇ, ಈ ಪ್ರೈಮರ್ ಮತ್ತೆ ಪ್ರೋಬ್ ಅಂತ ಪವನ್ ಅವರು ಏನ್ ಹೇಳಿದ್ರಲ್ಲ, ಅದು ಕೊರೋನಾ ವೈರಸ್ ಎಕ್ಸಾಂಪಲ್ ಇಲ್ಲಿ ಯಾವ್ದು ಅಂತ ಹೇಳಕ್ ಸಾಧ್ಯನಾ? ಅಂದ್ರೆ ಕೊರೋನಾ ವೈರಸ್ ಟೆಸ್ಟ್ ಮಾಡುವಾಗ ಏನನ್ನ ಪ್ರೈಮರ್ ಆಗಿ ನೋಡ್ತೀರಾ ಮತ್ತೆ ಏನನ್ನ ಪ್ರೋಬ್ ಆಗಿ ನೋಡ್ತೀರಾ ಅನ್ನೋದನ್ನ ಹೇಳಕ್ ಸಾಧ್ಯನಾ?
ಸೊ ಪವನ್ ಅವರು ನಮ್ಮ ಸಂವಿಧಾನದ ಎಕ್ಸಾಂಪಲ್ ಕೊಟ್ರು. ಏನು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸೆಂಟೆನ್ಸ್ ಇರುತ್ತೆ, ಒಂದ್ ಸೀಕ್ವೆನ್ಸ್ ಇರುತ್ತೆ, ಮತ್ತೆ ಎಂಡಿಂಗ್ ಅಲ್ಲಿ ಇನ್ನೊಂದ್ ಸೀಕ್ವೆನ್ಸ್ ಇರುತ್ತೆ. ಅದೇ ತರ ಸೊ ಫ್ರಮ್ ಕೊರೋನಾ ವೈರಸ್ ಸೀಕ್ವೆನ್ಸಿಂಗ್ ಎಫರ್ಟ್ಸ್ ಇಂದ ಈ ಎಕ್ಸಾಕ್ಟ್ ಆರ್ ಎನ್ ಎ ಸೀಕ್ವೆನ್ಸ್ ಏನಿದೆಯೋ ಅದು ನಮ್ಗೆ ಗೊತ್ತಿದೆ. ಪವನ್ ಅವ್ರು ಹೇಳಿದ್ರಲ್ಲ ಈ 4 ಅಕ್ಷರ ಇರುತ್ತೆ ಅಂತ, ಅಕ್ಷರಗಳ ಸೀಕ್ವೆನ್ಸ್ ನಮಗೆ ಗೊತ್ತಿದೆ. ಸೊ ಅದರ ಬೇಸಿಸ್ ಇಂದ ನಾವು ಪ್ರೈಮರ್ಸ್ ಡಿಸೈನ್ ಮಾಡ್ತೀವಿ. ಅಂಡ್ ದಟ್ ಈಸ್ ಹೌ ವಿ ಯೂಸ್ ಸ್ಪೆಸಿಫಿಕ್ ಪ್ರೈಮರ್ಸ್ ಫಾರ್ ದ ಕೊರೋನಾ ವೈರಸ್.
ಸೊ ಈಗ ಅನ್ಸುತ್ತೆ ಬೇರೆ ಬೇರೆ WHO ಮತ್ತೆ ಬೇರೆಯವರೆಲ್ಲ ಬೇರೆ ಬೇರೆ ಸೆಕ್ಷನ್ ನ ಐಡೆಂಟಿಫೈ ಮಾಡಿದ್ದಾರೆ. ಇಲ್ಲಿ ಟೆಸ್ಟ್ ಮಾಡಿದ್ರೆ ಇದು ಓಕೆ, ಇದನ್ನ ಅಪ್ರೂವ್ ಮಾಡ್ತೀವಿ, ಯಾಕಂದ್ರೆ ಇದು ಯುನೀಕ್, ಇದು ಬೇರೆ ಎಲ್ಲೂ ನಿಮಗ್ ಕಾಣಿಸಲ್ಲ. ಪ್ಲಸ್ ಇನ್ನೊಂದೇನು ಅಂದ್ರೆ ಸಂಶೋಧಕರು ಕಂಡಿಡಿಬಹುದು ಯಾವ ಕಡೆ ವೈರಸ್ ತುಂಬಾ ಈಸಿಯಾಗಿ ಮ್ಯೂಟೇಟ್ ಆಗೋಲ್ಲ, ಯಾವ್ದು ಸ್ವಲ್ಪ ಅದರ ಪಾಡಗ ಹಂಗೆ ಇರಬೇಕು ಅಂತ ಒಂದು ಅಂದಾಜಲ್ಲಿ ಅದನ್ನ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ.
ಶಶಿಯವರೇ, ಕರ್ನಾಟಕದಲ್ಲಿ ಇವಾಗ ಒಂದು ರಾಪಿಡ್ ಟೆಸ್ಟ್ ಮಾಡಬೇಕು ಅಂತ ಒಂದು ಹೇಳ್ತಿದ್ದಾರೆ. ಈ ರಾಪಿಡ್ ಟೆಸ್ಟ್ ಅನ್ನೋದು ಆಕ್ಚುಲಿ ಏನು, ಮತ್ತೆ ಚೀಪ್ ಆಗೂ ಆಗಬಹುದು ಅಂತ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಏನಿದು?
ಒಂಥರ ಟೆಸ್ಟ್ ಪವನ್ ಅವ್ರು ಹೇಳಿದ್ರು RT-PCR ಟೆಸ್ಟ್ ಅಂತ. ಅದು ಎಕ್ಸ್ಪೆನ್ಸಿವ್ ಇಸ್ ಬಿಕಾಸ್ ಟೈಮ್, ಮತ್ತೆ ಅವ್ರು ಹೇಳ್ದಾಗೆ ಈ ರಿಏಜೆಂಟ್ಸ್ ಬೇರೆ ಬೇರೆ ಕಾಸ್ಟ್ ಇರುತ್ತೆ. ಇನ್ನೊಂಥರ ಟೆಸ್ಟ್ ಏನು ಅಂತಂದ್ರೆ ಆಂಟಿಬಾಡಿ ಟೆಸ್ಟ್ಸ್. ಅವುಗಳು ಟಿಪಿಕಲಿ ದೇ ಆರ್ ಚೀಪರ್. ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಟೆಸ್ಟ್ ಕೇಳ್ತೀವಲ್ಲ ನೀವು, ಇದು ಮನೇಲೆ ಮಾಡಬಹುದು. ದೀಸ್ ಕೈಂಡ್ಸ್ ಆಫ್ ಟೆಸ್ಟ್ ಕ್ವಿಕ್ ರೀಡ್ ಔಟ್, ಒಂದ್ ಕಲರ್ ಚೇಂಜ್ ಇಲ್ಲ ಆತರದ ಏನಾದ್ರೂ ಇಂಡಿಕೇಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಡಿಟೆಕ್ಟ್ ಆಗಿ ಅದರಿಂದ ಕಲರ್ ಚೇಂಜ್ ಆಗಿ ಆ ಕಲರ್ ಚೇಂಜ್ ನ ನಾವು ಆ ಟೆಸ್ಟ್ ಕಿಟ್ ಮೇಲೆ ನೋಡ್ತೀವಿ. ಸೊ ಅದೇ ತರಹದ ಟೆಸ್ಟ್ COVID-19 ಡೆವಲಪ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ತುಂಬಾ ಜನ. ಆದ್ರೆ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಈ RT-PCR ಟೆಸ್ಟ್ ಮತ್ತೆ ಈ ಆಂಟಿಬಾಡಿ ಟೆಸ್ಟ್ ಏನು ಅಂತಂದ್ರೆ, RT-PCR ಟೆಸ್ಟ್ ಅಲ್ಲಿ ಪವನ್ ಹೇಳಿದ ಹಾಗೆ ನಾವು ಡೈರೆಕ್ಟ್ ಆಗಿ ಆ ವೈರಸ್ನ RNA ಇನ್ಫಾರ್ಮೇಶನ್ ನ ಪ್ರೋಬ್ ಮಾಡ್ತಾ ಇದೀವಿ. ಆದ್ರೆ ಈ ಆಂಟಿಬಾಡಿ ಟೆಸ್ಟ್ ಗಳಲ್ಲಿ ಇನ್ಫೆಕ್ಟ್ ಆಗಿರೋ ಪೇಷಂಟ್ ರಿಯಾಕ್ಷನ್ ನ ಮಾನಿಟರ್ ಮಾಡ್ತೀವಿ. ಆ ರಿಯಾಕ್ಷನ್ ಯಾವ ಮೂಲಕ ಇರುತ್ತೆ ಅಂತಂದ್ರೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಂಟಿಬಾಡೀಸ್ ನಮ್ಮ ಬ್ಲಡ್ ಸ್ಟ್ರೀಮ್ ಅಲ್ಲಿ ತುಂಬಾ ಹೆಚ್ಚಾಗಿ ಇರುತ್ತೆ ಟು ಅಟ್ಯಾಕ್ ದ ವೈರಸಸ್. ಸೊ ಆ ಆಂಟಿಬಾಡೀಸ್ ಗೆ ಸ್ಪೆಸಿಫಿಕ್ ಆಗಿ ನಾವು ಟೆಸ್ಟ್ ಕ್ರಿಯೇಟ್ ಮಾಡಿದ್ರೆ ದಟ್ ಈಸ್ ಎ ಕ್ವಿಕ್ ಅಂಡ್ ರ್ಯಾಪಿಡ್ ವೇ ಆಫ್ ಡೂಯಿಂಗ್ ದ ಟೆಸ್ಟ್. ಸೊ ದೀಸ್ ಆರ್ ದ ಕೈಂಡ್ ಆಫ್ ಟೆಸ್ಟ್ ನಮಗೆ ಮೇ ಬಿ ಸೂನ್ ಬರಬಹುದು ಅಂತ. ಆದ್ರೆ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಟೆಸ್ಟ್ ಗಳೇನು ಅಂತಂದ್ರೆ, ಸೆನ್ಸಿಟಿವಿಟಿ ಈಸ್ ಎ ಬಿಗ್ ಇಶ್ಯೂ. ಈ FPR, FNR, ಫಾಲ್ಸ್ ಪಾಸಿಟಿವ್ ರೇಟ್, ಫಾಲ್ ನೆಗೆಟಿವ್ ರೇಟ್ ಏನಂತ ಹೇಳ್ತೀವಿ, ಇದಕ್ಕೆ ಹೆಚ್ಚಾಗಿರ್ಬೋದು. ಇನ್ನೊಂದ್ ಏನಂತಂದ್ರೆ, ಇದು ಲ್ಯಾಬ್ ಡೆವಲಪ್ಮೆಂಟ್ ಅಲ್ಲಿ ಅಲ್ಲಿ ಇದರ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿರ್ಬೋದು, ಆದ್ರೆ ಫೀಲ್ಡ್ ನಲ್ಲಿ ಬಿಕಾಸ್ ಆಫ್ ದ ವೇ ಇಟ್ ಇಸ್ ಹ್ಯಾಂಡಲ್, ದ ಟೆಂಪರೇಚರ್ ವೇರಿಯೇಷನ್ಸ್, ಕಂಡೀಷನ್ಸ್, ಇದೆಲ್ಲ ಬಿಕಾಸ್ ಆಫ್ ದೋಸ್ ರೀಸನ್ಸ್ ಸೆನ್ಸಿಟಿವಿಟಿ ಮೇ ನಾಟ್ ಬಿ ಆಸ್ ಹೈ, ಪ್ರಿಸಿಷನ್ ಮೇ ನಾಟ್ ಬಿ ಆಸ್ ಹೈ ಆಸ್ ದಿ RT-PCR ಟೆಸ್ಟ್. ಆದ್ರೆ ಇದರ ಕಾಸ್ಟ್ ಮತ್ತೆ ರಿಕ್ವೈರ್ಡ್ ಟೈಮ್ ಅಂಡ್ ದ ಈಸ್ ಆಫ್ ಯೂಸಿಂಗ್ ಆಫ್ ದ ಟೆಸ್ಟ್ ಈಸ್ ಸರ್ಟನ್ಲಿ.
ಈ ಆಂಟಿಬಾಡಿ ಟೆಸ್ಟ್ ಅಂದ್ರೆ ಫಸ್ಟ್ ಈ ನಮ್ಮ ವೈರಸ್ ಬಂದು ನಮ್ಮ ಬಾಡಿಯನ್ನು ಇನ್ಫೆಕ್ಟ್ ಮಾಡುತ್ತಲ್ಲ, ಅದು ಆ ವೈರಸ್ ಇನ್ಫೆಕ್ಟ್ ಆದಾಗ್ಲೇ ನಾವು ನಮ್ಮ ಈ RT-PCR ಟೆಸ್ಟ್ ಅದ್ರಲ್ಲಿ ಪಾಸಿಟಿವ್ ತೋರಿಸಬಹುದು. RT-PCR ಆ ಟೆಸ್ಟ್ ಫಾಲ್ಸ್ ಪಾಸಿಟಿವ್ ತೋರಿಸೋದು ತುಂಬಾ ಕಡಿಮೆ, ಅಂದ್ರೆ ನಿಮ್ಗೆ ಇನ್ಫೆಕ್ಷನ್ ಇಲ್ಲ, ವೈರಸ್ ಇಲ್ಲ ಅಂದ್ರೆ ಅದು ವೈರಸ್ ಇದೆ ಅಂತ ತೋರಿಸೋದು ತುಂಬಾನೇ ಆಲ್ಮೋಸ್ಟ್ ಕ್ಲೋಸ್ ಟು 0% ಅಂತ ಹೇಳ್ಬೋದು, ತುಂಬಾನೇ ಕಡಿಮೆ ಇರುತ್ತೆ. ಆದ್ರೆ ಫಾಲ್ಸ್ ನೆಗೆಟಿವ್ ಅನ್ನೋದು ಅಂದ್ರೆ ನಾವು ಆ ಸ್ವಾಬ್ ತಗೊಳ್ಳೋವಾಗ, ಆ ಸ್ಯಾಂಪಲ್ ತಗೊಳ್ಳೋವಾಗ ಮೇ ಬಿ ಇನ್ಫೆಕ್ಷನ್ ಬೇರೆ ಎಲ್ಲೋ ಇದೆ ಶರೀರದಲ್ಲಿ, ನಮ್ ಸ್ವಾಬ್ ಅಲ್ಲಿ ಸ್ವಲ್ಪ ಬರದೇ ಇರಬಹುದು ಆತರ. ಸೊ ಒಂದೊಂದ್ಸತಿ ನಿಮ್ಗೆ ಇನ್ನು ಇನ್ಫೆಕ್ಷನ್ ಇರ್ಬೋದು, ಸ್ವಲ್ಪ ಸ್ಮಾಲ್ ಅಮೌಂಟ್ ನಿಮಗೆ ಇನ್ಫೆಕ್ಷನ್ ಇಲ್ಲ ಅಂತ ತೋರಿಸೋ ಚಾನ್ಸ್ ಇದೆ, ಯಾವುದು 100% ವರ್ಕ್ ಆಗಲ್ಲ. ಆದ್ರೆ ಈ ರಾಪಿಡ್ ಟೆಸ್ಟ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ಫಸ್ಟ್ ಆಫ್ ಆಲ್ ಏನು ಅಂದ್ರೆ, ನಿಮಗೆ ಇನ್ಫೆಕ್ಷನ್ ಬಂದು 8-9 ಬೇಕು ನಿಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಇದರಲ್ಲಿ ರೆಸ್ಪಾಂಡ್ ಮಾಡೋದಕ್ಕೆ. ಯೂಶಲಿ ಸದ್ಯಕ್ಕೆ ಈ ಎರಡು ಈ ಆಂಟಿಬಾಡಿ ಟೆಸ್ಟ್ ಅಲ್ಲಿ ಎರಡು ನೋಡ್ತೀವಿ ನಾವು ಯೂಶಲಿ. ಒಂದು IgM ಅಂತ ಇದೆ, ಒಂದು IgG ಅಂತ ಇದೆ. ಏನಂದ್ರೆ ಇವಾಗ ನಮ್ಮ ಬಾಡಿ ಇಮ್ಯುನಿಟಿ ನೀವು ಕೇಳಿರ್ತೀರಾ, ನಮ್ದು ಟಿ ಸೆಲ್ಸ್ ಅಂತ ಇದೆ, ಅದೊಂದು ಸೆಲ್ಸ್ ಇಂದ ಇಮ್ಯುನಿಟಿ ಬರುತ್ತೆ, ಇಲ್ಲ ಬಿ ಸೆಲ್ಸ್ ಇಲ್ಲ ಆಂಟಿಬಾಡೀಸ್ ಇಂದ ಇಮ್ಯುನಿಟಿ ಬರುತ್ತೆ ಅಂತ. ಅಗೇನ್ ಹೈಸ್ಕೂಲ್ ಬಯಾಲಜಿ ಸ್ವಲ್ಪ ಓದಿರ್ತೀವಿ ನಾವು. ಈ HIV ಆತರ ಡಿಸೀಸ್ ಅಲ್ಲಿ ಆ ಟಿ ಸೆಲ್ಸ್ ಹೋಗಿ ಆ ಟಿ ಸೆಲ್ಸ್ ಅನ್ನೇ ಎಫೆಕ್ಟ್ ಮಾಡ್ಬಿಡತ್ತೆ ಏಡ್ಸ್ ಅಲ್ಲಿ. ಇಲ್ಲಿ ಈ ಬಿ ಸೆಲ್ಸ್ನ ಈ ಆಂಟಿಬಾಡೀಸ್ ಬರೋವಾಗ ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಮೇನ್ಲಿ ಈ ಆಂಟಿಬಾಡೀಸ್ ಬರೋದು. ಇಮ್ಯುನೋಗ್ಲೋಬ್ಯುಲಿನ್ ಎಂ ಅಂತ ಅದು ಒಂದು ಇಂಟರ್ಮೀಡಿಯೇಟ್ ರೆಸ್ಪಾನ್ಸ್ ಅಂತ ಬರುತ್ತೆ. ಸೊ ಇನ್ಫೆಕ್ಷನ್ ಆಗಿ ಒಂದು 8 ದಿನ 8-20 ದಿನಕ್ಕೆ ನಿಮ್ಗೆ ಈ IgM ಕಾಣಿಸ್ಬೋದು. 20-25 ದಿನಕ್ಕೆ ಆಮೇಲೆ ಈ IgM ಮಾಯ ಆಗೋಗುತ್ತೆ ನಿಮ್ ಬ್ಲಡ್ ಇಂದ. ಅಂಡ್ 20 ದಿನದ ಹೊತ್ತಿಗೆ ಈ IgG ಇಮ್ಯುನೋಗ್ಲೋಬ್ಯುಲಿನ್ ಜಿ ಅಂತ ಎರಡು ಆಂಟಿಬಾಡಿನೂ ಬೇರೆ ಬೇರೆ ರೂಪದಲ್ಲಿ ನಮ್ಮ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಸೊ ಈ ತರ ವೈರಸ್ ಎಫೆಕ್ಟ್ ಆಗಿರೋ ಸೆಲ್ ಅನ್ನ ಹುಡುಕಿ ಅದಕ್ಕೆ ಕಚ್ಕೊಂಡು ಅದನ್ನೆಲ್ಲೋ ಎಳ್ಕೊಂಡು ಹೋಗಿ ಆಮೇಲೆ ನಮ್ಮ ಬಾಡಿಲಿ ಬೇರೆ ಬೇರೆ ಸಿಸ್ಟಮ್ ಇದೆ ಅದನ್ನೆಲ್ಲ ಕರಗಿಸಿ ಹೊರಗೆ ತಳ್ಳೋದಕ್ಕೆ. ಸೊ ನಾವು ತುಂಬಾ ಸತಿ ನೆಗಡಿ ಕೆಮ್ಮು ಬಂದಾಗ ಕೆಮ್ಮದಾಗೆ ಫ್ಲೆಮ್ ಅಲ್ಲಿ ಪಸ್ ಇರುತ್ತಲ್ಲ, ಆ ಪಸ್ ಎಲ್ಲ ಆಕ್ಚುಲಿ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಆ ಇನ್ಫೆಕ್ಷನ್ ಇಟ್ ಇಸ್ ಡಿಸ್ಟ್ರಾಯಿಂಗ್. ಸೊ ಅದರಿಂದ ಆ ತರ ಒಂದು ಫ್ಲೆಮ್ ಬರುತ್ತೆ. ಸೊ ಆ ತರ ಎಲ್ಲ ಸಿಸ್ಟಮ್ ಇದೆ. ಸೊ ಅದನ್ನ ನಾವು ಡಿಟೆಕ್ಟ್ ಮಾಡ್ತೀವಿ. ಸೊ ಈ IgG ಅನ್ನೋದು ನಿಮ್ಗೆ ಇನ್ಫೆಕ್ಷನ್ ಆಗಿ 20 ದಿನದಲ್ಲಿ ಅದು ಸರಿಯಾಗಿ ತೋರಿಸ್ಕೊಳ್ಳುತ್ತೆ. ಸೊ ನಾವು ಟೆಸ್ಟ್ ಮಾಡೋವಾಗ ತುಂಬಾ ಸತಿ ಏನನ್ ಟೆಸ್ಟ್ ಮಾಡ್ತಾ ಇದೀವಿ ಅಂತ ನೋಡೋದು ತುಂಬಾ ಮುಖ್ಯ. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ಅಂಡ್ ಇದರಲ್ಲಿ ಇನ್ನೂ ಸಾಕಷ್ಟು ಡಿಬೇಟ್ ನಡೀತಾ ಇದೆ. ಈ ರಾಪಿಡ್ ಟೆಸ್ಟ್ ಅನ್ನೋದು ಒಬ್ರು ಇಂಡಿವಿಜುವಲ್ ಅವ್ರಿಗೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳೋದು ಕಷ್ಟ. ಸೊ ನಮ್ಮ ICMR ಪ್ರೋಟೋಕಾಲ್ ನೋಡಿದ್ರೇನು ರಾಪಿಡ್ ಟೆಸ್ಟ್ ಇಲ್ಲ ಇಲ್ಲ, ಎಲ್ಲೆಲ್ಲಿ ಹಾಟ್ ಸ್ಪಾಟ್ ಇದೆಯೋ ಅಲ್ಲೇ ಟೆಸ್ಟ್ ಮಾಡಿ. ಜನರಲ್ ಪಾಪ್ಯುಲೇಷನ್ ಅಲ್ಲಿ ಟೆಸ್ಟ್ ಮಾಡಿದ್ರೆ ತುಂಬಾನೇ ಫಾಲ್ಸ್ ಪಾಸಿಟಿವ್ ಬಂದ್ಬಿಡುತ್ತೆ, ಅದರಿಂದ ನಮ್ಗೆ ಏನು ಉಪಯೋಗ ಕಡಿಮೆ ಆಗುತ್ತೆ. ಪ್ಲಸ್ ಈ ಹಾಟ್ ಸ್ಪಾಟ್ಸ್ ಅಲ್ಲಿ ಉಪಯೋಗಿಸದಾಗ್ಲೂವೆ ಇಂಡಿವಿಜುವಲ್ಸ್ ಗೆ ಇಮಿಡಿಯೇಟ್ ನೆಗೆಟಿವ್ ಪಾಸಿಟಿವ್ ಅಂತ ಡಿಸೈಡ್ ಮಾಡ್ಬಿಡ್ಬೇಡಿ, ಎಲ್ಲರನ್ನು ಮಾನಿಟರ್ ಮಾಡಿ. ಪ್ಲಸ್ ಆ ಪಾಪ್ಯುಲೇಷನ್ ನಲ್ಲಿ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಅಂತ ನೋಡೋದಕ್ಕೆ ಇದು ತುಂಬಾ ಮುಖ್ಯ. ಸೊ ಇದು ನಾವು RT-PCR ಟೆಸ್ಟ್ ಹೇಳ್ದಾಗ್ಲೂ ಅದರಲ್ಲಿ ಒಂದು ಸ್ಟೆಪ್ ಜಸ್ಟ್ ಇನಿಷಿಯಲ್ ಟೆಸ್ಟ್, ಒಂದು ಕನ್ಫರ್ಮೇಶನ್ ಟೆಸ್ಟ್, ಅದೆಲ್ಲ ಇದೆ. ಸೊ ಸುಮ್ನೆ ಪಾಸಿಟಿವ್ ಅಂತ ಹೇಳ್ಬಿಡಲ್ಲ, ಅಂಡ್ ಅದನ್ನ 2-3 ಸತಿ ಮಾಡಬೇಕು. ನೀವು ಆಕ್ಚುಲಿ ನೀವು ಪೇಷಂಟ್ ಇನ್ಫೆಕ್ಟ್ ಆಗಿ ಆಸ್ಪತ್ರೆಗೆ ಹೋದ್ರೆ ನಿಮಗೆ 2 ಸತಿ ಅದು ನೆಗೆಟಿವ್ ತೋರಿಸಿದ್ಮೇಲೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡಬಹುದು, ಆವಾಗ್ಲೇ ನೀವು ರಿಕವರ್ಡ್ ಅಂತ ಡಿಕ್ಲೇರ್ ಮಾಡಬಹುದು. ಅದಕ್ಕೆ ಒಬ್ರಿಗೆ ಒಂದು ಟೆಸ್ಟ್ ಸಾಕಾಗಿಲ್ಲ, ಮಲ್ಟಿಪಲ್ ಟೆಸ್ಟ್ ಬೇಕು. ಈ ಆಂಟಿಬಾಡಿ ಟೆಸ್ಟ್ ಅಲ್ಲೂ ಹಂಗೆ, ಒಂದು ಪಾಪ್ಯುಲೇಷನ್ ಇವಾಗ ಒಂದು ಇವಾಗ ನಾವು ಪಾದರಾಯನ್ಪುರದಲ್ಲಿ ತುಂಬಾ ಕೇಸಸ್ ನೋಡ್ತಾ ಇದೀವಿ, ಬೆಂಗಳೂರಲ್ಲಿ ಇಲ್ಲಾಂದ್ರೆ ಧಾರಾವಿನಲ್ಲಿ ತುಂಬಾ ಕೇಸಸ್ ನೋಡ್ತಾ ಇದೀವಿ ಅಂದ್ರೆ ಧಾರಾವಿ ಪಾಪ್ಯುಲೇಷನ್ ಯಾರ್ ಸಸೆಪ್ಟಬಲ್ ಪಾಪ್ಯುಲೇಷನ್ ಅಂತ ಇದೆಯೋ ಅಲ್ಲೆಲ್ಲ ಚೆನ್ನಾಗಿ ಆದಷ್ಟು ಜನಕ್ಕೆ ಟೆಸ್ಟ್ ಮಾಡಿ ಅಲ್ಲಿ ನೋಡ್ತಾ ಇರಬೇಕು. ಇದನ್ನ ಇವತ್ತು ಟೆಸ್ಟ್ ಮಾಡಿದ್ರೆ, 15 ದಿನದಲ್ಲಿ ಟೆಸ್ಟ್ ಮಾಡಿದ್ರೆ, 30 ದಿನದಲ್ಲಿ ಟೆಸ್ಟ್ ಮಾಡಿದ್ರೆ ಪರ್ಸೆಂಟೇಜ್ ನಂಬರ್ ಸೇಮ್ ಬರ್ತಾ ಇದೆಯಾ? ಸೇಮ್ ಬರ್ತಾ ಇದ್ರೆ ಓಕೆ, ಇನ್ಫೆಕ್ಷನ್ ಅಟ್ಲೀಸ್ಟ್ ಸ್ವಲ್ಪ ಸ್ಟೆಬಿಲೈಸ್ ಆಗಿದೆ, ಇಲ್ಲ ಇಳಿತಾ ಇದೆ. ಜಾಸ್ತಿ ಆಗ್ತಾ ಇದ್ರೆ ನಮಗ್ ಗೊತ್ತಾಗ್ತಾ ಇದೆ, ಇಲ್ಲ ಇನ್ನು ಸಾಕಷ್ಟು ಹರಡ್ತಾ ಇದೆ, ಕಮ್ಯುನಿಟಿ ಮೂಲಕ ಹರಡ್ತಾ ಇದೆ, ನಾವು ಬೇರೆ ಬೇರೆ ತರದಿಂದ ಇಂಟರ್ವೀನ್ ಮಾಡಬೇಕು ಅಂತ ನಮಗೆ ಇನ್ಫಾರ್ಮೇಶನ್ ಬರಬಹುದು. ಸೊ ಈ ಟೆಸ್ಟಿಂಗ್ ಅನ್ನೋದು ಯಾವಾಗ್ಲೂ ಒಬ್ಬನಿಗಲ್ಲ, ಒಂದೊಂದ್ಸತಿ ಒಂದು ಪಾಪ್ಯುಲೇಷನ್ ಒಂದು ಕಮ್ಯುನಿಟಿಗೋಸ್ಕರನು ಉಪಯೋಗಿಸಬೇಕಾಗುತ್ತೆ.
ಇಲ್ಲಿ ಇನ್ನೊಂದು ವಿಷಯ ಕ್ಯಾನ್ ಆಡ್ ಏನಂತಂದ್ರೆ, ಈ ಟೆಸ್ಟಿಂಗ್ ಅನ್ನೋದು ಪವನ್ ಹೇಳಿದ ಹಾಗೆ ಇಟ್ಸ್ ಇಂಡಿವಿಜುವಲ್ ಮತ್ತೆ ಕಮ್ಯುನಿಟಿ. ಇನ್ನೊಂದು ಟು ಆಲ್ಸೋ ರಿಡ್ಯೂಸ್ ದ ಕಾಸ್ಟ್, ಪೂಲ್ ಟೆಸ್ಟಿಂಗ್ ಅಂತ ಹೇಳಿ ಮಾಡಬಹುದು. ಅಲ್ಲಿ ವಿ ಟೇಕ್ ದ ಪವರ್, ವಿ ಟೇಕ್ ಇನ್ ಅಕೌಂಟ್ ದ ಪವರ್ ಆಫ್ ಕಾಂಬಿನೇಟೋರಿಕ್ಸ್. ಏನಂತಂದ್ರೆ, ಒಂದು 10 ಜನದ ಸ್ಯಾಂಪಲ್ಸ್ ತಗೊಂಡು ಒಂದ್ ಪಾಟ್ ಅಲ್ಲಿ ಹಾಕಿ ಟೆಸ್ಟ್ ಮಾಡಿ, ಮತ್ತೆ ಯೂಸಿಂಗ್ ಕಾಂಬಿನೇಷನ್ಸ್ ಆಫ್ ದೀಸ್ ಮಿಕ್ಸ್ಚರ್ಸ್, ಯಾರಿಗೆ ಇನ್ಫೆಕ್ಷನ್ ಇದೆ, ಯಾವ ಗ್ರೂಪಿಗೆ ಇನ್ಫೆಕ್ಷನ್ ಇಲ್ಲ ಅನ್ನೋದು ಕಮ್ಮಿ ಟೆಸ್ಟ್ ಇಂದ ವಿ ಕ್ಯಾನ್ ಫಿಗರ್ ಔಟ್. ಸೊ ದಟ್ಸ್ ಅನ್ ಅದರ್ ವೇ ಆಫ್ ಬ್ರಿಂಗಿಂಗ್ ಡೌನ್ ದ ಕಾಸ್ಟ್ಸ್ ಅಂಡ್ ಆಲ್ಸೋ ಇನ್ಕ್ರೀಸಿಂಗ್ ಸ್ಪೀಡ್.
ಸೊ ಶಶಿ ಅವರೇ, ವೈರಸ್ ಬಗ್ಗೆ ಇವಾಗ ಸುಮಾರು ಜನಕ್ಕೆ ಇಮ್ಯುನಿಟಿ ನ್ಯಾಚುರಲ್ ಆಗಿದೆ ಅಂತ ಇದ್ದಾರೆ, ಇನ್ ಕೆಲವರು ಹೇಳ್ತಿದ್ದಾರೆ ಇಮ್ಯುನಿಟಿ ಅನ್ನೋದು ಯಾವ ಹ್ಯೂಮನ್ಸ್ಗೂ ಇಲ್ಲ, ಫುಲ್ ಹ್ಯೂಮ್ಯಾನಿಟಿಗೆ ಎಫೆಕ್ಟ್ ಆಗ್ಬಿಡುತ್ತೆ ಆತರ. ಇನ್ ಕೆಲವ್ರು ಹೇಳ್ತಿದ್ದಾರೆ ಹರ್ಡ್ ಇಮ್ಯುನಿಟಿ ಬೆಳೆಸಿದ್ರೆ ನಾವ್ ಇದನ್ನ ಓವರ್ಕಮ್ ಮಾಡ್ಬೋದು. ಇನ್ ಕೆಲವ್ರು ಹೇಳ್ತಿದ್ದಾರೆ ಕ್ಯೂರ್ ಬರೋ ತನಕ ಇದಕ್ಕೆ ಬೇರೆ ದಾರಿನೇ ಇಲ್ಲ, ಫೇಸ್ ಬೈ ಫೇಸ್ ಲಾಕ್ ಡೌನ್ ಮಾಡ್ಕೊಂಡಿರ್ಬೇಕು, ಅಥವಾ ವ್ಯಾಕ್ಸಿನ್ ಡೆವಲಪ್ ಆಗೋ ತನಕ ನಾವ್ ಈ ಪ್ರಾಬ್ಲಮ್ ನ ಓವರ್ಕಮ್ ಮಾಡಕ್ಕೆ ಆಗೋದಿಲ್ಲ ಅನ್ನೋ ತರ ಹೇಳ್ತಿದ್ದಾರೆ. ಆಕ್ಚುಲಿ ಏನ್ ನಡೀತಾ ಇದೆ ಇದ್ರ ಬಗ್ಗೆ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ?
ಸೊ ಫಸ್ಟ್ ಪಾಯಿಂಟ್, ನೀವು ಲಾಕ್ಡೌನ್ ಅಂತ ಹೇಳಿದ್ರಿ. ಐ ವಾಂಟ್ ಟು ಎಂಫಸೈಸ್, ಲಾಕ್ಡೌನ್ ಅನ್ನೋದು ನೆದರ್ ಇಟ್ಸ್ ಎ ಕ್ಯೂರ್ ನಾರ್ ಇಟ್ಸ್ ಎ ಸೊಲ್ಯೂಷನ್. ಲಾಕ್ಡೌನ್ ಅನ್ನೋದು ಇಟ್ ಓನ್ಲಿ ಈಸ್ ಅ ಮೆಷರ್ ವಿಚ್ ಗಿವ್ಸ್ ಅಸ್ ಸಮ್ ಟೈಮ್ ಟು ಫೈಂಡ್ ಎ ರಿಯಲ್ ಸೊಲ್ಯೂಷನ್. ಆ ರಿಯಲ್ ಸೊಲ್ಯೂಷನ್ ಏನು ಅಂತಂದ್ರೆ, ಇಟ್ ಈಸ್ ಐದರ್ ಎ ಡ್ರಗ್ ಆರ್ ಎ ವ್ಯಾಕ್ಸಿನ್ ಐಡಿಯಲ್ಲಿ. ಅದು ದಟ್ ಈಸ್ ಒನ್ ಪಾಯಿಂಟ್ ಐ ವಾಂಟ್ ಟು ಮೇಕ್. ಇನ್ನೊಂದು ಇಮ್ಯುನಿಟಿ ಬಗ್ಗೆ. ಇಮ್ಯುನಿಟಿ ಅನ್ನೋದು ಇಟ್ಸ್ ಎ ವೆರಿ ತುಂಬಾ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಅದು ಇದು ಈ ವೈರಸ್ ನಮ್ಮನ್ನ ಇನ್ಫೆಕ್ಟ್ ಮಾಡ್ತಿದೆ ಅನ್ನೋ ವಿಷಯದಿಂದ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಹ್ಯೂಮನ್ಸ್ ಆರ್ ನಾಟ್ ಇಮ್ಯೂನ್ ಟು ದ ವೈರಸ್. ಬಟ್ ದ ಥಿಂಗ್ ಈಸ್ ದಟ್ ಬೇರೆ ಬೇರೆ ಅವ್ರದ್ದು ರಿಯಾಕ್ಷನ್ ಬೇರೆ ಬೇರೆ ಆಗಿದ್ದು ಅವರ ಇಮ್ಯೂನ್ ಸಿಸ್ಟಮ್ ಮೈ ಡೀಲ್ ವಿತ್ ದ ವೈರಸ್ ಬೆಟರ್. ಇನ್ನೊಂದ್ ಪಾಯಿಂಟ್ ಏನು ಅಂತಂದ್ರೆ, ನ್ಯಾಚುರಲ್ ಇಮ್ಯುನಿಟಿ ಕೆಲವರಿಗೆ ಇರಬಹುದು, ಅದು ಹೇಳೋದು ತುಂಬಾ ಕಷ್ಟ. ಇನ್ನು ಏನಂತಂದ್ರೆ, ನಮ್ಗೆ ವಿ ಡೋಂಟ್ ಹ್ಯಾವ್ ಇನಫ್ ಇನ್ಫಾರ್ಮೇಶನ್ ಟು ನೋ ಯಟ್ ಈ ಇಮ್ಯುನಿಟಿ ಯಾವ್ದ್ರಿಂದ ಬರುತ್ತೆ, ಹೇಗ್ ಬರುತ್ತೆ ಅಂತ ಹೇಳಿ. ನೀವು ಹೇಳಿದ ಹಾಗೆ, ದ ಬೆಸ್ಟ್ ಆಪ್ಷನ್ ಫಾರ್ ಅಸ್ ಟು ಡೀಲ್ ವಿತ್ ದಿಸ್ ವಿಲ್ ಬಿ ದ ಡೆವಲಪ್ಮೆಂಟ್ ಆಫ್ ಅ ವ್ಯಾಕ್ಸಿನ್ ಆರ್ ಎ ಡ್ರಗ್. ಅಂಟಿಲ್ ದಟ್ ಪಾಯಿಂಟ್ ದ ಬೆಸ್ಟ್ ವೆಪನ್ ನಮಗೆ ಏನು ಏನಿದೆ ಅಂತಂದ್ರೆ, ಇಟ್ ಈಸ್ ಪ್ರಿವೆನ್ಷನ್. ಆ ಪ್ರಿವೆನ್ಷನ್ಗೆ ಈ ಲಾಕ್ಡೌನ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತೀವಿ, ದೋಸ್ ಆರ್ ದ ಮೇನ್ ಮೆಷರ್ಸ್ ದಟ್ ವಿ ಕ್ಯಾನ್ ಟೇಕ್.
ಅಂಡ್ ಅದರ ಜೊತೆಗೆ ಟೆಸ್ಟಿಂಗ್ ಅಲ್ವಾ ಶಶಿ ಅವರೇ? ಯಾಕಂದ್ರೆ ನಾವು ಟೆಸ್ಟ್ ಮಾಡಿ ಇಡೀ ಇಕಾನಮಿ, ಇಡೀ ನಮ್ಮ 1.3 billion ಪೀಪಲ್ ನ ಲಾಕ್ಡೌನ್ ಮಾಡಕ್ ಬದಲು, ಯಾರ್ಯಾರಿಗೆ ರಿಸ್ಕ್ ಜಾಸ್ತಿ ಇದೆಯೋ, ನೀವು ಅಟ್ಲೀಸ್ಟ್ 14 ದಿನ ಮನೇಲಿರಿ, ಇಲ್ಲ ನೀವು ಇಲ್ಲಿ ಸ್ವಲ್ಪ ಟ್ರೈ ಮಾಡಿ, ಆತರ ಅದು ಆ ಕಾಂಬಿನೇಷನ್ ಬೇಕಾಗತ್ತಲ್ವಾ? ಅಂಡ್ ಮುಂದೇನು ಮೇ ಬಿ ಒಂದು ವಾರ್ಡ್ ಲೆವೆಲ್, ಒಂದು ಹಳ್ಳಿ ಲೆವೆಲ್ ಅಲ್ಲಿ ಲಾಕ್ಡೌನ್ ಮಾಡ್ಬೇಕಾಗ್ ಬರಬಹುದು, ಆದ್ರೆ ಇಡೀ ನೇಷನ್ ವೈಡ್ ಸ್ಟೇಟ್ ವೈಡ್ ಈ ತರ ಲಾಕ್ಡೌನ್ ಮಾಡ್ಕೊಂಡು ಹೋಗೋದು ಏಪ್ರಿಲ್ ಆದ್ಮೇಲೆ ಅದು ಇಟ್ ವಿಲ್ ಬಿ ವೆರಿ ವೆರಿ ಕೌಂಟರ್ ಪ್ರೊಡಕ್ಟಿವ್. ಯಾಕಂದ್ರೆ ಲಾಕ್ಡೌನ್ ಇಂದಾನೇ ಇನ್ನು ಎಷ್ಟು ಮರಣ ಆಗತ್ತೆ, ಇನ್ನು ಎಷ್ಟು ಅಪಾಯ ಆಗತ್ತೆ ಅಂತ ನಮಗೆ ಆಗ್ಲೇ ತಿಳಿತಾ ಇದೆ, ಆದ್ರೆ ಅದರ ಲೆಕ್ಕ ಹಾಕೋದಂತೂ ಆಲ್ಮೋಸ್ಟ್ ಇಂಪಾಸಿಬಲ್.
ತುಂಬಾ ಕರೆಕ್ಟ್ ಆಗಿ ಹೇಳಿದೀರಾ. ಅದು ನಮ್ಗೆ ಇದು ಇನ್ಫಾರ್ಮೇಶನ್ ಅಂಡ್ ಸ್ಟ್ರಾಟಜಿ ಅಬೌಟ್ ಲಾಕ್ಡೌನ್, ಅದು ವಿ ಹ್ಯಾವ್ ಟು ಬಿ ಇನ್ಫಾರ್ಮ್ಡ್ ಬೈ ಟೆಸ್ಟಿಂಗ್. ಅಂಡ್ ವ್ಯಾಕ್ಸಿನ್ ಬರೋ ಚಾನ್ಸ್ ತುಂಬಾ ಕಮ್ಮಿ ಇಮಿಡಿಯೇಟ್ಲಿ. ಸೊ ಅದ್ ಬರೋವರೆಗೂ ದಿಸ್ ಶುಡ್ ಬಿ ಅವರ್ ಓನ್ಲಿ ಸ್ಟ್ರಾಟಜಿ, ಇನ್ಫಾರ್ಮ್ಡ್ ಬೈ ಟೆಸ್ಟಿಂಗ್.
ಹೌದು. ಅಂಡ್ ಮತ್ತು ಗಣೇಶ್ ಅವರೇ, ಈ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಲ್ಲ, ತುಂಬಾ ಸತಿ ಅದು ವ್ಯಾಕ್ಸಿನ್ ಮಾತಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಮಾತಾಡ್ತಾರೆ. ಸೊ ವ್ಯಾಕ್ಸಿನ್ ಎಲ್ಲ ಬರೋಕ್ ಮುಂಚೆ ಹರ್ಡ್ ಇಮ್ಯುನಿಟಿ ಅಂತ ಯು ಕೆ ಅಲ್ಲಿ ಅದು ಪಾಲಿಸಿನೂ ಆಯ್ತು. ಏನಂತ ಹೇಳ್ತಾ ಇದ್ರು, ಬರೀ ವಯಸ್ಸಾದವ್ರಿಗೆ ಯಾರಿಗೆ ರಿಸ್ಕ್ ಜಾಸ್ತಿ ಇದೆಯೋ, ಅಂದ್ರೆ ಡಯಾಬಿಟಿಸ್ ಇರ್ಬೋದು, ಆಸ್ತಮಾ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇಂದ ಯಾರಿಗ ರಿಸ್ಕ್ ಇದೆಯೋ ಅವ್ರು ಸ್ವಲ್ಪ ಡಿಸ್ಟೆಂಟ್ ಆಗಿರ್ಲಿ, ನಾವು ಬಾಕಿಯವರೆಲ್ಲ ಮೋಸ್ಟ್ಲಿ ನಮಗೆ ಏನು ತೊಂದರೆ ಜಾಸ್ತಿ ಕೊಡೋಲ್ಲ. ಸೊ ನಾವೆಲ್ಲ ಇನ್ಫೆಕ್ಷನ್ ಇನ್ನು ಬೇಗ ಬಂದಷ್ಟು ನಾವೆಲ್ಲರೂ ಸ್ವಲ್ಪ ಇನ್ಫೆಕ್ಷನ್ ಇಂದ ರಿಕವರ್ ಆಗೋದ್ರೆ ಆವಾಗ ನಾವೇ ನಮ್ಮ ಹತ್ರನೇ ಇಮ್ಯುನಿಟಿ ಇರುತ್ತಲ್ಲ, ಸೊ ವೈರಸ್ ಹರಡಲ್ಲ ಅಂತ. ಸೊ ಅಂದ್ರೆ ಇವಾಗ ಒಬ್ರು ನಾವು ವಿಶು ಅವ್ರ ಹತ್ರನು ಮಾತಾಡಿದ್ವಿ, ಅವರು ಮ್ಯಾಥಮೆಟಿಕಲ್ ಮಾಡ್ಲಿಂಗ್ ಬಗ್ಗೆ, ನಾವ್ ಒಂದ್ 20 ಜನರನ್ನ ಮೀಟ್ ಮಾಡ್ತೀವಿ ಅವ್ರಿಗೆ, ಅದರಲ್ಲಿ 20ರಲ್ಲಿ ಇಬ್ರಿಗೆ ಹರಡಬಹುದು, ಆ 20 ಜನರಲ್ಲಿ 15 ಜನ ಈ ಇದರಿಂದ ರಿಕವರ್ ಆಗೋಗಿದ್ರೆ ಆವಾಗ ಅವರಿಗೆ ನಾವ್ ಹರಡೋಕ್ ಆಗೋಲ್ಲ ಅಂತ. ಸೊ ಆ ಟ್ರಾನ್ಸ್ಮಿಷನ್ ಇನ್ ಚೈನ್ ಇದೆಯೋ ಅದನ್ನ ಈ ಹರ್ಡ್ ಇಮ್ಯುನಿಟಿ ಇಂದ ನಾವು ನಿಲ್ಲಿಸಬಹುದು ಅಂತ. ಆದ್ರೆ ಈ ಲಾಜಿಕ್ಗೆ ಒಂದು 3-4 ಪ್ರಾಬ್ಲಮ್ ಇದೆ. ಒಂದು, ನಾವು ಚಿಕ್ಕ ವಯಸ್ಸಾಗಿದ್ರೇನು, ಇವಾಗ ನಾವು 20-30 ವಯಸ್ಸಲ್ಲೂ 40 ವಯಸ್ಸಲ್ಲೂ ತುಂಬಾ ಜನ ಈ ಕಾಯಿಲೆಯಿಂದ ತುಂಬಾ ಬ್ಯಾಡ್ ಇನ್ಫೆಕ್ಷನ್ ಬಂದು ಸಾಯ್ತಾ ಇದ್ದಾರೆ. ಸೊ ಬರೀ ವಯಸ್ಸಾದವ್ರಿಗೆ ಇದು ಅಫೆಕ್ಟ್ ಆಗತ್ತೆ ಅಂತಾನು ಹೇಳಕ್ಕಾಗಲ್ಲ. ಎರಡನೇದು, ಎಷ್ಟು ದಿನ ಇಮ್ಯುನಿಟಿ ಇರುತ್ತೆ ಅಂತಾನು ನಮಗ್ ಸದ್ಯಕ್ಕೆ ತಿಳುವಳಿಕೆ ಇಲ್ಲ, ಇನ್ನು ಸಂಶೋಧನೆ ನಡೀತಾ ಇದೆ. ಇನ್ಫ್ಯಾಕ್ಟ್ ಸದ್ಯಕ್ಕೆ ಬಂದಿರೋ ಸಂಶೋಧನೆಯಲ್ಲಿ ಸ್ವಲ್ಪ ಜನ ಫುಲ್ ಎಕ್ಸ್ಟ್ರೀಮ್ ಇನ್ಫೆಕ್ಷನ್ ಆದ್ರೇನು ಬಾಡಿ ಇಮ್ಯೂನ್ ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅಂತಾನು ನಾವು ನೋಡ್ತಾ ಇದೀವಿ. ಸೊ ಎಷ್ಟು ಮಟ್ಟದ ಇಮ್ಯುನಿಟಿ ಬರುತ್ತೆ, ಎಷ್ಟು ತಿಂಗಳಿಗೆ ನಮಗೆ ಇಮ್ಯುನಿಟಿ ಬರುತ್ತೆ, ಇದೆಲ್ಲ ಹೇಳೋಕೆ ಆಗಲ್ಲ. ನಾನೊಂದು ಡೆಂಗಿ ಉದಾಹರಣೆ ಕೊಡಬೇಕು ಅಂದ್ರೆ, ಡೆಂಗಿ ಆಕ್ಚುಲಿ ಒಂದು 4 ಬೇರೆ ಬೇರೆ ವೈರಸ್ ಸ್ಟ್ರೇನ್ಸ್ ಇಂದ ನಮಗೆ ಡೆಂಗಿ ಇನ್ಫೆಕ್ಷನ್ ಬರುತ್ತೆ. ನಂಗೆ 2 ಸತಿ ಬಂದಿದೆ, 1 ಸತಿ ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಅದ್ ಏನಕ್ ಬಂತು ಅಂದ್ರೆ, ಅದು ಒಂದ್ ಡೆಂಗಿ ವೈರಸ್ ಬಂದು ನಿಮಗೆ ಅಟ್ಯಾಕ್ ಮಾಡಿದ್ರೆ ಆವಾಗ ಒಂದಷ್ಟು ಇನ್ಫೆಕ್ಷನ್ ಆಗಬಹುದು, ಅದರಿಂದ ನೀವು ರಿಕವರ್ ಆಗ್ತೀರಾ. ಎರಡನೇ ಸ್ಟ್ರೈನ್ ಬಂದು ನಿಮಗೆ ಯಾವಾಗ ಇನ್ಫೆಕ್ಟ್ ಆಗುತ್ತೋ ಆವಾಗ ಇನ್ನೂ ಜಾಸ್ತಿ ಇನ್ಫೆಕ್ಷನ್ ತೋರಿಸುತ್ತೆ, ಆವಾಗ ಇನ್ನೂ ನಿಮ್ ಪ್ಲೇಟ್ಲೆಟ್ ಕೌಂಟ್ ಡ್ರಾಪ್ ಆಗುತ್ತೆ, ಹಾಸ್ಪಿಟಲೈಸ್ ಆಗ್ಬೇಕಾಗಬಹುದು, ರಿಯಾಕ್ಷನ್ನೇ ಬೇರೆ. ಸೊ ಅದೇ ತರ ನಮಗೆ ಇನ್ನು ಸಾಕಷ್ಟು ತಿಳುವಳಿಕೆ ಇಲ್ಲ. ನಾವು ಸುಮ್ನೆ ಬಿಟ್ಬಿಡೋಣ, ಲಾಕ್ಡೌನ್ ಎಲ್ಲ ಮಾಡಿ ನಮ್ಮ ಇಕಾನಮಿ ಸಮಾಜ ಎಲ್ಲ ಹಾಳ್ ಮಾಡೋದ್ ಬೇಡ, ಹಂಗೆ ಇದ್ ಬಿಡೋಣ ಅಂತಾನೂ ಹೇಳಕ್ ಆಗೋದೇ ಇಲ್ಲ. ಸೊ ಅದು ಈ ಹರ್ಡ್ ಇಮ್ಯುನಿಟಿ ಅಂತ ಬರೋದು, ಅದು ಕೊನೆಗೆ ಒಂದ್ ಕಾಲದಲ್ಲಿ ವ್ಯಾಕ್ಸಿನ್ ಎಲ್ಲ ಬಂದಾದ್ಮೇಲೆ ನಮ್ ಸಮಾಜಕ್ಕೆ ಬರಬಹುದು. ಅದನ್ನ ಒಂದು ಸರ್ಕಾರ ಇಲ್ಲ ಪಾಲಿಸಿನ ಗುರಿ ಅಂತ ಇಟ್ಕೊಂಡು ನಾವು ಹೋದ್ರೆ ತುಂಬಾನೇ ಕಷ್ಟ, ನಮ್ ದೇಶದಲ್ಲಂತೂ ತುಂಬಾನೇ ಕಷ್ಟ ಆಗೋಗುತ್ತೆ. ಇದರೊಂದಿಗೆ ನಮ್ಮ ಪಾಡ್ಕಾಸ್ಟಿನ ಪಾರ್ಟ್ 2 ಆನ್ COVID-19 ಟೆಸ್ಟಿಂಗ್ ಮತ್ತು ಇಮ್ಯುನಿಟಿ ಮುಗೀತು. ಎಪಿಸೋಡ್ ಇಷ್ಟ ಆದ್ರೆ ದಯವಿಟ್ಟು ಒಂದ್ ನಿಮಿಷ ತಗೊಂಡು ಸೋಷಿಯಲ್ ಮೀಡಿಯಾ ಅಥವಾ ವಾಟ್ಸ್ಆಪ್ ಅಲ್ಲಿ ಬೇರೆಯವರ ಹತ್ರ ಎಪಿಸೋಡ್ ಶೇರ್ ಮಾಡಿ, ನಮಗ್ ತುಂಬಾನೇ ಸಹಾಯ ಆಗುತ್ತೆ. ನಮ್ಮ COVID-19 ಎಪಿಸೋಡಿನ ಮೂರನೇ ಭಾಗ ವ್ಯಾಕ್ಸಿನ್ಸ್ ಮತ್ತು ಮೆಡಿಸಿನ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ಒಂದು ಸಣ್ಣ ಬ್ರೇಕಿನ ನಂತರ.
ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಡಾನ್ ಬ್ರಾಡ್ಮನ್, ಅಂಡ್ ನೌ ಸೈರಸ್ ಬ್ರೋಚಾ. ಓಕೆ, ಪ್ರಾಬಬ್ಲಿ ನಾಟ್ ಇನ್ ದಿ ರೈಟ್ ಕಂಪನಿ. I mean, Don Bradman is Australian. But it's called Cyrus Says, a wonderful show about everything. Find the show on the IVM Podcast app, ivmpodcast.com, or wherever you listen to podcasts.
So, now, immunity bagge ivaga maatadidvi, but idakke aushadhi kandididre, idakke vaccine kandididre, idakke long term alli bere yavudu solution annadu kaane anutarane anustha ide. Idr bagge yenen efforts nadita ide, yavyav drugs idr ವಿರುದ್ಧ ಸಾಕಷ್ಟು ಕೆಲಸ ಮಾಡ್ತಾ ಇವೆ, ಮತ್ತೆ ಹೊಸ ಇದನ್ನ ಹೇಗ್ ಡೆವಲಪ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ?
ಫಸ್ಟ್ ವ್ಯಾಕ್ಸಿನ್ಸ್ ಬಗ್ಗೆ ಮಾತಾಡೋಣ. ಒಂದು ವ್ಯಾಕ್ಸಿನ್ ಡೆವಲಪ್ಮೆಂಟ್ ಅನ್ನೋದು ಸುಲಭ ಅಂತೂ ಯಾವತ್ತೂ ಅಲ್ಲ. ನಮ್ ದೇಶದಲ್ಲಿ ಒಂದು ವ್ಯಾಕ್ಸಿನ್ ಉದಾಹರಣೆ ಕೊಡ್ಬೇಕಂದ್ರೆ ರೋಟಾವ್ಯಾಕ್ ಅಂತ, ರೋಟಾ ವೈರಸ್, ನಮ್ ಡೈರಿಯಾ, ಒಂದಷ್ಟು ಡೈರಿಯಾ ಕಾಸಿಂಗ್ ವೈರಸಸ್ ಗೆ ವ್ಯಾಕ್ಸಿನ್ ಡೆವಲಪ್ ಮಾಡೋದಕ್ಕೆ ತುಂಬಾ ವರ್ಷಗಳು ತಗೊಳ್ತು. ಫಸ್ಟ್ ವೈರಸ್ ಇಂದ ಬೇರೆ, ಫಸ್ಟ್ ವ್ಯಾಕ್ಸಿನ್ ಇಂದ ಬೇರೆ ತೊಂದರೆಗಳಾಯ್ತು, ಆಮೇಲೆ ಇನ್ನೊಂದು ವ್ಯಾಕ್ಸಿನ್ ಬಂತು. ಅದೆಲ್ಲ ಡೆವಲಪ್ಮೆಂಟ್ ಅನ್ನೋದು ಈಸಿ ಅಲ್ಲ. ಆದ್ರೆ ಈಗ ಜಗತ್ತಲ್ಲಿ ಎಷ್ಟೊಂದು ಎಫರ್ಟ್ಸ್ ಆಗ್ತಾ ಇದೆ ಅಂದ್ರೆ, ಈಗ ಆಲ್ಮೋಸ್ಟ್ 100+ ಎಫರ್ಟ್ಸ್ ಪ್ಯಾರಲಲ್ ಆಗಿ ನಡೀತಾ ಇದೆ. ಅದರಲ್ಲಿ ಒಂದು 6-7 ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಆಗ್ಲೇ ಕ್ಲಿನಿಕಲ್ ಟ್ರಯಲ್ ಫೇಸ್ 1 ಆಗ್ಲೇ ಬಂದಾಗಿದೆ. ಅಂಡ್ ಇದರಲ್ಲಿ ಒಂದೇನಂದ್ರೆ, ಯೂಶಲಿ ವ್ಯಾಕ್ಸಿನ್ ಅಂತ ನೋಡಕ್ ಹೋದ್ರೆ ನಮ್ ಲೂಯಿಸ್ ಪಾಸ್ಟಿಯರ್ ಸ್ಮಾಲ್ ಪಾಕ್ಸ್ ಕಾಲದಿಂದ ನೋಡ್ಕೊಂಡು ಬಂದ್ರೆ, ಹಿಂದಿಲ್ ಟೀಕಾ ಅಂತಾನು ಹೇಳ್ತೀವಲ್ವಾ, ಸೊ ಸ್ಮಾಲ್ ಪಾಕ್ಸ್ ಬರೋಕ್ ಬದ್ಲು ನೀವು ಕೌ ಪಾಕ್ಸ್ ಇನ್ಫೆಕ್ಷನ್ ಬಂದ್ಬಿಟ್ರೆ ನಮ್ಮ ಬಾಡಿ ಆ ಕೌ ಪಾಕ್ಸ್ ಅನ್ನ ಆರಾಮಾಗಿ ಒಂದು ಸ್ವಲ್ಪ ಏನೋ ಫೀವರ್ ಏನೋ ಬಂದು ಮ್ಯಾನೇಜ್ ಮಾಡ್ಬಿಡ್ತೀವಿ, ಬಾಡಿಲಿ ಆಂಟಿಬಾಡಿ ಇಮ್ಯುನಿಟಿ ಎಲ್ಲ ಡೆವಲಪ್ ಆಗುತ್ತೆ. ಸೊ ಸ್ಮಾಲ್ ಪಾಕ್ಸ್ ಬಂದು ಇನ್ಫೆಕ್ಟ್ ಆಗೋವಾಗ ನಮ್ಮ ಶರೀರ ಅದನ್ನ ಆರಾಮಾಗಿ ಮ್ಯಾನೇಜ್ ಮಾಡುತ್ತೆ ಅಂತ ಆ ಒಂದು ಬೇಸಿಕ್ ಥಿಯರಿ. ಒಂದು ಏದರ್ ಯು ಟೇಕ್ ಸಮ್ ರಿಲೇಟೆಡ್ ವೈರಸ್, ಇಲ್ಲ ಅಂದ್ರೆ ಅದೇ ವೈರಸ್ ತಗೊಂಡು ಅದನ್ನೊಂದಷ್ಟು ಡಿಆಕ್ಟಿವೇಟ್ ಮಾಡಿ ಇನ್ನೊಂದು ಅದರ ಶಕ್ತಿ ಎಲ್ಲ ಸ್ವಲ್ಪ ಎಳೆದು ಅದನ್ನ ನಮ್ಮ ಬಾಡಿಗೆ ನಾವು ವ್ಯಾಕ್ಸಿನ್ ಅಂತ ಕೊಟ್ರೆ, ಸೊ ನಮ್ಮ ಬಾಡಿ ಇಮ್ಯೂನ್ ರೆಸ್ಪಾನ್ಸ್ ತಯಾರಾಗೋದ್ರೆ ಆವಾಗ ನಾವು ಮುಂದೆ ಇನ್ಫೆಕ್ಷನ್ ಬಂದ್ರೇನು ಅದನ್ನ ನಿಲ್ಲಿಸಬಹುದು ಅಂತ. ಇದು ಕೊರೋನಾ ವೈರಸ್ ಆಗತ್ತಾ ಇಲ್ವಾ ಅಂತ ನಮಗಿನ್ನು ಗೊತ್ತಿಲ್ಲ. ಯಾಕಂದ್ರೆ ಅದು ಎಷ್ಟು ದಿನ ಇಮ್ಯುನಿಟಿ ನಿಲ್ಲುತ್ತೆ ಅಂತ ನಮಗಿನ್ನು ಹೇಳಕ್ ಆಗಲ್ಲ. ಆದ್ರೆ ಇದರಲ್ಲೂ ಅಟೆಂಪ್ಟ್ ಆಗ್ತಾ ಇದೆ. ಇವಾಗ ಕೊರೋನಾ ವೈರಸ್ ಇಂದ ಒಂದು ಹೆಜ್ಜೆ ನಾವು ಮುಂದೆ ಹೋದ್ರೆ ಇನ್ಫ್ಲೂಯೆನ್ಸಾ ವೈರಸ್ ಬಗ್ಗೆ, ಇನ್ಫ್ಲೂಯೆನ್ಸಾನಲ್ಲಿ ಅಂದ್ರೆ H1N1 ಸ್ವೈನ್ ಫ್ಲೂ, ಇನ್ಫ್ಲೂಯೆನ್ಸಾ US ಅಲ್ಲಿ ಎವ್ರಿ ಇಯರ್ ಒಂದೊಂದು ವ್ಯಾಕ್ಸಿನ್ ತರ್ತಾರೆ. ಅಂದ್ರೆ ಸೇಮ್ ವ್ಯಾಕ್ಸಿನ್ ತರ್ತಾರೆ, ಅದು ಆ ವ್ಯಾಕ್ಸಿನ್ ಆಕ್ಚುಲಿ ನೀವು ಇಬ್ರಿಗ್ ಕೊಟ್ರೆ ಬರೀ ಒಬ್ರಲ್ಲಿ ಕೆಲಸ ಮಾಡುತ್ತೆ. ಆದ್ರೆ ನೀವ್ ವ್ಯಾಕ್ಸಿನ್ ಕೊಟ್ರೇನು ಹರ್ಡ್ ಇಮ್ಯುನಿಟಿ ಅಂತ ಹೇಳಿದ್ವಲ್ಲ, ಆ ಟ್ರಾನ್ಸ್ಮಿಷನ್ ಚೈನ್ ಎಲ್ಲ ನೀವು ನಿಲ್ಲಿಸ್ಬಿಡ್ಬೋದು. ಅಟ್ಲೀಸ್ಟ್ ಒಂದ್ 40% ಜನಕ್ಕೆ ಇಮ್ಯುನಿಟಿ ಬಂದ್ರೆ ಸಾಕು, ಈ ಇನ್ಫ್ಲೂಯೆನ್ಸಾ ವೈರಸ್ ಹರಡೋದು ಕಂಟ್ರೋಲ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಅದು ಯಾರಕ್ ಕೊಡಬೇಕು, ಹೇಗ್ ಕೊಡಬೇಕು ಅಂತ ಅದು ನೀವು ಒಂದೊಂದು ಕಮ್ಯುನಿಟಿ ಒಂದೊಂದು ಸ್ಟೇಟ್ ಅಲ್ಲೂ ಸ್ಟ್ರಾಟಜಿ ಉಪಯೋಗಿಸಿ ಮಾಡ್ತಾರೆ. ಆದ್ರೆ ಇದು ವರ್ಷ ವರ್ಷ ಅದನ್ನ ಚೇಂಜ್ ಮಾಡ್ತಾ ಇರಬೇಕು, ಯಾಕಂದ್ರೆ ಆ ಇನ್ಫ್ಲೂಯೆನ್ಸಾ ವೈರಸ್ವೇ ಮ್ಯೂಟೇಟ್ ಆಗ್ತಾನೆ ಇರುತ್ತೆ. ಸೊ ನಮ್ ಕೊರೋನಾ ವೈರಸ್ ಅಲ್ಲೂ ಈ ತರ ಒಂದು ವ್ಯಾಕ್ಸಿನ್ ಬಂದ್ರೆ ಮೇ ಬಿ ಅದ್ ಬರೀ 6 ಕೆಲಸ ಮಾಡಬಹುದು, 1 ಕೆಲಸ ಮಾಡಬಹುದು, ವರ್ಷ ವರ್ಷ ಒಂದ್ ಬೂಸ್ಟರ್ ಶಾಟ್ ಬೇಕಾಗಬಹುದು. ಆ ಸ್ಥಿತಿಗ್ ಬಂದ್ರೆ ಇಟ್ಸ್ ಆಕ್ಚುಲಿ ಅ ಗ್ರೇಟ್ ಅಚೀವ್ಮೆಂಟ್. ಇನ್ನೊಂದು ಪಾಸಿಬಿಲಿಟಿ ಏನು ಅಂತ ಜನ ಮಾತಾಡ್ತಾ ಇದ್ದಾರೆ, ಈ ವ್ಯಾಕ್ಸಿನ್ ಕೊಟ್ರೇನು ಇನ್ಫೆಕ್ಷನ್ ಬರದೇ ಇರಬಹುದು, ಆದ್ರೆ ಆ ಎಕ್ಸ್ಟ್ರೀಮ್ ಇನ್ಫೆಕ್ಷನ್ ಇದು ನಿಮೋನಿಯಾ ಆಗಿ ವೆಂಟಿಲೇಟರ್ಗೆ ಹೋಗೋದು ಅದನ್ನ ನಿಲ್ಸೋ ಅಷ್ಟು ವ್ಯಾಕ್ಸಿನ್ ಬಂದ್ರೇನಾದ್ರೂ ವಾಸಿ ಅಂತಾನು ಹೇಳ್ತಾರೆ. ಸೊ ನಾವು ನೋಡ್ಬೇಕಾಗತ್ತೆ. ಈಗ 100 ಅಟೆಂಪ್ಟ್ ಆಗ್ತಾ ಇದೆ ಅಂದ್ರೆ ಅದು ಎಲ್ಲ ಈ ಪೆನಲ್ಟಿ ಕಿಕ್ ಇಲ್ಲ ಶಾರ್ಟ್ಸ್ ಆನ್ ಗೋಲ್ ಅಂತ ಫುಟ್ಬಾಲ್ ಅಲ್ಲಿ ಹೇಳ್ತೀವಲ್ಲ ಆ ತರ, ಯಾವ್ದಾದ್ರೂ ಒಂದಾದ್ರೂ ಹೋಗಿ ಲ್ಯಾಂಡ್ ಆದ್ರೆ ಒಳ್ಳೇದು ಅಂತ. ಇನ್ನೊಂದು ಏನಂದ್ರೆ ಈಗ 2020 ಇದೀವಲ್ಲ, ಹೊಸ ಟೆಕ್ನಾಲಜಿನೂ ಉಪಯೋಗಿಸ್ತಾ ಇದ್ದಾರೆ. ಸೊ ಹೇಗೆ ಇದು RNA ವೈರಸ್ ನಮ್ಮ ಸೆಲ್ ಅಲ್ಲಿ ಹೋಗಿ ಆ RNA ಇನ್ಸರ್ಟ್ ಮಾಡಿ ನಮ್ಮ ಸೆಲ್ಲಿನ ಫ್ಯಾಕ್ಟರಿನ ಉಪಯೋಗಿಸಿ ಅದ್ರ ಕೆಲಸ ಮಾಡುತ್ತೋ ಅದೇ ತರ ಒಂದು mRNA ವ್ಯಾಕ್ಸಿನ್ ಅಂತಾನು ಈಗ ಟ್ರಯಲ್ಸ್ ಅಲ್ಲಿ ಇದೆ, ಮೊಡರ್ನಾ ಅಂತ ಒಂದು US ಕಂಪನಿ. ಈ mRNA ವ್ಯಾಕ್ಸಿನ್ ಅದೇ ತರ RNA ಹೇಗೋ ನಮ್ ಸೆಲ್ ಒಳಗೆ ಹೋಗಿ ಸೇರುತ್ತೆ, ಇದು ನಮ್ ಸೆಲ್ ಅನ್ನ ಫ್ಯಾಕ್ಟರಿ ತರ ಉಪಯೋಗಿಸಿ ಆ ವೈರಸ್ ಅನ್ನ ಕೊಂದಾಕೋಕೆ ಇದು ಬೇರೆ ಒಂದು ಪ್ರೋಟೀನ್ ಏನೋ ಒಂದು ಕ್ರಿಯೇಟ್ ಮಾಡುತ್ತೆ. ಸೊ ಇದು ಒಂದು ಒಂದು ಉದಾಹರಣೆ. ಇದೇ ತರ DNA ವ್ಯಾಕ್ಸಿನ್ ಅಂತ ಒಂದಷ್ಟು ಜನ ಟ್ರೈ ಮಾಡ್ತಾ ಇದ್ದಾರೆ. ಈ ಕ್ರಿಸ್ಪರ್ ಅಂತ ಟೆಕ್ನಾಲಜಿ ನೀವು ಕೇಳಿರ್ತೀರಾ, ಅಂದ್ರೆ ವೈರಲ್ ವೆಕ್ಟರ್ ಅಂತಾರೆ. ಸೊ ಬೇರೆ ಏನೋ ಒಂದು ಬೇರೆ ವೈರಸ್ ಉಪಯೋಗಿಸಿ ಸೆಲ್ಸ್ ಹೋಗಿ ಆ ರೂಟ್ ಇಂದನು ವ್ಯಾಕ್ಸಿನ್ ಬರಬಹುದು. ಸೊ ಈ ಒಂದು 100 ವ್ಯಾಕ್ಸಿನ್ಸ್ ಒಂದು 8-10 ಬೇರೆ ಬೇರೆ ರೂಟ್ ಅಲ್ಲಿ ಜನ ಟ್ರೈ ಮಾಡ್ತಾ ಇದ್ದಾರೆ. ಸೊ ಈ ತರ ಒಂದು ಎಫರ್ಟ್ ನಾವು ಮುಂಚೆ ಯಾವತ್ತೂ ನೋಡಿಲ್ಲ. ಸೊ ವಿ ಆರ್ ಹೋಪಿಂಗ್ ಯಾವ್ದಾದ್ರೂ ಬಂದ್ರೆ ಒಳ್ಳೇದು ಅಂತ. ಸೊ ಬಂದ್ರೇನು ಅದು 1.5 ವರ್ಷ ತಗೊಳ್ಳುತ್ತೆ. ನಾವು ಫುಲ್ ಟೆಸ್ಟಿಂಗ್ ಆಗಿ ಫುಲ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಅಷ್ಟು ಟೈಮ್ ಅಂತೂ ತಗೊಂಡೇ ತಗೊಳ್ಳುತ್ತೆ ಮಿನಿಮಮ್ ಅದು.
ಈ ವ್ಯಾಕ್ಸಿನ್ ಅನ್ನೋದು ಇಟ್ಸ್ ಅ ಹಿಟ್ ಅಂಡ್ ಮಿಸ್ ಇನ್ ಮೆನಿ ಕೇಸಸ್. ನಮ್ಗೆ ಬೇರೆ ಬೇರೆ ರೋಗ ಎಷ್ಟೋ ಇದೆ, ಇಟ್ಸ್ ನಾಟ್ ಲೈಕ್ ನಮ್ಗೆ ಎಲ್ಲದಕ್ಕೂ ವ್ಯಾಕ್ಸಿನ್ ಇದೆ ಅಂತಲ್ಲ. ಎಷ್ಟೋ ವರ್ಷಗಳಿಂದ ಇದೆ ಈ ಸಮ್ ಆಫ್ ದೀಸ್ ಡಿಸೀಸಸ್. ಸೊ ಈವನ್ ದೋ ಈ ವ್ಯಾಕ್ಸಿನ್ ಅನ್ನೋದು ನಮ್ಮ ಹೋಪ್ ಆಗಿದ್ರು ಕೂಡ ಅದು ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಫಾರ್ ದ ಇಮಿಡಿಯೇಟ್ ಫ್ಯೂಚರ್ ಅವರ್ ಬೆಸ್ಟ್ ಹೋಪ್ ಈಸ್ ಕಂಪ್ಲೈನ್ಸ್ ಅಂಡ್ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂಡ್ ಹೈಜಿನಿಕ್ ಪ್ರಾಕ್ಟೀಸಸ್.
ಪವನ್ ಅವರೇ, ಸ್ವಲ್ಪ ಔಷಧಿಗಳ ಬಗ್ಗೆ ಮಾತಾಡೋಣ. ನಾವು ವ್ಯಾಕ್ಸಿನ್ಸ್ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ, ಸುಮಾರು ಜನ ಏನೇನೋ ಔಷಧಿಗಳು ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಾಧಾರಣ ಜ್ವರ ಮಾತ್ರೆ ವರ್ಕ್ ಆಗುತ್ತೆ, ಸಾಧಾರಣ ನೆಗಡಿ ಮಾತ್ರೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವರ್ಲ್ಡ್ ವೈಡ್ ಇವಾಗ ಹೈಡ್ರೋಕ್ಲೋರೋಕ್ವಿನ್ ಅನ್ನೋದು ಇಂಡಿಯಾ ಸಪ್ಲೈ ಮಾಡಿ ತುಂಬಾ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರೆಲ್ಲದರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ, ಏನ್ ಡ್ರಗ್ಸ್ ನಾವು ಆಲ್ರೆಡಿ ಯೂಸ್ ಮಾಡಬಹುದು, ಯಾವ ಔಷಧಿಗಳು ನಾವು COVID-19 ಅನ್ನ ಟ್ರೀಟ್ ಮಾಡಕ್ ಯೂಸ್ ಮಾಡಬಹುದು, ಮತ್ ಮುಂದೆ ಯಾವ ತರ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ.
ನಾನೊಂದು ಪರ್ಸನಲ್ ಉದಾಹರಣೆ ಕೊಡ್ಬೇಕಂದ್ರೆ, ನಾನು ಮೊದಲನೇ ಸರಿ ನಾನು ಸಂಶೋಧನೆ ಮಾಡುವಾಗ ಒಂದು ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಲ್ಯಾಬಿನ ಒಂದು ಮೋಟೋ ಆ ಕಾಲದಲ್ಲಿ ಏನಿತ್ತು ಅಂದ್ರೆ, ಟೀಚಿಂಗ್ ಓಲ್ಡ್ ಡ್ರಗ್ಸ್ ನ್ಯೂ ಟ್ರಿಕ್ಸ್ ಅಂತ. ಅಂದ್ರೆ ಒಂದೇನಂದ್ರೆ, ನಿಮ್ಗೆ ಗೊತ್ತು, ಒಂದು ಹೊಸ ನಾವು ಔಷಧಿ ಮಾರುಕಟ್ಟೆಗೆ ತಗೊಂಡ್ ಬರ್ಬೇಕಂದ್ರೆ ಎಷ್ಟು $1 billion ಆ ತರ ಮಾತಾಡ್ತಾರೆ, ಅಷ್ಟು ದುಡ್ಡು ಬೇಕಾಗತ್ತೆ. ಯಾಕೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬೇಕು, ಒಂದು 100 ಡ್ರಗ್ ಕ್ಯಾಂಡಿಡೇಟ್ ಬಂದ್ರೆ ಅದು ಕೊನೆಗೆ ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ ತನಕ ಬಂದು ಕೊನೆಗೆ ಮಾರುಕಟ್ಟೆಗೆ ಬರೋ ಹೊತ್ತಿಗೆ ಒಂದಷ್ಟು ಡ್ರಗ್ ಪಾಸಿಬಿಲಿಟೀಸ್ ಎಲ್ಲ ಫೇಲ್ ಆಗತ್ತೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ. ಪ್ಲಸ್ ಆ ಕ್ಲಿನಿಕಲ್ ಟ್ರಯಲ್ಸ್ ಮಾಡೋದಕ್ಕೆ ತುಂಬಾನೇ ದುಡ್ಡು ಖರ್ಚಾಗತ್ತೆ ಅಲ್ವಾ. ಸೊ ಅದಕ್ಕೆ ತುಂಬಾ ಜನ ಏನಕ್ಕೆ ಈಗ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಆಗ್ಲೇ ಇರೋ ಡ್ರಗ್ಸ್ ಎಲ್ಲಾ ಅಪ್ರೂವಲ್ ಪಾಸ್ ಆಗಿದೆ, ಜನರ ಮೇಲೆ ನಾವು ಉಪಯೋಗಿಸ್ಬಹುದು, ಅದರಲ್ಲೇ ಯಾವ್ದಾದ್ರು ನಾವು ಈ ಒಂದು ಹೊಸ ಕಾಯಿಲೆಗೂ ಉಪಯೋಗಿಸ್ಬಹುದಾ ಅಂತ ಒಂದು ಯೋಚನೆ. ಸೊ ಅದೇ ಯೋಚನೆ ಇಟ್ಕೊಂಡೆ ಜನ ಈ ಹೈಡ್ರಾಕ್ಸಿ ಕ್ಲೋರೋಕ್ವಿನ್, ಟ್ರಂಪ್ ಅವ್ರು ಹೇಳಿದ ಪ್ರಕಾರ ಅಜಿತ್ರೋಮೈಸಿನ್, ಮತ್ತೆ ಇನ್ನೊಂದು ಗಿಲಿಯಾಡ್ ಅಂತ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಇದೆ, ಒಂದು ಬೇರೆ ರೋಗಗಳಿಗೆ ಒಂದು ಆಂಟಿವೈರಲ್ ರೆಮ್ಡೆಸಿವಿರ್ ಅಂತ ಅವರೊಂದು ಡ್ರಗ್ ಕ್ರಿಯೇಟ್ ಮಾಡಿದ್ರು. ಈ ಒಂದು 3-4 ಡ್ರಗ್ ಇನ್ನು ಜಾಸ್ತಿ ಒಂದಷ್ಟು ಟೆಸ್ಟ್ ಆಗ್ತಾ ಇದೆ, ಇನ್ನೂ ಜಾಸ್ತಿ ಡ್ರಗ್ಸ್ ಇದ್ರ ಮೇಲೆ ಬೇರೆ ಬೇರೆ ತರ ಟೆಸ್ಟ್ ಮಾಡಬೇಕು ಅಂತ ಉದ್ದೇಶ ಇದೆ. ಸೊ ಇದು ಬ್ಯಾಕ್ ಗ್ರೌಂಡ್. ಆದ್ರೆ ನೋಡಿ ಗಣೇಶ್, ಇದೆಲ್ಲ ಐಡಿಯಾ ಒಳ್ಳೇದು, ಆದ್ರೆ ಸರಿಯಾಗಿ ನಾವು ಟೆಸ್ಟ್ ಮಾಡಬೇಕು. ಇವಾಗ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ತಗೊಂಡ್ರೆ ಸರಿಯಾಗಿ ನಾವಿನ್ನು ಟೆಸ್ಟ್ ಮಾಡಿಲ್ಲ, ಇದು COVID-19 ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ. ಸರಿಯಾಗಿ ಟೆಸ್ಟ್ ಮಾಡಬೇಕು ಅಂದ್ರೆ ಏನು, ಸರಿಯಾದ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಮಾಡಬೇಕು. ಅಂದ್ರೆ ಒಂದಷ್ಟು ಜನಕ್ಕೆ ನೀವು ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಕೊಡಬೇಕು, ಒಂದು ಕಂಟ್ರೋಲ್ ಸ್ಯಾಂಪಲ್ ಗೆ ನೀವು ಹೈಡ್ರಾಕ್ಸಿನ್ ಕ್ಲೋರೋಕ್ವಿನ್ ಕೊಡಕ್ ಬದಲು ಏನು ಕೊಡದೆ ಇರಬೇಕು. ಆದ್ರೆ ಏನಾದ್ರೂ ಒಂದು ಔಷಧಿ ತರ ಕೊಡಬೇಕು, ಏನಾದ್ರೂ ಒಂದು ಇಂಜೆಕ್ಷನ್ ಕೊಡಬೇಕು. ಯಾಕಂದ್ರೆ ಒಳ್ಳೆ ಟ್ರಯಲ್ ಹೇಗ್ ಮಾಡ್ತಾರೆ ಅಂದ್ರೆ, ಪೇಷಂಟ್ ಅಲ್ಲ ಡಬಲ್ ಬ್ಲೈಂಡ್ ಅಂತ ಹೇಳ್ತಾರೆ, ಬರೀ ಪೇಷಂಟ್ ಅಲ್ಲ ಈ ಔಷಧಿ ಕೊಡೋರು ಡಾಕ್ಟರ್ಸ್ ಆಗ್ಲಿ ನರ್ಸಸ್ ಆಗ್ಲಿ ಅವ್ರಿಗೂ ಗೊತ್ತಿರಲ್ಲ ನಾವು ಔಷಧಿ ಕೊಡ್ತಾ ಇದೀವಾ ಇಲ್ವಾ ಅಂತ. ಇದು ಏನಕ್ ತುಂಬಾ ಮುಖ್ಯ ಅಂದ್ರೆ, ನಿಮಗೆ ಅನ್ನಿಸ್ಬೋದು ಇಲ್ಲ ಇಲ್ಲ ನೋಡಿ ಏನೋ ಒಂದು ಔಷಧಿ ಕೊಡ್ತೀನಿ ಅಂತ ಇದಾರೆ, ಬರೀ ಸಕ್ಕರೆ ನೀರು ಇಲ್ಲ ಸಲೈನ್ ವಾಟರ್ ಚುಚ್ತಾ ಇದಾರೆ ಅಂತ ಹೇಳ್ಬಿಡ್ಬೋದು. ಆದ್ರೆ ಆತರ ಒಂದು ಟೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಮಗ್ ಗೊತ್ತಾಗೋದೇ ಇಲ್ಲ ಇದು ವರ್ಕ್ ಆಗ್ತಾ ಇದೆಯಾ ಅಂತ. ಈಗ ಕೋವಿಡ್ ರೋಗದಿಂದ ತುಂಬಾ ಜನ ತಾನೇ ಅವ್ರ ಇಮ್ಯೂನ್ ಸಿಸ್ಟಮ್ ಶಕ್ತಿಯಲ್ಲಿ ಹೊರಗೆ ವಾಪಸ್ ಬರಬಹುದು. ನೀವು ಈ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಕೊಟ್ಟು ಅವ್ರು ವಾಪಸ್ ಬರಬಹುದು. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಇಂದ ಅವ್ರ ಜೀವನ ಇನ್ನು ಬೆಟರ್ ಆಯ್ತಾ, ರೋಗದಿಂದ ಇನ್ನು ವಾಸಿ ಆದ್ರ ಅಂತ ಹೇಳೋದಕ್ಕೆ ಸರಿಯಾದ ಟೆಸ್ಟಿಂಗ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಸದ್ಯಕ್ಕೆ ಮೋಸ್ಟ್ ಆಫ್ ದ ಇನಿಷಿಯಲ್ ಟೆಸ್ಟ್ ಆಗಿದ್ದೆಲ್ಲ ಒಬ್ಸರ್ವೇಷನಲ್ ಸ್ಟಡಿ ಅಂತ ಹೇಳ್ತಾರೆ. ಅಂದ್ರೆ ಈಗ ಒಂದೊಂದು ಡಾಕ್ಟರ್ಗೂ ಅವರ ಹಕ್ಕಿದೆ, ಅವರು ಪೇಷಂಟ್ಸ್ಗೆ ಯಾವ್ದಾದ್ರು ಒಂದು ಔಷಧಿ ವರ್ಕ್ ಆಗತ್ತೆ ಅಂದ್ರೆ ಕೊಟ್ಟು ಟ್ರೈ ಮಾಡೋಣ ಅಂತ ಟ್ರೈ ಮಾಡೋ ಅವಕಾಶ ಅವ್ರಿಗೆ ಇರ್ಲೇಬೇಕು. ಅವರು ಕ್ರೋಸಿನ್ ಕೊಡೋದ ಆಸ್ಪಿರಿನ್ ಕೊಡೋದ ಅಂತ ಒಂದು ಅವಕಾಶ ಇದ್ರೆ ಅದು ಒಳ್ಳೇದು, ಅದರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ನಾವು ಅದನ್ನ ನ್ಯಾಷನಲ್ ಪಾಲಿಸಿ ಅಂತ ಮಾಡೋಕ್ ಮುಂಚೆ ಈ ತರ ಸರಿಯಾದ ಟ್ರಯಲ್ ಮಾಡ್ಲೇಬೇಕು. ಆಗ್ಲೇ ಎಷ್ಟೊಂದು ತಿಂಗಳಾಗಿದೆ, ಅವಕಾಶ ಇತ್ತು, ಈಗ ಕೊನೆಗೂ ಸ್ವಲ್ಪ ಸ್ವಲ್ಪ ಟೆಸ್ಟ್ ಬರ್ತಾ ಇದೆ. ಅಂಡ್ ಈಗ ಆಕ್ಚುಲಿ ಸುದ್ದಿ ಏನ್ ಬರ್ತಾ ಇರೋದಂದ್ರೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಮತ್ತೆ ಅಜಿತ್ರೋಮೈಸಿನ್ ಕೆಲಸ ಮಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ಸ್ವಲ್ಪ ಇನ್ನು ವರ್ಸ್ ಮಾಡ್ತಾ ಇರ್ಬೋದು ಸ್ವಲ್ಪ ಸಿಂಪ್ಟಮ್ಸ್. ಸೊ ತುಂಬಾ ವೇಗವಾಗಿ ನಾವ್ ಈ ತರ ಬೇರೆ ಬೇರೆ ಡ್ರಗ್ಸ್ ಆಗ್ಲೇ ಮಾರುಕಟ್ಟೆಯಲ್ಲಿ ಇದೆ ಉಪಯೋಗಿಸ್ಬಿಡೋಣ ಅಂತ ಮಾಡಿದ್ರೆ ಅದು ತಪ್ಪು.
ಇದು ಇರುವಂತ ಔಷಧಿಗಳ ಬಗ್ಗೆ ಮಾತಾಡಿದ್ವಿ, ಇವಾಗ ಹೊಸ ತರ ಯಾವ ಔಷಧಿಗಳನ್ನ ಡೆವಲಪ್ ಮಾಡ್ತಾ ಇದ್ದೀವಿ?
ನಾವು ಮುಂಚೆ ತಲೆರಟೆಲು ಮಾತಾಡ್ತಾ ಇದೀವಿ ಹೇಗೆ ಈ ಡ್ರಗ್ ಡೆವಲಪ್ಮೆಂಟ್ ಆಗತ್ತೆ ಅಂತ ನಾವಿಬ್ರೆ ಕೂತ್ಕೊಂಡು ಮಾತಾಡಿದ್ವಿ. ನೋಡಿ, ಈ ಆಂಟಿ ವೈರಲ್ ಅಂದ್ರೆ ಆಂಟಿ ವೈರಸ್ ಡ್ರಗ್ ಕಂಡುಹಿಡಿಯೋದು ತುಂಬಾ ಕಷ್ಟವಾದ ಕೆಲಸ. ಆದ್ರೆ ಸಾಕಷ್ಟು ಎಫರ್ಟ್ಸ್ ನಡೀತಾ ಇದೆ, ಪ್ಲಸ್ ಎಕ್ಸಿಸ್ಟಿಂಗ್ ಡ್ರಗ್ಸ್ ಮತ್ತೆ ನ್ಯೂ ಡ್ರಗ್ಸ್ ಸರಿಯಾಗಿ ಟೆಸ್ಟ್ ಮಾಡಿ ಅಗೇನ್ ವ್ಯಾಕ್ಸಿನ್ ತರ ಒಂದೂವರೆ ವರ್ಷದಲ್ಲಿ ಬರೋ ಅವಕಾಶ ಅಂತೂ ಇದೆ. ಸದ್ಯಕ್ಕೆ ಆಂಟಿವೈರಲ್ಸ್ ಮೇನ್ಲಿ HIV ಮೇಲೆ ಒಂದು ವ್ಯಾಕ್ಸಿನು ವರ್ಕ್ ಆಗಿಲ್ಲ, ಆದ್ರೆ ಒಂದಷ್ಟು ಡ್ರಗ್ಸ್ ವರ್ಕ್ ಆಗುತ್ತೆ. ಅದನ್ನ ಆಕ್ಚುಲಿ ಒಟ್ಟಿಗೆ ತಗೊಂಡ್ರೆ HIV ನ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಆದ್ರೆ HIV ಬಿಟ್ಟು ಬೇರೆ ನೀವು ಆಂಟಿವೈರಲ್ಸ್ ನೋಡಕ್ ಹೋದ್ರೆ ಆಕ್ಚುಲಿ ಒಂದು 10-20 ಡ್ರಗ್ಸ್ ಮೇಲೆ ನಿಮಗೆ ಸಿಗೋಲ್ಲ. ಏನಕ್ಕೆ ಇದು ಕಷ್ಟ ಅಂತ ಹೇಳ್ತೀನಿ. ಒಂದು ಸಂವಿಧಾನದ ಎಕ್ಸಾಂಪಲ್ ಇಮ್ಯುನಿಟಿ ಟೆಸ್ಟಿಂಗ್ ಅಲ್ಲಿ ಮಾತಾಡೋದಲ್ಲ, ಅದೇ ತರ ಈ ಡ್ರಗ್ಸ್ ಅನ್ನ ನೀವು ಹೇಗ್ ನೋಡ್ಬೇಕಂದ್ರೆ, ನಮ್ಮ ಬಾಡಿ ಇದು ಫ್ಯಾಕ್ಟರಿ ಅಂತ ಎಲ್ಲ ನಾವು ಮುಂಚೆ ಮಾತಾಡಿದ್ವಿ ಅಲ್ವಾ. ಸೊ ಬೇಸಿಕಲಿ ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಸಿಸ್ಟಮ್ಸ್ ಇದೆ, ಬೇರೆ ಬೇರೆ ಪ್ರೊಸೆಸಸ್ ಇದೆ. ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಪ್ರೊಸೆಸಸ್ ಇರುತ್ತೆ. ಹೇಗೆ ನಾವು ಬೇರೆ ಬೇರೆ ಪ್ರೋಟೀನ್ಸ್ ಅನ್ನು ಕ್ರಿಯೇಟ್ ಮಾಡಬಹುದು, ಹೇಗೆ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗೋ ತರ ಆಸಿಡ್ ಬೇರೆ ಎಲ್ಲ ಪ್ರೊಡ್ಯೂಸ್ ಮಾಡಬಹುದು, ಬೇರೆ ಬೇರೆ ತರ ಸಿಸ್ಟಮ್ಸ್ ಇರುತ್ತೆ. ಆ ಸಿಸ್ಟಮ್ಸ್ ಯಾವ್ಯಾವ್ದು ಕ್ರಿಟಿಕಲ್ ಸಿಸ್ಟಮ್ಸ್ ಅಂತ ಇರುತ್ತೋ ನೀವು ಅದನ್ನ ಹೋಗಿ ಟಾರ್ಗೆಟ್ ಮಾಡಿದ್ರೆ ಅದು ನಮ್ಮ ಮನುಷ್ಯರಿಗೂ ಪಾಯ್ಸನ್ ಆಗ್ಬಹುದು. ಅದೇ ತರ ಕ್ರಿಟಿಕಲ್ ಸಿಸ್ಟಮ್ ನ ನೀವು ಒಂದು ಬ್ಯಾಕ್ಟೀರಿಯಾಗ ಹೋಗಿ ಟಾರ್ಗೆಟ್ ಮಾಡಿದ್ರೆ ಅದು ಆ ಬ್ಯಾಕ್ಟೀರಿಯಾಗೆ ಅದು ಬ್ಯಾಕ್ಟೀರಿಯಲ್ ಆಂಟಿ ಬಯೋಟಿಕ್ ಆಗೋಗ್ಬಹುದು ಅಲ್ವಾ. ಸೊ ಅದೇ ತರ ವೈರಸ್ಗೂ ನಾವು ಯೋಚನೆ ಮಾಡ್ಬೇಕು. ಆದ್ರೆ ಶಶಿ ಅವ್ರು ಹೇಳುತ್ತರ ವೈರಸ್ ಅನ್ನೋದು ಅದು ಹೈಜಾಕ್ ಮಾಡುತ್ತೆ ನಮ್ ಫ್ಯಾಕ್ಟರಿ ಸಿಸ್ಟಮ್ ಅನ್ನ. ಒಂದು ಬ್ಯಾಕ್ಟೀರಿಯಾ ನಮ್ ಬ್ಲಡ್ ಒಳಗ್ ಬಂದ್ರೆ ಆ ಬ್ಯಾಕ್ಟೀರಿಯಾ ಒಳಗ ಅದರದೇ ಸಿಸ್ಟಮ್ ಇರುತ್ತೆ, ಅಂಡ್ ಅದರ ಸಿಸ್ಟಮ್ ಇರೋದು ನಮ್ ಸಿಸ್ಟಮ್ಗಿಂತ ಸ್ವಲ್ಪ ಬೇರೆ. ಸೊ ಅದರಲ್ಲೂ ಒಂದು ಯಾವ್ದೋ ಒಂದು ಪ್ರೋಟೀನ್ ಇರ್ಬೋದು, ನಮ್ದ್ರಲ್ಲೂ ಪ್ರೋಟೀನ್ ಇರ್ಬೋದು, ಆದ್ರೆ ಅದು ಬೇರೆ ಬೇರೆ ತರ ಇರುತ್ತೆ. ಸೊ ಒಂದು ತರ ನಾವು ಡ್ರಗ್ಸ್ ಅಂತ ನೋಡಕ್ ಹೋದ್ರೆ ತುಂಬಾ ಸತಿ ಈ ಸಿಸ್ಟಮ್ಸ್ ಅಲ್ಲಿ ಬೇರೆ ಬೇರೆ ಲಾಕ್ಸ್ ಅಂಡ್ ಕೀಸ್ ಅಂತ ನಾವು ಯೋಚನೆ ಮಾಡ್ಬೋದು. ಸೊ ಆ ಲಾಕ್ ಅಂಡ್ ಕೀ ಅದು ಫಿಟ್ ಆದಾಗ ಅದು ಸರಿಯಾಗಿ ವರ್ಕ್ ಆಗಿ ನೆಕ್ಸ್ಟ್ ಡೋರ್ ಓಪನ್ ಆಗುತ್ತೆ, ಏನೋ ಒಂದು ಪ್ರೋಸೆಸ್ ಮುಂದೆ ಹೋಗುತ್ತೆ. ಸೊ ನಾವೊಂದು ಡ್ರಗ್ ಕ್ರಿಯೇಟ್ ಮಾಡುವಾಗ ಒಂದು ತರ ಸಿಂಪಲ್ ಆಗಿ ಯೋಚನೆ ಮಾಡ್ಬೇಕಂದ್ರೆ ಅದೊಂದು ಮಾಸ್ಟರ್ ಕೀ ಜಾಮರ್ ಅಂತ ಇಟ್ಕೊಳ್ಳಿ. ಅದು ಹೋಗಿ ಆ ಲಾಕ್ ಹೋಗಿ ಸಿಕ್ಕಾಕೊಂಡ್ ಬಿಟ್ರೆ ಆ ಲಾಕ್ ಆಮೇಲೆ ತೆಗಿಯೋಕೆ ಆಗೋದಿಲ್ಲ.
ಓಕೆ
ಓಕೆ. ಸೊ ಆ ತರ ಒಂದು ಯೋಚನೆ ಮಾಡಿ
ನಿಮಗೇನೋ ಒಂದು ಮಲೇರಿಯಾ ಇನ್ಫೆಕ್ಷನ್ ಆಗಿದೆ, ನೀವು ಈ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಡ್ರಗ್ ಮಲೇರಿಯಾಗೋಸ್ಕರ ತಗೊಂಡ್ರೆ ಆ ಮಲೇರಿಯಾ ಪ್ಯಾರಾಸೈಟ್ ಇದೆಯಲ್ಲ, ಆ ಪ್ಯಾರಾಸೈಟ್ ಹೋಗೋದ್ ಹೇಗೋ ಹೊಡೆಯುತ್ತೆ. ಆ ಪ್ಯಾರಾಸೈಟ್ ಅಲ್ಲಿರೋ ಯಾವ್ದೋ ಒಂದು ಪ್ರೋಟೀನ್ಗೋ ಯಾವ್ದೋ ಒಂದು ಸಿಸ್ಟಮ್ ಅಲ್ಲಿ ಹೋಗಿ ಇದು ಒಂದು ಜಾಮರ್ ತರ ಹೋಗಿ ಅಂಟ್ಕೊಂಡು ಪ್ಯಾರಾಸೈಟ್ ಆಮೇಲೆ ಅದ್ರ ಜೀವನ ಸರಿಯಾಗಿ ಕೆಲಸ ಮಾಡಲ್ಲ. ಇಲ್ಲ ಅಂದ್ರೆ ತುಂಬಾ ಸತಿ ಡ್ರಗ್ಸ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಆ ಬ್ಯಾಕ್ಟೀರಿಯಾ ಇದೆಯಲ್ಲ ಇಲ್ಲ ಪ್ಯಾರಾಸೈಟ್ ಇದೆಯಲ್ಲ ಅದಕ್ಕೆ ಹೋಗಿ ಹೇಗಾದ್ರೂ ಅಂಟ್ಕೊಂಡು ನಮ್ ಇಮ್ಯೂನ್ ಸಿಸ್ಟಮ್ ಗೆ ಅದನ್ನ ತೋರ್ಸೋಕ್ ಶುರು ಮಾಡುತ್ತೆ. ಸೊ ಆವಾಗ ನಮ್ ಇಮ್ಯೂನ್ ಸಿಸ್ಟಮ್ ಅದನ್ನ ಕಂಡಿಡಿಬಹುದು, ಓ ಇದು ಹೊರಗಿನ ಬಾಡಿ, ಇದು ನಮಗ್ ಕಾಟ ಕೊಡ್ತಾ ಇದೆ, ಇದನ್ ನಾವು ಆಚೆ ಹೇಳ್ಕೊಂಡು ಹೋಗೋಣ. ಸೊ ಆ ತರ ಕೆಲಸ ಮಾಡೋದು. ಆಂಟಿ ವೈರಲ್ ಏನ್ ಕಷ್ಟ ಅಂದ್ರೆ ಈ ವೈರಸ್ ಮೋಸ್ಟ್ ಆಫ್ ಇಟ್ಸ್ ವರ್ಕ್ ಅದು ನಮ್ಮ ಬಾಡಿ ಸೆಲ್ ಒಳಗೆ ಕೆಲಸ ಮಾಡುತ್ತೆ. ಸೊ ನಮಗೆ ಎಷ್ಟೊಂದು ಟಾರ್ಗೆಟ್ ಎಷ್ಟೊಂದು ಗುರಿ ಸಿಗುತ್ತೋ ಈ ತರ ಒಂದು ಡ್ರಗ್ ಇನ್ವೆಂಟ್ ಮಾಡಿ ಅದನ್ನ ಹೊಡೆಯೋಕೆ ಗುರಿಗಳು ಇನ್ನು ಕಡಿಮೆ ಅಂಡ್ ಗುರಿಗಳಿನ್ನು ಕಷ್ಟ. ಯಾಕಂದ್ರೆ ಈ ಈ ಮಾಸ್ಟರ್ ಕೀ ಜಾಮರ್ ಅಂತೀನಲ್ಲ ಇದು ಬೇರೆ ಬೇರೆ ಕಡೆ ಹೋಗು ಹೊಡಿಬಹುದು. ಕೊನೆಗೆ ನಾವು ಸೇ ಒಂದ್ ಟ್ಯಾಬ್ಲೆಟ್ ತಗೊಂಡ್ರೆ ಇಲ್ಲ ಒಂದ್ ಇಂಜೆಕ್ಷನ್ ತಗೊಂಡ್ರೆ ಇಡೀ ಬಾಡಿಗೆ ಹರಡುತ್ತೆ ಆ ಡ್ರಗ್. ನೀವು ಒಂದು ಕ್ರೋಸಿನ್ ತಗೊಳ್ಳಿ, ಆಂಟಿಬಯೋಟಿಕ್ ತಗೊಳ್ಳಿ, ನಿಮಗೆ ನೆಗಡಿ ಕೆಮ್ಮ ಇರಬಹುದು, ಆದ್ರೆ ಒಂದ್ಸತ್ ನಾವು ತಗೊಂಡ್ಮೇಲೆ ಇಡೀ ಬಾಡಿಗೆ ಹರಡುತ್ತೆ. ಸೊ ಅದು ತಪ್ಪು ಕಡೆ ಹೋದ್ರೆ ನಿಮಗೆ ಸೈಡ್ ಎಫೆಕ್ಟ್ ಬರುತ್ತೆ. ಇವಾಗ ತುಂಬಾ ಜನಕ್ಕೆ ಅಸಿಡಿಟಿ ಇರುವಾಗ ನೀವು ಪೇನ್ ಕಿಲ್ಲರ್ ತಗೊಂಡ್ರೆ ನೋವನ್ನ ಕಡಿಮೆ ಮಾಡಬೇಕು, ಆದ್ರೆ ನಮ್ಮ ಹೊಟ್ಟೆ ಲೈನಿಂಗ್ ಅಲ್ಲಿ ಸ್ಟಮಕ್ ಲೈನಿಂಗ್ ಅಲ್ಲಿ ಬೇರೆ ಯಾವ್ದೋ ಒಂದು ಟಾರ್ಗೆಟ್ ಬಂದ್ಬಿಡುತ್ತೆ, ಅದಕ್ಕೆ ಅಲ್ಲಿ ಹೋಗಿ ಅದು ಅಂಟ್ಕೊಂಡ್ರೆ ಅದ್ ನಮಗೆ ಹೊಟ್ಟೆ ನೋವು ಬರುತ್ತೆ. ಸೊ ಆತರ ಸೊ ಆಂಟಿವೈರಲ್ ಅಲ್ಲಿ ತುಂಬಾನೇ ಕಷ್ಟ, ಯಾಕಂದ್ರೆ ವಾಟ್ ಎವರ್ ಇಸ್ ಎಫೆಕ್ಟಿವ್ ಅಗೇನ್ಸ್ಟ್ ದ ವೈರಸ್ ನಮ್ ಬಾಡಿಗೂ ಅಷ್ಟೇ ಹಾರ್ಮ್ ಮಾಡಬಹುದು. ಸೊ ಅದರಲ್ಲಿ ಸೊ ಒಂದು ಫ್ಯೂ ಟಾರ್ಗೆಟ್ಸ್ ಅನ್ನ ಜನ ನೋಡಿದ್ದಾರೆ. ಒಂದು ಶಶಿಯವರು ಮುಂಚೆ ಹೇಳ್ತಾ ಇದ್ರು ಈ ಕೊರೋನಾ ವೈರಸ್ಸಿನ ಕೊರೋನಾ ಕ್ಲಬ್ ತರ ಸ್ಪೈಕ್ ಇದೆಯಲ್ಲ, ಆ ಸ್ಪೈಕ್ ಇಟ್ಕೊಂಡು ಬಂದು ನಮ್ಮ ಹ್ಯೂಮನ್ ಸೆಲ್ಸ್ ಅನ್ನ ಅದು ಎಂಟರ್ ಮಾಡುತ್ತೆ. ಸೊ ಯಾವ್ದಾದ್ರು ಆ ಎಂಟ್ರಿ ಪಾಯಿಂಟ್ ಅನ್ನ ನಿಲ್ಸೋದಕ್ಕೆ ನಾವು ಡ್ರಗ್ಸ್ ಉಪಯೋಗಿಸ್ಬೋದು. ಸೊ ಒಂದ್ ಅದು ಟಾರ್ಗೆಟ್. ಅದಕ್ಕೋಸ್ಕರ ಬೇರೆ ಬೇರೆ ಆಗ್ಲೇ ಆ ಸ್ಪೈಕ್ ಪ್ರೋಟೀನ್ ಶೇಪು ಸೈಜು ಪ್ರಾಪರ್ಟೀಸ್ ಡಿ ಎನ್ ಎ ಸೀಕ್ವೆನ್ಸ್ ಎಲ್ಲದನ್ನು ಆಗ್ಲೇ ಕಂಡಿಡಿದಿದ್ದಾರೆ. ಸೊ ಅದಕ್ಕೋಸ್ಕರ ಒಂಥರ ನಾವು ಅದಕ್ಕೆ ಸರಿಯಾಗಿ ಯಾವ ಡ್ರಗ್ ಕೆಲಸ ಮಾಡುತ್ತೆ ಅಂತ ನಾವು ಒಂದು ಸ್ಕ್ರೀನಿಂಗ್ ಅದೆಲ್ಲ ಕೆಲಸ ಶುರು ಮಾಡಿದ್ದಾರೆ ಸಂಶೋಧಕರು. ಇನ್ನೊಂದು ಒಂದೊಂದ್ಸತಿ ವೈರಸ್ ಹೊರಗ್ ಬರ್ತಾ ಇರುವಾಗ ಇಲ್ಲ ವೈರಸ್ ಅದರ ಪ್ರೋಟೀನ್ ಮಾಡುವಾಗ ಬೇರೆ ಬೇರೆ ತರ ಈ ತರ ಟಾರ್ಗೆಟ್ ಕೊಡ್ಬೋದು. ಸೊ ಅದು ನಾವು ಹೋಗಿ ಐಡೆಂಟಿಫೈ ಮಾಡಿ ಹೊಡೆದಷ್ಟು ನಾವ್ ಅಲ್ಲಿ ಹೋಗಿ ಮಾಡಬಹುದು.
ಥ್ಯಾಂಕ್ಸ್ ಪವನ್ ಅವರೇ. ಸೊ ಶಶಿ ಅವರೇ, ಮುಂದೆ ಇವಾಗ ಸುಮಾರು ತರ ಇಂಟರ್ವೆನ್ಷನ್ಸ್ ಬರ್ತಾ ಇದೆ. ಇವಾಗ ಗವರ್ಮೆಂಟ್ ಅವರು ಏನೇನೋ ಟ್ರೈ ಮಾಡ್ತಿದ್ದಾರೆ, ಪ್ರೈವೇಟ್ ಲ್ಯಾಬ್ಸ್ ಅವರು ಏನೇನೋ ಟ್ರೈ ಮಾಡ್ತಿದ್ದಾರೆ. ಇದು ಎಲ್ಲಾನು ಈ ಒಟ್ಟಿಗೆ ಬರಕ್ಕೆ ಸಾಕಷ್ಟು ಟೈಮ್ ಆಗುತ್ತೆ ಅಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತೆ ಇದು ಓನ್ಲಿ ವೇಸ್ ಅಂತ ನೀವು ಹೇಳ್ತಾ ಇದ್ದೀರಾ ಈಗ ಸದ್ಯಕ್ಕೆ ಪ್ರಿವೆಂಟ್ ಮಾಡೋದಕ್ಕೆ. ಇದೆಲ್ಲದಕ್ಕೂ ಒಂದು ಲಾಜಿಕಲ್ ಎಂಡ್ ಪಾಯಿಂಟ್ ಅನ್ನೋದು ಯಾವ ತರ ಅಂದ್ರೆ ಅಥವಾ ಆ ತರನೋ ಒಂದು ಕಲ್ಪನೆ ಮಾಡೋ ಸಾಧ್ಯತೆಗಳಿವ್ಯಾ ಅಥವಾ ಇಲ್ವಾ?
ಒಂದು ಏನು ಅಂತಂದ್ರೆ ಇದು ಕೊರೋನಾ ವೈರಸ್ ಅನ್ನೋದು ದೇರ್ ಇಸ್ ನಥಿಂಗ್ ಸೋ ಸ್ಪೆಷಲ್ ಅಬೌಟ್ ಇಟ್ ಅದರ್ ದನ್ ಐ ಮೀನ್ ಬೇರೆ ವೈರಸ್ಗಳು ಅದು ಸ್ಪ್ರೆಡ್ ಆಗತ್ವೆ. ಆದ್ರೆ ಈ ಕೊರೋನಾ ವೈರಸ್ ಏನಾಗ್ತಿದೆ ಅಂತಂದ್ರೆ ಈ COVID-19 ಅದು ಏನಾಗ್ತಿದೆ ಅಂತಂದ್ರೆ ಇದು ಸ್ಪ್ರೆಡ್ ಇಸ್ ಈಸಿ, ಸ್ಪ್ರೆಡ್ ಇಸ್ ಫಾಸ್ಟ್. ಆದ್ರಿಂದ ತುಂಬಾ ಜನಕ್ಕೆ ಇನ್ಫೆಕ್ಷನ್ಸ್ ಬರ್ತಾ ಇದೆ. ಇನ್ನೊಂದೇನು ಅಂತಂದ್ರೆ ಇದು ಸ್ಪ್ರೆಡ್ ಆಗೋದು ನಾವು ಕಮ್ಮಿ ಮಾಡಿದ್ರೆ ಇಟ್ ವಿಲ್ ಹ್ಯಾವ್ ಅ ಸಿಮಿಲರ್ ಸ್ಟೇಟಸ್ ಆಸ್ ಫ್ಲೂ ಫಾರ್ ಎಕ್ಸಾಂಪಲ್. ಅಫ್ಕೋರ್ಸ್ ಇದರ ಮಾರ್ಟಾಲಿಟಿ ರೇಟ್ ಫ್ಲೂಗಿಂತ ಹೆಚ್ಚಾಗಿರ್ಬೋದು, ಬಟ್ ದಟ್ ಈಸ್ ಅ ಗುಡ್ ಗೋಲ್ ನನ್ನ ಪ್ರಕಾರ ಟು ಹ್ಯಾವ್ ಟು ರೆಡ್ಯೂಸ್ ದಿಸ್ ಇನ್ಫೆಕ್ಷನ್ ಸ್ಪ್ರೆಡ್. ಮೇ ಬಿ ನೀವು ಮುಂಚೆ ವಿಶು ಅವರು ಮತ್ತೆ ಬೇರೆಯವ್ರ ಜೊತೆ ಮಾತಾಡಿದ ಹಾಗೆ ಈ ಮಾಡೆಲಿಂಗ್ ಇಂದ ಏನು ಬರ್ತಾ ಇದೆ ಅಂತಂದ್ರೆ ಒಂದ್ ಪರ್ಸನ್ ಇನ್ಫೆಕ್ಟ್ ಆದ್ರೆ ಆ ಪರ್ಸನ್ ಇಂದ ಒಂದ್ ಇನ್ಫೆಕ್ಟೆಡ್ ಪೇಷಂಟ್ ಇಂದ ಇನ್ನು ಎಷ್ಟ್ ಜನ ಇನ್ಫೆಕ್ಟ್ ಆಗ್ಬಹುದು ಅದು ಒಂದಕ್ಕಿಂತ ಜಾಸ್ತಿ ಆದ್ರೆ ಇನ್ಫೆಕ್ಷನ್ ಬೇಗ ಹರಡುತ್ತೆ. ಆನ್ ಆವರೇಜ್ ಒಂದಕ್ಕಿಂತ ಕಮ್ಮಿ ಆದ್ರೆ ಇನ್ಫೆಕ್ಷನ್ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಅಂತಂದ್ರೆ ದ ಮೆಡಿಕಲ್ ಸಿಸ್ಟಮ್ ಹಾಸ್ಪಿಟಲ್ ಸಿಸ್ಟಮ್ ಅದನ್ನ ಹ್ಯಾಂಡಲ್ ಮಾಡೋ ಶಕ್ತಿ ಇರುತ್ತೆ.
ಶಶಿಯವರೇ, ಕೊನೆಯದಾಗಿ ತುಂಬಾ ಕಡೆ ಇವಾಗ ರೂಮರ್ಗಳು ಹಬ್ಬತಾ ಇದೆ, ಏನೇನೋ ವಾಟ್ಸ್ಆಪ್ ಅಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಅಂಡ್ ನಮ್ ಟಿವಿ ಚಾನೆಲ್ಗಳು ಇಲ್ದೆ ಇರೋ ವಿಷಯಗಳನ್ನೆಲ್ಲ ಜಾಸ್ತಿ ಆಂಪ್ಲಿಫೈ ಮಾಡ್ತಾ ಇರ್ತಾರೆ. ಇದರಲ್ಲಿ ಒಂದು ಪಾಪ್ಯುಲರ್ ಆಗಿರೋ ಒಂದು ರೂಮರ್ ಏನು ಅಂತಂದ್ರೆ ಇದನ್ನ ಯಾರೋ ಲ್ಯಾಬ್ ಅಲ್ಲಿ ಕ್ರಿಯೇಟ್ ಮಾಡಿದ್ರು, ಬ್ಯಾಟ್ಗಳಿಂದ ಬರ್ಲಿಲ್ಲ, ಇದು ಯಾವ್ದೋ ಒಂದ್ ಲ್ಯಾಬಲ್ ಇಂಜಿನಿಯರ್ ಮಾಡಿ ಜನಗಳಿಗೆಲ್ಲ ಹಾಳಾಗ್ಲಿ ಅನ್ನೋ ತರ ಅದಕ್ಕೋಸ್ಕರನೇ ಆ ಉದ್ದೇಶದಿಂದಾನೇ ಮಾಡಿದ್ರು ಅಂತಾನು ಸುಮಾರು ಜನ ಹೇಳ್ತಿದ್ದಾರೆ. ಮಾತಲ್ಲಿ ಏನಾರ ಸತ್ಯ ಇದೆಯಾ?
ಇದು ಒಂದು ಕಾನ್ಸ್ಪಿರಸಿ ಥಿಯರಿ ಅಂತ ಹೇಳ್ಬೋದು ಇನ್ ಎ ಸಿಂಪಲ್ ವೇ. ಯಾಕಂತಂದ್ರೆ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ತುಂಬಾ ಇದೆ ದಟ್ ದಿಸ್ ಇಸ್ ನಾಟ್ ಡಿಸೈನ್ಡ್ ಇನ್ ಎ ಲ್ಯಾಬ್ ಬಟ್ ನ್ಯಾಚುರಲ್ ಆಗಿ ಬಂದಿದೆ ಅಂತ. ಹೇಗೆ ಇದು ಹೇಗೆ ಹೇಳ್ಬೋದು ಅಂತಂದ್ರೆ, ಲ್ಯಾಬ್ ಅಲ್ಲಿ ಒಂದ್ ವೇಳೆ ನಾವು ಮುಂಚೆ ಮಾತಾಡ್ತಿದ್ವಲ್ಲ ಇದು ಆರ್ ಎನ್ ಎ ಅಥವಾ ಡಿ ಎನ್ ಎ ಒಂದು ವೈರಸ್ ಗೆ ಇರುತ್ತೆ ಅಂತ, ಅದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ನಾವು ಹೇಳಿದ ಹಾಗೆ ಆ ವೈರಸ್ ಪ್ರೋಟೀನ್ಸ್ ಬಗ್ಗೆ ಮತ್ತೆ ಅದು ರೆಪ್ಲಿಕೇಟ್ ಆಗೋದ್ರ ಬಗ್ಗೆ ಎಲ್ಲ ಅದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಒಂದ್ ವೇಳೆ ಡಿಸೈನ್ ಮಾಡ್ಬೇಕು ಅಂತಂದ್ರೆ ನಾವು ಆ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ನಾವು ಲ್ಯಾಬ್ ಅಲ್ಲಿ ವಾಟ್ ಎವರ್ ಟೆಕ್ನಿಕ್ಸ್ ಆರ್ ಟೆಕ್ನಾಲಜೀಸ್ ವಿ ಹ್ಯಾವ್ ಸ್ಟಾರ್ಟಿಂಗ್ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ ಆರ್ ಎನ್ ಎ ಬ್ಯಾಕ್ ಬೋನ್, ಅದಕ್ಕೆ ಕೆಲವೊಂದು ಫಿಂಗರ್ ಪ್ರಿಂಟ್ ಇದೆ. ಆ ಫಿಂಗರ್ ಪ್ರಿಂಟ್ ವಿಲ್ ಸರ್ವ್ ಎಸ್ ಕ್ಲೂಸ್ ಫಾರ್ ಅಸ್ ಟು ಡಿಟೆಕ್ಟ್ ಇಫ್ ಇಟ್ ಇಸ್ ಲ್ಯಾಬ್ ಮೇಡ್ ಆರ್ ನ್ಯಾಚುರಲ್
ನ್ಯಾಚುರಲ್ ಅಂತ.
ಸೊ ಈ ವೈರಸ್ ಈ ಕೋವ್ ಟು ವೈರಸ್ ಬಗ್ಗೆ ಸೀಕ್ವೆನ್ಸ್ ಮಾಡಿದೀವಿ ಅಂತ ಹೇಳಿದ್ನಲ್ಲ, ಆ ಸೀಕ್ವೆನ್ಸ್ ಇಂದ ನಮಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಈ ಬ್ಯಾಕ್ ಬೋನ್ ಸಿಂಥೆಟಿಕ್ ಆರ್ ಡಿಸೈನ್ ಬ್ಯಾಕ್ ಬೋನ್ ಫಿಂಗರ್ ಪ್ರಿಂಟ್ಸ್ ಯಾವ್ದು ಕಾಣ್ತಿಲ್ಲ. ಇನ್ಸ್ಟೆಡ್ ನಮ್ಗೆ ಸೇಮ್ ಸೀಕ್ವೆನ್ಸಸ್ ಆರ್ ಸೀಕ್ವೆನ್ಸ್ ಸಿಮಿಲಾರಿಟಿ ಅಂತ ಏನ್ ಹೇಳ್ತೀವಿ, ಈ ಬೇರೆ ಮುಂಚೆ ಇತ್ತಲ್ಲ ಈ ಸಾರ್ಸ್ ವೈರಸ್ ಅದಕ್ಕೆ ತುಂಬಾ ಸಿಮಿಲಾರಿಟಿ ಇದೆ. ಮತ್ತೆ ಆ ಸಿಮಿಲಾರಿಟಿ ಇಂದ ಮ್ಯೂಟೇಷನ್ಸ್ ಆಗಿ ಚೇಂಜಸ್ ಕೂಡ ಇದೆ. ಆ ಮ್ಯೂಟೇಷನ್ಸ್ ಇಂದ ಆ ಚೇಂಜಸ್ ಇಂದಾನೇ ಈ ಇನ್ಫೆಕ್ಷನ್ ಮತ್ತೆ ಈ ಸ್ಪ್ರೆಡಿಂಗ್ ಬೇರೆ, ಈ ಡಿಸೀಸ್ ಬೇರೆ. So based on that sequence information, namge I think we can very confidently say that this can come from natural sources alone. Adu bats e agirli illa bere animals pangolins e agirli, it is possible to come from those sources alone. And have come only from mutations. Nan munche heltidnala ond ACE2 anta ond receptor ide ee ಕೋ ಟು ಅನ್ನೋ ಈ ವೈರಸ್ ಈ ACE2 ತುಂಬಾ ಚೆನ್ನಾಗಿ ಅಟ್ಯಾಚ್ ಮಾಡ್ತಾ ಇದೆ. ಅಂಡ್ ದಟ್ ಕ್ಯಾನ್ ಹ್ಯಾಪನ್ ಓನ್ಲಿ ದ ಇನ್ಕ್ರೀಸ್ ಇನ್ ದಿಸ್ ಸೆಲೆಕ್ಟಿವಿಟಿ ಕ್ಯಾನ್ ಹ್ಯಾಪನ್ ವೈ ನ್ಯಾಚುರಲ್ ಪ್ರೊಸೆಸ್ ಓನ್ಲಿ.
ಓಕೆ,
ಇದ್ರಲ್ಲಿ ಜಸ್ಟ್ ನಾ ಒಂದ್ ಆಡ್ ಮಾಡ್ತೀನಿ. ಒಂದು ವೈರಸ್ ಹಿಂಗ್ ಹರಡ್ತಾ ಇರುವಾಗ ಸಂಶೋಧನೆನು ತುಂಬಾ ನಡೀತಾ ಇದೆ. ಆ ಸಂಶೋಧನೆ ನಡಿಬೇಕಂದ್ರೆ ತುಂಬಾ ಸತಿ ನಾವು ಪಿಯರ್ ರಿವ್ಯೂ ಜರ್ನಲ್ಸ್ ಎಲ್ಲ ನಾವ್ ನೋಡ್ತೀವಲ್ವಾ, ಸೊ ಆ ಪಿಯರ್ ರಿವ್ಯೂ ಅನ್ನೋದು ತುಂಬಾ ಸತಿ ವರ್ಷ ಗಟ್ಲೆ ತಗೊಳತ್ತೆ. ಸೊ ಅದು ರಿವ್ಯೂ ಆಗಿ ಪಬ್ಲಿಷ್ ಆಗೋದಕ್ಕೆ, ಅದಕ್ಕೆ ಈ ತರ ಕಾಲದಲ್ಲಿ ತುಂಬಾ ಜನ ಪ್ರೀ ಪ್ರಿಂಟ್ಸ್ ಅಂತಾನೆ ರಿವ್ಯೂ ಆಗೋಕ್ ಮುಂಚೆನೆ ಓಪನ್ ಆಗಿ ಹಾಕಿ ಇದು ನಾನ್ ರಿವ್ಯೂಡ್ ಅಂತ ಶೇರ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಒಳ್ಳೇದು, ಅವಾಗ ಕೊಲಾಬ್ರೇಷನ್ ಇನ್ನು ಜಾಸ್ತಿ ಆಗ್ಬೋದು, ಎಲ್ಲ ನೋಡ್ಬೋದು. ಆದ್ರೆ ಅದ್ರ ಸೈಡ್ ಎಫೆಕ್ಟ್ ಏನು ಅಂದ್ರೆ, ಯಾವ್ದೋ ಒಂದು ಪೇಪರ್ ಅನ್ನ ಯಾರೋ ನಾವು ಮೀಡಿಯಾನಲ್ಲಿ ಹಿಡ್ಕೊಂಡು ಆಮೇಲೆ ವಾಟ್ಸ್ಆಪ್ ಬಂದು ಹರಡ್ ಬಿಟ್ರೆ ಯಾವ್ದೋ ಒಂದು ಅನ್ವೆರಿಫೈಡ್ ಇನ್ಫಾರ್ಮೇಶನ್ ಇಲ್ಲ ಟೆಂಟೇಟಿವ್ ಇನ್ಫಾರ್ಮೇಶನ್ ಹಿಂಗೆ ಎಲ್ಲಾ ಕಡೆ ಹರಡುತ್ತೆ. ಸೊ ಶಶಿ ಅವರೆಲ್ಲ ಹೇಳಿದ್ದಕ್ಕೆ ಆಡ್ ಮಾಡ್ಬೇಕಂದ್ರೆ, ಒಂದು ಯಾವ್ದೋ ಒಂದು ಪೇಪರ್ ಬಂತು ಈ ವೈರಸ್ ಅಲ್ಲಿ ಯಾವ್ದೋ ಎರಡು ಕಡೆ HIV ತರಾನೇ ಇದೆ ಅದ್ರ ಸೀಕ್ವೆನ್ಸ್, ಅದರಿಂದ ಇದು ಮನುಷ್ಯರು ಇದನ್ನ ಎಂಜಿನಿಯರ್ ಮಾಡಿದ್ದಾರೆ ಅಂತ ಒಂದು ಅರ್ಲಿ ಪೇಪರ್ ಪಬ್ಲಿಷ್ ಆಯ್ತು ಈ ಪ್ರಿಪ್ರಿಂಟ್ ಆಗಿ. ಅದು ಇಮ್ಮಿಡಿಯೇಟ್ಲಿ ಆಕ್ಚುಲಿ ಕಮ್ಯುನಿಟಿ ಎಲ್ಲರೂ ಇಲ್ಲ ಇದು ತಪ್ಪು ಇದು ಬ್ಯಾಡ್ ಸೈನ್ಸ್ ಅಂತ ಹೇಳಿ ಆ ಪೇಪರ್ ರಿಟ್ರಾಕ್ಟ್ ಆಗೋಯ್ತು. ಆ ಪೇಪರ್ ಇವಾಗ ಸೈಂಟಿಸ್ಟ್ ಯಾರು ನೋಡ್ತಾ ಇಲ್ಲ, ಆದ್ರೆ ನಮ್ಮ ರೂಮರ್ಸ್ ಅಲ್ಲಿ ಬೇರೆ ಕಡೆ ಎಲ್ಲ ಇನ್ನೂ ಅದು ಹರಡ್ತಾನೆ ಇದೆ. ಸೊ ಆ ವೈರಸ್ ಹೇಗೆ ಹರಡುತ್ತೋ ಅದೇ ತರ ನಮ್ ವಾಟ್ಸ್ಆಪ್ ರೂಮರ್ ಅಂತೂ ಹರಡ್ತಾನೆ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇರೆ ತರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬೇಕಾಗುತ್ತೆ ನಮಗೆಲ್ಲ.
ತುಂಬಾ ಕರೆಕ್ಟ್, ವೆರಿ ವೆರಿ ಕರೆಕ್ಟ್.
ಶಶಿಯವರೇ, ಕೊನೆದಾಗಿ ಏನಾದ್ರು ನೀವು ಆಡ್ ಮಾಡಕ್ ಇಷ್ಟಪಡ್ತೀರಾ?
ಯಾ, ಸೊ ಪವನ್ ಹೇಳಿದಾಗೆ ವೈರಸ್ ಇಸ್ ಸ್ಪ್ರೆಡಿಂಗ್ ಫಾಸ್ಟ್, ಸೈಂಟಿಫಿಕ್ ರಿಸರ್ಚ್ ಕೂಡ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಅಂಡ್ ಇದರಿಂದ ಕಮ್ಯುನಿಟಿ ಹ್ಯಾಸ್ ಕಮ್ ಟುಗೆದರ್ ಅಂಡ್ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಟ್ ಗಿವ್ಸ್ ಮಿ ಅ ಲಾಟ್ ಆಫ್ ಹೋಪ್ ದಟ್ ವಿ ವಿಲ್ ಓವರ್ಕಮ್ ದಿಸ್ ಇನ್ ಎ ರೀಸನಬಲ್ ಟೈಮ್ ಅಂಡ್ ಇನ್ ಎ ಗುಡ್ ವೇ. ಅದು ಬಟ್ ದಟ್ ಸೆಡ್, ಇದು ಮಿಸ್ಇನ್ಫಾರ್ಮೇಶನ್ ಕೂಡ ತುಂಬಾ ಹರಡ್ತಾ ಇದೆ. ನಾಟ್ ಓನ್ಲಿ ಡಿಸೀಸ್ ಬಟ್ ಈ ಮಿಸ್ಇನ್ಫಾರ್ಮೇಶನ್ ಕೂಡ ಕೌಂಟರ್ ಮಾಡೋದು ಒಂದು ಚಾಲೆಂಜ್ ಆಗಿದೆ. ಈ ತರ ನಾವು ಮಾತಾಡೋದು ಮತ್ತೆ ಈ ಇನ್ಫಾರ್ಮೇಶನ್ ಕೊಡೋದೆಲ್ಲ ಐ ಥಿಂಕ್ ಇಟ್ಸ್ ವೆರಿ ವೆರಿ ಯೂಸ್ಫುಲ್ ಇನ್ ಜನರಲ್ ಅಂಡ್ ಟು ರೈಸ್ ಅವೇರ್ನೆಸ್ ಆಫ್ ದ ಡೂಸ್ ಅಂಡ್ ಡೋಂಟ್ಸ್ ಅಂಡ್ ರೈಟ್ ಅಂಡ್ ರಾಂಗ್ ಆಫ್ ದ ಇನ್ಫಾರ್ಮೇಶನ್. ಸೈನ್ಸ್ ಪ್ರೋಗ್ರೆಸ್ ಮತ್ತೆ ವೇರಿಯಸ್ ಸ್ಟ್ರಾಟಜೀಸ್ ದಟ್ ವೇರಿಯಸ್ ಕಂಟ್ರೀಸ್ ಹ್ಯಾವ್ ಅಡಾಪ್ಟೆಡ್ ಗಿವ್ಸ್ ಮೀ ಹೋಪ್. ಅಟ್ ದ ಸೇಮ್ ಟೈಮ್ ನಂಗೆ ಐ ಆಮ್ ವೆರಿ ವರೀಡ್ ಅಬೌಟ್ ಇದರ ಸೋಷಿಯಲ್ ಇಂಪ್ಯಾಕ್ಟ್ ಏನಾಗಬಹುದು, ನಮ್ಮ ಮುಂಚೆ ವಾಟ್ ಕೈಂಡ್ ಆಫ್ ಲೈಫ್ಸ್ ವಿ ಶುಡ್ ಲಿವ್ ಅನ್ನೋದು. ಇಟ್ಸ್ ಎ ಅನ್ಆಂಟಿಸಿಪೇಟೆಡ್ ಅನ್ಕ್ಲಿಯರ್ ಟೆರಿಟರಿ, ಆಂಕ್ಷಿಯಸ್ ಅಂಡ್ ಆಲ್ಸೋ ಇನ್ ಸಮ್ ವೇಸ್ ದಟ್ಸ್ ವಾಟ್ ದಟ್ಸ್ ಒನ್ ಥಿಂಗ್ ದಟ್ಸ್ ಕೀಪಿಂಗ್ ಮಿ ಅವೇಕ್ ಅಟ್ ನೈಟ್. ಸೊ ಲೆಟ್ಸ್ ಹೋಪ್ ದಟ್ ವಿ ಆಲ್ ಕಮ್ ಔಟ್ ಆಫ್ ದಿಸ್ ಆನ್ ದ ಬ್ರೈಟ್ ಸೈಡ್.
ಖಂಡಿತ ಶಶಿ ಅವರೇ.
ಶಶಿ ಅವರೇ, ನಮ್ ಶೋಗ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು ಪವನ್, ತಲೆಯರಟೆ ತುಂಬಾ ಚೆನ್ನಾಗಿತ್ತು.
ಥ್ಯಾಂಕ್ ಯು.
ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ ಯಾವ್ದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡಿ.
ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @haratePod HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com.
ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಂಕಲ್, ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ.
Do you wish you were smarter? Well, so do we. But the next best thing?
We could make you sound smarter.
And to help you with this endeavor, we are Simplified. A podcast that attempts to break down the complex world around you with a little knowledge, a lot of poor jokes, and a ton of random trivia.
Episodes out every Monday.
On the IVM podcast app or wherever you get your podcasts.
See ya!
नमस्ते, मैं हूँ सौरभ चंद्रा.
और मैं प्रणय कोटेस्थाने.
जब महफिल खत्म होते होते दरवाजे के बाहर पुलिया के ऊपर हम दुनिया भर की जटिल समस्याओं को सॉल्व करने में लग जाते हैं तो हो जाती है पुलियाबाजी.
अब आजकल के अपार्टमेंट वालों ने तो कभी पुलिया देखी नहीं होगी, पर आप फीलिंग तो समझ ही सकते हैं.
तो आइए शामिल हो जाइए हमारी पुलियाबाजी में, जहाँ प्रणय और मैं एक से एक इंटरेस्टिंग टॉपिक्स की तह तक जाएंगे.
आर्टिफिशियल इंटेलिजेंस, बिटकॉइन, पाकिस्तान, मेडिकल एजुकेशन, करेंसी क्राइसिस, कभी हम दोनों के साथ और अक्सर स्पेशल एक्सपर्ट गेस्ट की कंपनी में.
सुनिए हमें IVM की वेबसाइट, ऐप या अपने फेवरेट पॉडकास्टिंग प्लेटफॉर्म पर हर दूसरे हफ्ते.